ಕೇವಲ ಒಬ್ಬನೇ ಪರಮಾತ್ಮನಲ್ಲಿ ಶ್ರದ್ಧೆ ಹಾಗೂ ಸಮರ್ಪಣದ ಸಂದೇಶವನ್ನು ಕೊಡಲು ಗೀತೆಯು ಎಲ್ಲರನ್ನೂ ಪವಿತ್ರಗೊಳಿಸುವ ಆತ್ಮೀಯ ಆಮಂತ್ರಣವನ್ನು ನೀಡುತ್ತದೆ. ಸೃಷ್ಟಿಯಲ್ಲಿ ಎಲ್ಲಿಯಾದರೂ ಇರುವ ಶ್ರೀಮಂತ ಅಥವಾ ದರಿದ್ರ, ಕುಲೀನ ಹಾಗೂ ಆದಿವಾಸಿ, ಪುಣ್ಯಾತ್ಮ ಹಾಗೂ ಪಾಪಿ, ಸ್ತ್ರೀ ಹಾಗೂ ಪುರುಷ, ಸದಾಚಾರಿ ಮತ್ತು ಅತ್ಯಂತ ದುರಾಚಾರಿ, ಎಲ್ಲರಿಗೂ ಅದರಲ್ಲಿ ಪ್ರವೇಶವಿದೆ. ವಿಶೇಷವಾಗಿ ಗೀತೆಯು ಪಾಪಿಗಳ ಉದ್ಧಾರದ ಸುಗಮ ಮಾರ್ಗವನ್ನು ಹೇಳುತ್ತದೆ, ಪುಣ್ಯಾತ್ಮರನ್ನು ಹೊಗಳುತ್ತದೆ. ಪ್ರಸ್ತುತವಿದೆ ಅದೇ ಗೀತೆಯ ಅದ್ವಿತೀಯ ವ್ಯಾಖ್ಯೆ, ಯಥಾರ್ಥ ಗೀತೆಯ ಪ್ರಸಾರಣ.
ಓಂ ಶ್ರೀ ಪರಮಾತ್ಮನೇ ನಮಃ. ಯಥಾರ್ಥ ಗೀತಾ ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋಧ್ಯಾಯ. ಮೊದಲ ಅಧ್ಯಾಯವು ಗೀತೆಯ ಪ್ರವೇಶಿಕೆ. ಅದರಲ್ಲಿ ಪತಿಕನಿಗೆ ದಾರಿಯಲ್ಲುಂಟಾಗುವ ಅಡ್ಡಿ ಅಡಚಣೆಗಳನ್ನು ಚಿತ್ರಿಸಿದೆ. ಯುದ್ಧವಾಡುವವರು ಕೌರವರು ಪಾಂಡವರಿರುವರೂ ಆದರೂ ಸಂಶಯಕ್ಕೆ ಪಾತ್ರನಾದವನು ಅರ್ಜುನನೊಬ್ಬನೇ. ಅನುರಾಗವೇ ಅರ್ಜುನ, ಇಷ್ಟಕ್ಕೆ ಅನುರೂಪವಾದ ರಾಗವೇ ಪತಿಕನನ್ನು ಕ್ಷೇತ್ರ ಕ್ಷೇತ್ರಜ್ಞನ ಸಂಘರ್ಷಕ್ಕೆ ಪ್ರೇರಿಸುವುದು. ಅನುರಾಗವೆಂಬುದು ಮೊದಲ ಹಂತದ ಪದರು. ಪೂಜ್ಯ ಮಹಾಸ್ವಾಮಿಗಳು ಹೇಳುತ್ತಿದ್ದರು, ಸದ್ಗೃಹಸ್ಥನಾದವನು ತನ್ನ ಆಶ್ರಮದಲ್ಲಿದ್ದುಕೊಂಡೇ ಬೇಸರಿಸಿದರೆ, ಕಂಬನಿ ತುಂಬಿದರೆ, ಗಂಟಲು ಕಟ್ಟತೊಡಗಿದರೆ ಅಲ್ಲಿಂದಲೇ ಭಜನೆ ಆರಂಭವಾಯಿತು ಎಂದು ತಿಳಿಯಿರಿ. ಅನುರಾಗದಲ್ಲಿ ಅದೆಲ್ಲವೂ ಸೇರಿಕೊಂಡಿದೆ. ಅದರಲ್ಲಿ ಧರ್ಮ ನಿಯಮ, ಸತ್ಸಂಗ, ಭಾವ ಎಲ್ಲವೂ ಸೇರಿಕೊಂಡಿವೆ. ಅನುರಾಗದ ಮೊದಲ ಹಂತದಲ್ಲಿ ಪಾರಿವಾರಿಕ ಮೋಹವೂ ಅಡ್ಡಿಯಾಗುವುದು. ಮೊದಲು ಎಲ್ಲರೂ ತಾವೂ ಕೂಡ ಆ ಪರಮ ಸತ್ಯವನ್ನು ಪಡೆಯಬೇಕೆಂದೇ ಇಚ್ಛಿಸುವರು. ಆದರೆ ಮುಂದೆ ಮುಂದೆ ಹೋದಂತೆಲ್ಲ ಈ ಮಧುರ ಸಂಬಂಧಗಳನ್ನೆಲ್ಲ ಕಿತ್ತು ಹಾಕಿದ ಹೊರತು ದಾರಿಯೇ ಇಲ್ಲ ಎಂದು ತಿಳಿಯುವುದು. ಆಗ ಅವನು ನಿರಾಶನಾಗುವನು. ಮೊದಲು ತಾನು ಧರ್ಮ ಕರ್ಮ ಎಂದು ಭಾವಿಸಿದ್ದನ್ನೇ ಆಚರಿಸಿ ಅದರಲ್ಲೇ ತೃಪ್ತಿ ಪಡೆಯುವನು. ತನ್ನ ಮೋಹವನ್ನೇ ಸರಿಯೆಂದು ಅದನ್ನು ಪುಷ್ಟೀಕರಿಸಲು ವಾಡಿಕೆಯಲ್ಲಿರುವ ಸಂಪ್ರದಾಯಗಳನ್ನೆಲ್ಲ ಮುಂದೊಡ್ಡತೊಡಗುವನು. ಅರ್ಜುನನು ಕುಲಧರ್ಮವೇ ಸನಾತನವೆನ್ನಲಿಲ್ಲವೇ? ಹಾಗೆಯೇ ಯುದ್ಧದಿಂದ ಸನಾತನ ಧರ್ಮವು ಲೋಪಿಸುವುದು, ಕುಲಕ್ಷಯ ಉಂಟಾಗುವುದು, ಸ್ವೈರಾಚಾರವು ಹರಡುವುದು. ಇದು ಅರ್ಜುನನ ಉತ್ತರವಲ್ಲ. ಸದ್ಗುರುವಿನ ಸನ್ನಿಧಿ ದೊರೆಯುವ ಮುನ್ನ ತನ್ನದಾಗಿಸಿಕೊಂಡ ಒಂದಾನೊಂದು ಕುರೀತಿ ಇದು. ಇಂತಹ ಕುರೀತಿಗಳಿಗೆ ಕಟ್ಟುಬಿದ್ದು ಮನುಷ್ಯನು ಬೇರೆಯ ಧರ್ಮಗಳು, ಅನೇಕ ಅನೇಕ ಸಂಪ್ರದಾಯಗಳು, ಸಣ್ಣಪುಟ್ಟ ಕೋಮುಗಳು, ಅಸಂಖ್ಯಾ ಜಾತಿ ಕುಲಗಳೆಂಬ ಸಣ್ಣ ಎಲ್ಲೆಗಳನ್ನು ನಿರ್ಮಿಸಿಕೊಳ್ಳುವನು. ಓರ್ವನು ಮೂಗು ಹಿಡಿಯುವನು, ಓರ್ವನು ಕಿವಿ ಹರಿಯುವನು. ಒಬ್ಬನನ್ನು ಮುಟ್ಟಿದ ಮಾತ್ರಕ್ಕೆ ಧರ್ಮವು ನಶಿಸಿ ಹೋಗುವುದು, ಮತ್ತೆಲ್ಲೋ ಅನ್ನಜಲವನ್ನು ಗ್ರಹಿಸಿದರೆ ಧರ್ಮವು ಹಾಳಾಗುವುದು. ಹಾಗೆಂದರೆ ಇದು ಸ್ಪೃಶ್ಯ ಅಸ್ಪೃಶ್ಯರ ದೋಷವಿರಬಹುದೇ? ಖಂಡಿತ ಇಲ್ಲ. ದೋಷವಿರುವುದು ನಮ್ಮ ಮೇಲೆ, ಈ ಭ್ರಮೆಗಳ ಕುಕ್ಕಿಗಳನ್ನು ಹೇರಿದವರದ್ದು. ನಾವೆಲ್ಲರೂ ಧರ್ಮದ ಹೆಸರಿನಲ್ಲಿ ಈ ಕುರೀತಿಗಳಿಗೆ ಬಲಿಯಾದವರು. ಆದ್ದರಿಂದ ದೋಷ ನಮ್ಮದು. ಮಹಾತ್ಮನಾದ ಬುದ್ಧನ ಕಾಲದಲ್ಲಿ ಕೇಶ ಕಂಬಳಿ ಒಂದು ಸಂಪ್ರದಾಯವಾಗಿತ್ತು. ಅದರಲ್ಲಿ ಕೇಶವನ್ನು ಬೆಳೆಸಿ ಕಂಬಳಿಯಂತೆ ಪ್ರಯೋಗಿಸುವುದು ಪೂರ್ಣತೆಯ ಅಳತೆಗೋಲು ಎಂದು ಭಾವಿಸಲಾಗುತ್ತಿತ್ತು. ಓರ್ವನು ಗೋಪ್ರತಿಕ, ಹಸುವಿನಂತಿರುವವನು. ಮತ್ತೊಬ್ಬ ಕುಕ್ಕರ ಪ್ರತಿಕ, ನಾಯಿಯಂತೆ ತಿಂದುಂಡುಕೊಂಡಿರುವವನು. ಬ್ರಹ್ಮವಿದ್ಯೆಗೂ ಇದಕ್ಕೂ ಏನೇನೂ ಸಂಬಂಧವಿಲ್ಲ. ಸಂಪ್ರದಾಯ ಕುರೀತಿಗಳೆಂಬುವು ಆಗಲೂ ಇದ್ದವು, ಈಗಲೂ ಇವೆ. ಇದೇ ರೀತಿಯಾಗಿ ಕೃಷ್ಣನ ಕಾಲದಲ್ಲೂ ಸಂಪ್ರದಾಯ ರೂಢಿ ರೀತಿಗಳಿದ್ದವು. ಅವುಗಳಲ್ಲಿ ಒಂದಿಷ್ಟು ಕೆಟ್ಟ ರೀತಿಗಳಿಗೆ ಅರ್ಜುನನೂ ಬಲಿಯಾಗಿದ್ದ. ಆತನು ನಾಲ್ಕು ತರ್ಕಗಳನ್ನು ಮುಂದಿಟ್ಟನು. ಒಂದು, ಇಂಥ ಯುದ್ಧದಿಂದ ಸನಾತನ ಧರ್ಮವು ಹಾಳಾಗುವುದು. ಎರಡು, ವರ್ಣಸಂಕರವೇರ್ಪಡುವುದು. ಮೂರು, ಪಿಂಡೋದಕ ಕ್ರಿಯೆಗಳು ಲೋಪಿಸಿ ಹೋಗುವು. ನಾಲ್ಕು, ಕುಲಕ್ಷಯವನ್ನು ಮಾಡುತ್ತಾ ನಾವು ಮಹಾನ್ ಪಾಪವೆಸಗಲು ತೊಡಗಿದ್ದೇವೆ. ಇದಕ್ಕೆ ಶ್ರೀಕೃಷ್ಣನು ಹೇಳುವನು. ಸಂಜಯ ವಾಚ.
ತಂತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ.
ಸಂಜಯ ಹೇಳಿದನು, ಕಂಗಳು ತುಂಬಿ ಕರುಣೆ ಹುಕ್ಕಿ ಹರಿಯುತ್ತಿದೆಯೋ ಎನ್ನುವಂತಿರುವ ಅರ್ಜುನನನ್ನು ಕಂಡು ಮಧುಸೂದನನು ಅಂದರೆ ಮದವನ್ನು ನಾಶಪಡಿಸುವಂತಹ ಭಗವಂತನು ಹೀಗೆಂದು ಹೇಳುವನು. ಶ್ರೀ ಭಗವಾನುವಾಚ.
ಸ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ.
ಅರ್ಜುನ, ಈ ವಿಷಮ ಸ್ಥಳದಲ್ಲಿ ನಿನಗೆಂತಹ ಕೊಳಕು ಅಂಟಿಕೊಂಡಿತು? ಇದು ನಿನಗೆ ಎಲ್ಲಿಂದ ಬಂತು? ವಿಷಮ ಸ್ಥಳ ಎಂದರೆ ಸೃಷ್ಟಿಯಲ್ಲಿ ಯಾವುದರ ಸಮತೆಗೆ ಸ್ಥಳವೇ ಇಲ್ಲವೋ, ಯಾರ ಲಕ್ಷ್ಯವು ಪಾರಲೌಕಿಕವಾದುದೋ ಆ ನಿರ್ವಿವಾದ ಸ್ಥಳದಲ್ಲಿ ನಿನಗೀ ಅಜ್ಞಾನ ಅದೆಲ್ಲಿಂದ ಬಂತು? ಅಜ್ಞಾನವೇಕೆ? ಅರ್ಜುನನಾದರೂ ಸನಾತನ ಧರ್ಮದ ರಕ್ಷಣೆಗಾಗಿ ಕಟಿಬದ್ಧನಾಗಿ ನಿಂತವನು. ಹಾಗಾದರೆ ಸನಾತನ ಧರ್ಮವನ್ನು ರಕ್ಷಿಸಲು ಪ್ರಾಣಪಣವಿಟ್ಟು ಹೋರಾಡುವುದು ಅಜ್ಞಾನವೇ? ಶ್ರೀಕೃಷ್ಣನು ಹೇಳುವನು, ಹೌದು, ಇದು ಅಜ್ಞಾನವೇ ಸರಿ. ಏಕೆಂದರೆ ಸಂಭಾವಿತರಾದವರಾರೂ ಹೀಗೆ ಮಾಡಲಿಲ್ಲ. ಹೀಗೆ ಮಾಡಿದುದರಿಂದ ಸ್ವರ್ಗವೂ ಸಿಕ್ಕದು, ಕೀರ್ತಿಯೂ ದೊರೆಯದು. ಯಾವಾಗಲೂ ಸನ್ಮಾರ್ಗದಲ್ಲಿರುವಾತನೂ ಆರ್ಯನು. ಪರಿವಾರದ ಸಲುವಾಗಿ ಜೀವತಿರುವುದು ಅಜ್ಞಾನವಲ್ಲದಿದ್ದರೆ ಮಹಾಪುರುಷರು ಅದೇ ದಾರಿಯಲ್ಲಿ ಹೋಗುತ್ತಿದ್ದರು. ಕುಲಧರ್ಮವೊಂದೇ ಸತ್ಯವಾಗಿದ್ದರೆ ಅದೇ ಸ್ವರ್ಗಕ್ಕೂ ಶ್ರೇಯಸ್ಸಿಗೂ ಏಣಿಯಾಗಬಹುದಿತ್ತು. ಅದು ಕೀರ್ತಿಕಾರಕವೂ ಅಲ್ಲ. ಮೀರಾ ಭಜನೆ ಮಾಡಲು ಪ್ರಾರಂಭಿಸಿದಾಗ ಲೋಗು ಕಹೇ ಮೀರಾ ಭೈ ಬಾವರಿ ಸಾಸ ಕಹೇ ಕುಲ ನಾಸಿರೆ, ಜನರೆಲ್ಲರೂ ಅವಳನ್ನು ಅರೆಮರುಳೆಂದರು. ಅತ್ತೆ ಕುಲನಾಶಿನಿ ಎಂದು ಬೈದಳು. ಯಾವ ಕುಟುಂಬ ಪರಿವಾರ ಮಾನ ಮರ್ಯಾದೆ ಎಂದು ಮೀರಾಳ ಅತ್ತೆ ಬಿಕ್ಕಿ ಬಿಕ್ಕಿ ಅತ್ತಳೋ, ಆ ಕುಲವಂತಿಯಾದ ಆ ಅತ್ತೆಯನ್ನು ಇಂದು ಯಾರೂ ನೆನೆಸುವುದೂ ಇಲ್ಲ. ಆದರೆ ಮೀರಾಳನ್ನು ಇಡೀ ಜಗತ್ತೇ ಬಲ್ಲದು. ಹಾಗೆಯೇ ಪರಿವಾರಕ್ಕಾಗಿ ಯಾವಾತನು ತಲೆಕೆಡಿಸಿಕೊಳ್ಳುವನೋ ಅವನ ಕೀರ್ತಿ ಎಷ್ಟು ದಿನ ತಾನೇ ಉಳಿದಿತು? ಯಾವ ಶ್ರೇಯಸ್ಸೂ ಇಲ್ಲ, ಕೀರ್ತಿಯೂ ಇಲ್ಲ, ಒಲವಿಲ್ಲ, ಒಪ್ಪವಿಲ್ಲ. ಓರ್ವ ಸಂಭಾವಿತನು ಅದರ ಕಡೆ ಕಣ್ಣೆತ್ತಿಯೂ ನೋಡಿಲ್ಲ. ಅಂದ ಮೇಲೆ ಇದು ಅಜ್ಞಾನವಲ್ಲದೆ ಬೇರೇನು? ಆದ್ದರಿಂದ
ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವೈಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ.
ಅರ್ಜುನ, ಷಂಡತನವನ್ನು ಹಿಡಿಯಬೇಡ. ಹಾಗಾದರೆ ಅರ್ಜುನನು ಷಂಡನೆ? ತಾವು ಗಂಡಸರೇ? ಹಾಗಲ್ಲ. ಪೌರುಷವಿಲ್ಲದಾತನು ಷಂಡ. ತಂತಮ್ಮ ಎಣಿಕೆಯಂತೆ ಎಲ್ಲರೂ ಪುರುಷಾರ್ಥವನ್ನೇ ಮಾಡುವರು. ರೈತನಾದವನು ಹಗಲಿರುಳು ಬೆವರು ನೆತ್ತರು ಒಂದು ಮಾಡಿ ಗದ್ದೆಯಲ್ಲಿ ದುಡಿಯುವುದು ಪುರುಷಾರ್ಥಕ್ಕಾಗಿಯೇ. ಓರ್ವನಿಗೆ ವ್ಯಾಪಾರದಲ್ಲಿ ಪುರುಷಾರ್ಥವೂ ಕಂಡುಬರುವುದು. ಓರ್ವನು ಪದವಿ ಪ್ರತಿಷ್ಠೆಯಲ್ಲಿ ತನ್ನ ಪದವಿಯನ್ನು ದುರುಪಯೋಗ ಮಾಡಿದರೂ ಚಿಂತೆಯಿಲ್ಲ, ಪುರುಷಾರ್ಥವನ್ನೇ ಮಾಡಿದನೆಂದುಕೊಳ್ಳುವನು. ಜೀವನವೆಲ್ಲ ಪುರುಷಾರ್ಥವನ್ನೇ ಮಾಡಿದರೂ ಹೋಗುವಾಗ ಬರಿಗೈಯಲ್ಲೇ ಹೋಗಬೇಕು. ಆದ್ದರಿಂದ ಇದು ಪುರುಷಾರ್ಥವಲ್ಲವೆಂಬುದು ಸ್ಪಷ್ಟ. ಆತ್ಮದರ್ಶನವೊಂದೇ ಶುದ್ಧ ಪುರುಷಾರ್ಥ. ಗಾರ್ಗಿಯು ಯಾಜ್ಞವಲ್ಕನಿಗೆ ಹೇಳುವಳು, ನಪುಂಸಕಃ ಪುಮಾನ್ ಜ್ಞೇಯೋ ಯೋನವೇತಿ ಹೃದಿ ಸ್ಥಿತಂ ಪುರುಷಂ ಸ್ವಪ್ರಕಾಶಂ ತಸ್ಮಾನಂದಾತ್ಮ ನಮವ್ಯಯಂ. ಹೃದಯಸ್ಥನಾಗಿರುವ ಆತ್ಮನನ್ನು ಕಂಡುಕೊಳ್ಳದವನು ಪುರುಷನಾಗಿದ್ದರೇನು? ಆತನು ನಪುಂಸಕನೇ ಸರಿ. ಆತ್ಮನೇ ಪುರುಷ ಸ್ವರೂಪನು, ಸ್ವಯಂ ಪ್ರಕಾಶನು, ಉತ್ತಮನು, ಆನಂದಯುಕ್ತನೂ, ಅವ್ಯಯನೂ. ಅವನನ್ನು ಪಡೆಯಲೆಳಿಸುವುದೇ ಪೌರುಷ. ಅರ್ಜುನ, ನೀನು ಷಂಡತನವನ್ನು ಹಿಡಿಯಬೇಡ, ಇದು ನಿನಗೆ ತರವಲ್ಲ. ಎಲೈ ಪರಂತಪ, ಹೃದಯದಲ್ಲಿರುವ ಈ ಕ್ಷುಲ್ಲಕತನವನ್ನು ಬಿಟ್ಟು ಕಾದಾಡಲು ಎದುಗೊಟ್ಟು ನಿಲ್ಲು. ಆಸಕ್ತಿಕ ತ್ಯಾಗರು, ಆಸಕ್ತಿಯನ್ನು ಕೈಬಿಡು, ಅದು ಹೃದಯದ ಕೇವಲ ದುರ್ಬಲತೆ. ಇದಕ್ಕೆ ಅರ್ಜುನನು ಮೂರನೇ ಪ್ರಶ್ನೆಯನ್ನೊಡ್ಡುವನು. ಅರ್ಜುನ ಉವಾಚ:
ಕಥಂ ಭೀಷ್ಮಮಹಂ ಸಂಖೇ ದ್ರೋಣಂ ಚ ಮಧುಸೂದನ ಇಶುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾವರಿಸೂದನ.
ಅಹಂಕಾರವನ್ನು ಶಮನ ಮಾಡುವ ಎಲೆ ಮಧುಸೂದನ, ಈ ಯುದ್ಧ ಭೂಮಿಯಲ್ಲಿ ನಾನು ಪಿತಾಮಹನಾದ ಭೀಷ್ಮನೊಂದಿಗೂ ಆಚಾರ್ಯರಾದ ದ್ರೋಣರೊಂದಿಗೂ ಬಿಲ್ಲು ಬಾಣಗಳನ್ನು ಹಿಡಿದು ಹೇಗೆ ತಾನೇ ಯುದ್ಧವಾಡಲಿ? ಏಕೆಂದರೆ ಹೇ ಅರಿಮರ್ದನ, ಅವರು ನನಗೆ ಪೂಜನೀಯರು. ದ್ವೈತವೇ ದ್ರೋಣ, ಪರಮಾತ್ಮನೇ ಬೇರೆ ನಾವೇ ಬೇರೆ ಎಂಬಿ ದ್ವೈತಾನುಭವದ ಪ್ರಾಪ್ತಿಯೇ ಪ್ರೇರಣೆಯ ಮೂಲಭೂತ ಸ್ರೋತ. ಇದೇ ದ್ರೋಣಾಚಾರ್ಯರ ಗುರುತ್ವ. ಭ್ರಮೆ ಎಂಬುದೇ ಭೀಷ್ಮ. ಭ್ರಮೆ ಇರುವವರೆಗೂ ನಮ್ಮ ಮಕ್ಕಳು, ಸಂಸಾರ, ಪರಿವಾರ, ಬಂಧು ಬಾಂಧವರು ಇವೆಲ್ಲವೂ ನಮ್ಮದೆಂಬ ಭಾವನೆ ತಪ್ಪಿದ್ದಲ್ಲ. ಭ್ರಮೆ ಎಂಬ ಮಾಧ್ಯಮದ ಮೂಲಕವೇ ನನ್ನದು ತನ್ನದೆಂಬ ಭಾವನೆ ಬರುವುದು. ಆತ್ಮವು ಅವರನ್ನೇ ಪೂಜನೀಯರೆಂದುಕೊಂಡು ಅವರವರ ಸುತ್ತಮುತ್ತ ತಿರುಗಾಡುವುದು. ಇವರು ನನ್ನ ತಂದೆ, ಇವರು ತಾತ, ಇವರು ನಮ್ಮ ಕುಲಗುರುಗಳು. ಸಾಧನೆಯ ಪೂರ್ತಿಯಾಗುವ ವೇಳೆಗೆ ಗುರುನ ಚೇಲ, ಪುರುಷ ಅಕೇಲ. ನ ಬಂಧುರ್ನ ಮಿತ್ರಂ ಗುರುರ್ನೈವ ಶಿಷ್ಯ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಚಿತ್ತವು ಅಂತಹ ಪರಮಾನಂದದಲ್ಲಿ ಲೀನವಾದಾಗ ಗುರುವು ಉಪದೇಶಕನೂ ಅಲ್ಲ, ಶಿಷ್ಯನು ಉಪದಿಷ್ಟನೂ ಅಲ್ಲ. ಪರಮಸ್ಥಿತಿಯೆಂದರೆ ಇದೇ ಗುರುವು ಗುರುತ್ವವನ್ನು ಪಡೆದಾದ ಮೇಲೆ ಎಲ್ಲವೂ ಏಕಾಕಾರವಾಗುವುದು. ಶ್ರೀಕೃಷ್ಣನು ಹೇಳುವನು: ಅರ್ಜುನ, ನೀನು ನನ್ನಲ್ಲಿ ನಿವಾಸ ಮಾಡುವೆ. ಶ್ರೀಕೃಷ್ಣನಂತೆಯೇ ಅರ್ಜುನ ಅದೇ ರೀತಿ ಪ್ರಾಪ್ತಿಯುಳ್ಳ ಮಹಾಪುರುಷನಾಗುವನು. ಇಂತಹ ಸ್ಥಿತಿಯಲ್ಲಿ ಗುರುವೂ ವಿಲಯವಾಗುವನು, ಗುರುತ್ವವೂ ಹೃದಯದಲ್ಲಿ ನೆಲೆಸುವುದು. ಅರ್ಜುನನು ಗುರುತ್ವದ ಬಲ್ಲೆ ಹಿಡಿದು ಈ ಸಂಘರ್ಷಕ್ಕಿಳಿಯಲು ಹಿಂದೆ ಮುಂದೆ ನೋಡಲೆಳಿಸುವನು. ಅವನೆನ್ನುವನು:
ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್.
ಈ ಮಹಾನುಭಾವರಾದ ಗುರುಜನರನ್ನು ಕೊಲ್ಲದೆ ಈ ಲೋಕದಲ್ಲಿ ಭಿಕ್ಷೆಯನ್ನು ಬೇಡಿಯಾದರೂ ಹೊಟ್ಟೆ ಹೊರೆಯುವೆ, ಅದು ನನಗೆ ಒಳಿತೆಂದು ಎಣಿಸುವೆ. ಇಲ್ಲಿ ಭಿಕ್ಷೆ ಎಂದರೆ ಹೊಟ್ಟೆಪಾಡಿಗೆ ಭಿಕ್ಷೆ ಬೇಡುವುದೆಂದಲ್ಲ, ಸಜ್ಜನರಿಗೆ ಸಣ್ಣ ಪುಟ್ಟ ಸೇವೆಗಳನ್ನು ಮಾಡುತ್ತಾ ತನ್ಮೂಲಕ ಅವರಿಂದ ಒಳಿತನ್ನು ಯಾಚಿಸುವುದೆಂದರ್ಥ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಅನ್ನವೇ ಏಕಮಾತ್ರ ಪರಮಾತ್ಮ. ಅದನ್ನು ಪಡೆದುದರಿಂದ ಆತ್ಮವು ಸದಾ ತೃಪ್ತಿಯಾಗಿರುವುದು, ಎಂದೂ ಅತೃಪ್ತಿಯನ್ನು ನೀಡದು. ನಾವು ಮಹಾಪುರುಷರನ್ನು ಸೇವಿಸಿ ತನ್ಮೂಲಕ ಮೆಲ್ಲಮೆಲ್ಲನೆ ಬ್ರಹ್ಮ ಪಿಯೂಷವನ್ನು ಪಡೆದು ಸವಿಯೋಣ. ಆದರೆ ಈ ಪರಿವಾರವು ಮಾತ್ರ ನಶಿಸುವುದು ಬೇಡ ಎಂಬುದೇ ಅರ್ಜುನನ ಭಿಕ್ಷಾನ್ನದ ಬಯಕೆ. ಜಗತ್ತಿನಲ್ಲಿ ಹೆಚ್ಚು ಮಂದಿ ಹೀಗೇ ಇರುವವರು. ಅವರಿಷ್ಟವೇನೆಂದರೆ ಪಾರಿವಾರಿಕ ಸ್ನೇಹ ಸಂಬಂಧಗಳನ್ನು ಕಳೆದುಕೊಳ್ಳುವುದು ಬೇಡ. ಮೋಕ್ಷವು ಮೆಲ್ಲಮೆಲ್ಲನೆ ದೊರೆಯಲಿ, ಆದರೆ ನಡೆದು ಹೋಗುತ್ತಿರುವ ದಾರಿ ಹೋಕನ ಸಂಸ್ಕಾರವೇ ಬೇರೆ. ಇವರೆಲ್ಲರಿಗಿಂತ ಮೇಲಾದುದು ಅದು ಸಂಘರ್ಷಶೀಲವಾದುದು. ಸ್ವಭಾವದಲ್ಲಿ ಕ್ಷತ್ರಿಯತ್ವವು ಬೆರೆತಿರುವುದು. ಅಂಥವನಿಗಲ್ಲ ಈ ಭಿಕ್ಷಾನ್ನದ ವಿಧಾನ. ತಾನು ಮಾಡಿಕೊಳ್ಳದೆ ಬೇರೆಡೆ ಬೇಡುವುದು ಭಿಕ್ಷಾನ್ನ. ಗೌತಮ ಬುದ್ಧನೂ ಮಜ್ಜಿಮ ನಿಕಾಯದಲ್ಲಿ ಧಮ್ಮದಾಯಾದ ಸುತ್ತದಲ್ಲಿ ಭಿಕ್ಷಾನ್ನವನ್ನು ಅಮಿಷದಾಯಾದ ಎಂದು ಹೀಯಾಳಿಸಿರುವನು. ಆಗ ಎಲ್ಲ ಭಿಕ್ಷುಗಳು ಶರೀರ ಯಾಪನೆಯಲ್ಲಿರುತ್ತಿದ್ದರು. ಈ ಗುರುಜನರನ್ನೆಲ್ಲ ಕೊಂದು ಏನಾಗಬೇಕಾಗಿದೆ? ಈ ಲೋಕದಲ್ಲಿ ರಕ್ತಸಿಕ್ತವಾದ ಧನ, ಕಾಮದಿಂದೊಡಗೂಡಿದ ಭೋಗ, ಇದಿಷ್ಟೇ ತಾನೆ? ಭಜನೆಯಿಂದ ಭೌತಿಕ ಸುಖ ಅಭಿವೃದ್ಧಿಯಾಗುವುದೆಂದು ಬಹುಶಃ ಅರ್ಜುನ ಯೋಚಿಸಿದ್ದಿರಬಹುದು. ಇಷ್ಟೆಲ್ಲ ಹೋರಾಡಿ ಕಾದಾಡಿಯೂ ಈ ಅಲ್ಪ ಶರೀರವನ್ನು ಪೋಷಿಸುವ ಅರ್ಥ ಕಾಮಗಳ ಭೋಗೋಪಭೋಗಗಳು ತಾನೇ ಸಿಕ್ಕುವುದು? ಪುನಃ ಅವನು ತರ್ಕವನ್ನು ನೀಡುವನು.
ನ ಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಯೋ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಃ ಪ್ರಮುಖೇ ಧಾರ್ತರಾಷ್ಟ್ರಾಃ.
ಈ ಭೋಗಗಳು ಸಹ ನಿಶ್ಚಿತವಾಗಿ ಸಿಗುತ್ತವೆ ಎಂದು ಹೇಳಲಾಗದು. ನಾವು ಏನು ಮಾಡಿದರೆ ಒಳಿತಾಗುವುದೆಂಬುದನ್ನು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ನಾವು ಹೇಳಿದುದೆಲ್ಲವೂ ಅಜ್ಞಾನವೆಂದು ಸಿದ್ಧವಾಯಿತು. ಅದಲ್ಲದೆ ನಾವು ಗೆದ್ದೇ ತೀರುವೆವು, ಅವರು ಸೋಲುವುದೇ ಖಚಿತ ಎಂದು ಹೇಳಲಾಗದು. ಯಾರನ್ನು ಕೊಂದು ನಾವು ಬದುಕಬೇಕೆಂದು ಬಯಸುತ್ತಿಲ್ಲವೋ ಆ ಧಾರ್ತರಾಷ್ಟ್ರರು ಎದುರಿಗೇ ನಿಂತಿರುವರು. ಅಜ್ಞಾನ ರೂಪಿಯಾದ ಧೃತರಾಷ್ಟ್ರನಲ್ಲಿ ಹುಟ್ಟಿದ ಮೋಹ ಮುಂತಾದ ಸ್ವಜನ ಸಮುದಾಯವು ಅಳಿದು ಹೋಗುವುದಾದರೆ ನಾವು ಬದುಕಿಯೂ ಏನು ಪ್ರಯೋಜನ? ಅರ್ಜುನನು ಮತ್ತೆ ಯೋಚಿಸುವನು. ನಾವೀಗ ಹೇಳುವುದೆಲ್ಲವೂ ಅಜ್ಞಾನವೇ ಇರಬಹುದು, ಯಾರು ಬಲ್ಲರು? ಆದ್ದರಿಂದ ಅವನು ಪ್ರಾರ್ಥಿಸುವನು.
ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಂಮೂಢ ಚೇತಾಃ ಯಶ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ.
ಷಂಡತನದ ದೋಷದಿಂದ ನಷ್ಟ ಸ್ವಭಾವವುಳ್ಳವನಾಗಿ ಧರ್ಮದ ಬಗ್ಗೆ ಸರ್ವದಾ ಗಲಿಬಿಲಿಕೊಂಡಿರುವ ನಾನು ನಿನ್ನನ್ನು ಕೇಳುತ್ತಿರುವೆ. ಯಾವುದು ನಿಶ್ಚಿತವಾದುದೋ, ಹಿತಕರವಾದುದೋ, ಆ ಸಾಧನವನ್ನು ನನಗೆ ಕೃಪೆಯಿಟ್ಟು ಹೇಳು. ನಾನು ನಿನ್ನ ಶಿಷ್ಯನು, ನಿನ್ನ ಮೊರೆ ಹೊಕ್ಕವನು. ನನಗೆ ನಿರ್ದೇಶಿಸು. ಕೇವಲ ಶಿಕ್ಷೆ ನೀಡಿದರೆ ಸಾಲದು. ತಪ್ಪು ಹೆಜ್ಜೆಯನ್ನೆಲ್ಲೆಲ್ಲಿ ಇಟ್ಟರೂ ನೀನು ಅದನ್ನು ಸರಿಪಡಿಸು. ಹೊರೆ ಹೊರೆಸು ಹೊರೆಯನ್ನು ಸಂಭಾಳಿಸಿಕೊಂಡು ಹೊರಿಸಿದ ಹೊರೆ ಕೆಳಗೆ ಜಾರಿ ಬೀಳದಂತೆ ಜೊತೆಯಲ್ಲಿ ನೀನು ಇದ್ದು ಸರಿಪಡಿಸು. ಹೊರೆ ಹೊರೆಸು ಹೊರೆಯನ್ನು ಸಂಭಾಳಿಸಿಕೊಂಡು ಹೊರಿಸಿದ ಹೊರೆ ಕೆಳಗೆ ಜಾರಿ ಬೀಳದಂತೆ ಜೊತೆಯಲ್ಲಿ ನೀನು ಇದ್ದು ಸರಿಪಡಿಸು. ನೀನಿಲ್ಲವಾದರೆ ಜಾರಿ ಬಿದ್ದ ಹೊರೆಯನ್ನು ಪುನಃ ಹೊರಿಸುವವರಾರು? ಇಂತಹ ಸಮರ್ಪಣೆ ಅರ್ಜುನನದು. ಇಲ್ಲಿ ಅರ್ಜುನನು ತನ್ನನ್ನು ಪೂರ್ಣವಾಗಿ ಸಮರ್ಪಿಸಿಕೊಂಡಿರುವನು. ಇಲ್ಲಿಯವರೆಗೂ ಅವನು ಕೃಷ್ಣನನ್ನು ತನ್ನ ದರ್ಜೆಯವನೆಂದೇ ತಿಳಿದಿದ್ದನು. ಅನೇಕ ವಿದ್ಯೆಗಳಲ್ಲಿ ತಾನೇ ಆತನಿಗಿಂತ ಮುಂದಿರುವೆನೆಂದು ಭಾವಿಸಿದ್ದನು. ಈಗ ಆತನು ತನ್ನ ಲಗಾಮನ್ನು ಪೂರ್ಣವಾಗಿ ಕೃಷ್ಣನಿಗೆ ಬಿಟ್ಟುಕೊಟ್ಟಿರುವನು. ಸದ್ಗುರುವಾದವನು ಪೂರ್ತಿಯವರೆಗೂ ಶಿಷ್ಯನೊಂದಿಗೆ ಹೆಜ್ಜೆ ಇಕ್ಕುವನು. ಜೊತೆಯಲ್ಲಿಲ್ಲವಾದರೆ ಸಾಧಕನೂ ಪಾರು ಕಾಣಲಾರನು. ಯುವತಿಯಾದ ಕನ್ಯೆಯ ಕುಟುಂಬವರ್ಗವು ಅವಳಿಗೊಂದು ಗಂಡನ್ನು ಗೊತ್ತು ಮಾಡಿ ಮದುವೆ ಮಾಡಿಕೊಡುವ ತನಕ ಅವಳಿಗೆ ಬುದ್ಧಿವಾದ ಹೇಳುತ್ತಾ ಅವಳ ಜೊತೆಯಲ್ಲೇ ಸಾಗುವರೋ, ಅದೇ ರೀತಿಯಲ್ಲಿ ಸದ್ಗುರುವಾದವನು ತನ್ನ ಶಿಷ್ಯನ ಅಂತರಾತ್ಮದೊಂದಿಗೆ ರತಿಯಾಗಿ ಅವನನ್ನು ಪ್ರಕೃತಿ ಎಂಬ ಬೆಟ್ಟ ಗುಡ್ಡಗಳು ಕಾಡು ಮೇಡುಗಳಿಂದ ಪಾರುಗೊಳಿಸುವನು. ಅರ್ಜುನನು ಭಗವಾನ್ ಮತ್ತೊಂದು ಕೋರಿಕೆ ಎಂದು ಭಿನ್ನೈಸಿಕೊಳ್ಳುವನು.
ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕ ಮುಚ್ಚೋಷಣಮಿಂದ್ರಿಯಾಣ अवाप्य भूमावसपत्नमृद्धं राज्यं सुराणामपि चाधिपत्यम्।
ಧನಧಾನ್ಯಗಳಿಂದೊಡಗೂಡಿ ನಿಷ್ಕಂಠವಾಗಿರುವ ರಾಜ್ಯವನ್ನೂ, ದೇವತೆಗಳಿಗೆಲ್ಲ ಒಡೆತನ ಮಾಡುವ ಇಂದ್ರಪದವಿಯನ್ನೂ ಪಡೆದು ಸಹ ನನ್ನ ಇಂದ್ರಿಯಗಳ ಶೋಕವನ್ನು ದೂರ ಮಾಡುವ ಉಪಾಯವು ನನಗೆ ಕಾಣದಾಗಿದೆ. ಇದನ್ನೆಲ್ಲ ಪಡೆದು ಸಹ ನನ್ನ ಶೋಕವು ಹಾಗೆಯೇ ಉಳಿಯುವುದಾದರೆ ಇವುಗಳನ್ನು ಪಡೆದು ನಾನೇನು ತಾನೇ ಮಾಡಲಿ? ಇಷ್ಟೇ ದೊರೆಯುವುದಾದರೆ ನನ್ನನ್ನು ಕ್ಷಮಿಸು, ಇದು ನನಗೆ ಬೇಡ. ಅರ್ಜುನನು ಇದಕ್ಕೆ ಇನ್ನಾವ ಉತ್ತರ ಇದ್ದೀತು ಎಂದು ಯೋಚಿಸುವನು. ಸಂಜಯ ಉವಾಚ:
ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶ ಪರಂತಪ ನಯೋತ್ಸ್ಯೈತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ.
ಸಂಜಯನೆಂದನು: ಎಲೆ ರಾಜನೇ, ಮೋಹವೆಂಬ ನಿಶೆಯನ್ನು ಗೆದ್ದ ಅರ್ಜುನನು ಹೃದಯದ ಸರ್ವಸ್ವವನ್ನೂ ಬಲ್ಲ ಶ್ರೀಕೃಷ್ಣನಿಗೆ, ಹೇ ಗೋವಿಂದ, ನಾನು ಯುದ್ಧವಾಡೆನು ಎಂದು ಸುಮ್ಮನೆ ಕುಳಿತನು. ಅಲ್ಲಿವರೆಗೂ ಅರ್ಜುನನ ದೃಷ್ಟಿ ಪೌರಾಣಿಕವಾಗಿತ್ತು. ಅದರಲ್ಲಿ ಕರ್ಮಕಾಂಡದೊಂದಿಗೆ ಭೋಗದ ಉಪಲಬ್ಧ ಇರುವುದು, ಸ್ವರ್ಗ ನರಕಗಳೆಂಬುದಕ್ಕೆ ಅದರಲ್ಲಿ ಮಾನ್ಯತೆಯುಂಟು. ಅದರ ಮೇಲೆ ಶ್ರೀಕೃಷ್ಣನು ತನ್ನ ವಿಚಾರಧಾರೆಯನ್ನು ಹರಿಸುವನು, ಅದು ಕೂಡ ತಪ್ಪು ಎಂದು.
ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚ.
ನಂತರ ಭಾರತ ವಂಶದ ರಾಜನಾದ ಎಲೆ ಧೃತರಾಷ್ಟ್ರನೇ, ಅಂತರ್ಯಾಮಿಯೂ ಯೋಗೇಶ್ವರನೂ ಆದ ಶ್ರೀಕೃಷ್ಣನು ಎರಡು ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸಿ ಶೋಕಯುಕ್ತನಾದ ಅರ್ಜುನನನ್ನು ಕುರಿತು ನಗುತ್ತಿರುವನೋ ಎಂಬಂತೆ ಈ ಮಾತನ್ನು ಹೇಳಿದನು. ಶ್ರೀ ಭಗವಾನ್ ವಾಚ:
ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಗತಾಸೂಶ್ಚ ನಾನು ಶೋಚಂತಿ ಪಂಡಿತ.
ಅರ್ಜುನ, ನೀನು ಶೋಕಿಸಬಾರದವರಿಗಾಗಿ ಶೋಕಿಸುತ್ತಿರುವೆ, ಮತ್ತೆ ತುಂಬಾ ತಿಳಿದವನಂತೆ ಮಾತನಾಡುತ್ತಿರುವೆ. ಆದರೆ ತಿಳಿದವರು ಸತ್ತವರಿಗಾಗಿಯಾಗಲಿ ಸಾಯದವರಿಗಾಗಿಯಾಗಲಿ ಶೋಕ ಹೋಗುವುದಿಲ್ಲ. ಏಕೆಂದರೆ ಈಗ ಬದುಕಿರುವವರು ಸಹ ಮುಂದೊಂದು ದಿನ ಸಾಯತಕ್ಕವರೇ. ನೀನು ಮಹಾಪಂಡಿತನಂತೆ ಮಾತು ಮಾತ್ರ ಆಡುವೆ. ವಸ್ತುತಃ ಜ್ಞಾನವೆಂಬುದು ನಿನ್ನಲ್ಲಿಲ್ಲ. ಏಕೆಂದರೆ
ನತ್ವೇವಾಹಂ ಜಾತು ನಾಸಂ ನತ್ವನ್ನೇ ಮೇ ಜನಾಧಿಪ ನ ಚೈವ ನ ಭವಿಷ್ಯಾಮ ಸರ್ವೇ ವಯಮತಃ ಪರಂ.
ಸದ್ಗುರುವಾದ ನಾನು ಒಂದಾನೊಂದು ಕಾಲದಲ್ಲಿ ಇರಲಿಲ್ಲವೆಂದೋ ಅಲ್ಲ, ಅಥವಾ ಅನುರಾಗಿಯಾದ ಅಧಿಕಾರಿ ಅಥವಾ ಈ ಎಲ್ಲ ರಾಜರುಗಳ ಅರ್ಥಾತ್ ರಾಜಸೀ ಸ್ವಭಾವದಲ್ಲಿ ಕಂಡುಬರುವಂತಹ ಅಹಂ ಎಂಬುದು ಇರಲಿಲ್ಲವೆಂದೂ ಅಲ್ಲ. ನಾವೆಲ್ಲರೂ ನಾಳೆ ಇಲ್ಲವಾಗುವವೆಂದೂ ಅಲ್ಲ. ಸದ್ಗುರು ಸದಾಕಾಲದಲ್ಲೂ ಇರುವನು, ಅನುರಾಗಿಯೂ ಸದಾ ಇರುವನು. ಇಲ್ಲಿ ಯೋಗೇಶ್ವರನಾದ ಕೃಷ್ಣನು ಯೋಗದ ಅನಾದಿತ್ವದ ಮೇಲೆ ಬೆಳಕು ಚೆಲ್ಲುತ್ತಾ ಭವಿಷ್ಯದಲ್ಲಿಯೂ ಅದರ ವಿದ್ಯಾಮಾನತೆ ಇರುವುದು ಎಂಬುದರ ಬಗ್ಗೆ ಒತ್ತು ಕೊಟ್ಟಿರುವನು. ಮರಣಧರ್ಮಿಯಾದವನಿಗಾಗಿ ದುಃಖಿಸಬಾರದೆಂಬುದಕ್ಕೆ ಕಾರಣವನ್ನು ತಿಳಿಸುತ್ತಾ ಆತನು ಹೇಳುವನು:
ದೇಹಿನೋಸ್ಮಿನ್ ಯಥಾ ದೇಹಿ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತಿ.
ಜೀವಾತ್ಮನಾದವನಿಗೆ ಈ ದೇಹದಲ್ಲಿ ಕೌಮಾರ ಯೌವನ ವೃದ್ಧಾವಸ್ಥೆಗಳಿರುವಂತೆ ಬೇರೆ ಬೇರೆ ಶರೀರಗಳನ್ನು ಪಡೆಯುವುದು ಸಹ ಒಂದು ಅವಸ್ಥೆ. ಧೀರ ಪುರುಷನು ಈ ಕುರಿತು ಭ್ರಮವಶನಾಗಬಾರದು. ಎಂದೋ ಒಮ್ಮೆ ನೀವು ಮಗುವಾಗಿದ್ದೀರಿ, ಈಗ ಯುವಕರಾಗಿರುವಿರಿ. ಅಂದರೆ ನೀವೇನೂ ಸಾಯಲಿಲ್ಲ, ಮತ್ತೆ ವೃದ್ಧರಾದಿರಿ. ಪುರುಷನು ಓರ್ವನೆ, ಅದೇ ರೀತಿಯಲ್ಲಿ ದೇಹಾಂತರವೂ ಸಹ. ನಡುವೆ ಯಾವ ಬಿರುಕೂ ಇಲ್ಲ, ಸಂದುಗೊಂದುಗಳೂ ಇಲ್ಲ. ಕಳೆಬರದ ಈ ಬದಲಾವಣೆ ಯಾವ ಪರಿವರ್ತನೆಯೂ ಇಲ್ಲದೆ ಅದರ ಆಚೆಗೆ ಸ್ಥಿರವಾಗಿರುವ ವಸ್ತುವನ್ನು ಕಂಡುಕೊಳ್ಳುವವರೆಗೂ ನಡೆಯುತ್ತಲೇ ಇರುವುದು.
ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ಸ್ಥಿತಿ ಕ್ಷಸ್ವ ಭಾರತ.
ಎಲೆ ಕುಂತಿಕುಮಾರನೇ, ಸುಖ ದುಃಖ ಶೀತೋಷ್ಣಗಳನ್ನುಂಟು ಮಾಡುವ ಇಂದ್ರಿಯ ಮತ್ತು ಅವುಗಳ ವಿಷಯಗಳ ಸಂಯೋಗವೇ ಅನಿತ್ಯವಾದುದು, ಕ್ಷಣಿಕವಾದುದು. ಆದ್ದರಿಂದ ಭಾರತ ವಂಶದ ಎಲೆ ಅರ್ಜುನ, ನೀನು ಇವುಗಳನ್ನೆಲ್ಲ ಕೈಬಿಡಬೇಕು. ಅರ್ಜುನನು ಇಂದ್ರಿಯ ಮತ್ತು ತದ್ವಿಷಯಜನ್ಯವಾದ ಸುಖ ದುಃಖಗಳನ್ನು ಯೋಚಿಸಿಯೇ ಕಳವಳಗೊಂಡಿದ್ದನು. ಕುಲಧರ್ಮ, ಕುಲಗುರುಗಳ ಪೂಜ್ಯತೆ ಇವೆಲ್ಲವೂ ಇಂದ್ರಿಯ ಮೋಹಕ್ಕೆ ಅಂತರ್ಗತವಾದುವು. ಇವು ಕ್ಷಣಿಕ, ಅಸತ್ಯ, ನಾಶವನ್ನು ಹೊಂದತಕ್ಕವು. ವಿಷಯ ಸಂಯೋಗಗಳು ಎಂದೆಂದೂ ಇರುವುದಿಲ್ಲ. ಇಂದ್ರಿಯಗಳಲ್ಲಿ ಆ ಸಾಮರ್ಥ್ಯವೂ ಉಳಿದಿರುವುದಿಲ್ಲ. ಆದ್ದರಿಂದ ಅರ್ಜುನ, ನೀನು ಇವುಗಳನ್ನು ಕೈಬಿಡು, ಸಹಿಸಿಕೋ. ಏಕೆ ಅರ್ಜುನನು ಸಹಿಸಬೇಕು ಎನ್ನಲು ಅವನೆಲು ಹಿಮಾಲಯದೊಡನೆ ಕಾದಾಡುತ್ತಿರುವನೆ? ಉಷ್ಣವನ್ನು ಸಹಿಸಬೇಕು ಎಂದರೆ ಮರಳುಗಾಳಿನೊಂದಿಗೆ ಸೆಣಸಾಡುತ್ತಿರುವನೆ? ಕುರುಕ್ಷೇತ್ರ ಎಂಬುದು ಜನರು ಹೇಳುವಂತೆ ಸಮಶೀತೋಷ್ಣವಾದ ಸ್ಥಳದಲ್ಲಿರುವುದು. ಒಟ್ಟೆಲ್ಲ ಯುದ್ಧ ನಡೆದುದು 18 ದಿನ. ಅಷ್ಟರಲ್ಲಿ ಶೀತಕಾಲ, ಬೇಸಿಗೆ ಕಾಲಗಳೇನೂ ಕವಿದು ಬೀಳಲಿಲ್ಲ. ವಸ್ತುತಃ ಚಳಿ, ಬಿಸಿಲು, ಸುಖ ದುಃಖ, ಮಾನಾಪಮಾನಗಳನ್ನು ಸಹಿಸಿಕೊಳ್ಳುವುದು ಓರ್ವ ಯೋಗಿಯ ಮೇಲೆ ನಿಂತಿದೆ. ಇದು ಹೃದಯ ಪ್ರದೇಶದಲ್ಲಿ ನಡೆಯುವ ತಾಕಲಾಟದ ಚಿತ್ರಣ. ಈ ಬಾಹ್ಯ ಯುದ್ಧವನ್ನು ಕುರಿತು ಗೀತಾ ಏನು ಹೇಳುವುದಿಲ್ಲ. ಇದು ಕ್ಷೇತ್ರ ಕ್ಷೇತ್ರಜ್ಞರ ಸಂಘರ್ಷ. ಇದರಲ್ಲಿ ಅಸುರಿ ಸಂಪತ್ತನ್ನು ಸರ್ವತಃ ಶಮನಗೊಳಿಸಿ ಪರಮಾತ್ಮನಲ್ಲಿ ನೆಲೆಸುವಂತೆ ಮಾಡಿ ದೈವೀ ಸಂಪದವನ್ನು ಸಹ ಶಾಂತಗೊಳಿಸುವುದು. ವಿಕಾರವೇ ಇಲ್ಲವಾದರೆ ಎರಡು ಸಜಾತೀಯ ಶಕ್ತಿಗಳು ಯಾರ ಮೇಲೆ ಹೋರಾಡಬೇಕು? ಆದ್ದರಿಂದ ಪೂರ್ಣತ್ವದೊಡನೆ ಅವು ಸಹ ಶಾಂತವಾಗುವು. ಅದಕ್ಕಿಂತ ಮೊದಲು ಹಾಗಾಗಲು ಸಾಧ್ಯವಿಲ್ಲ. ಗೀತೆಯು ಅಂತರ್ದೇಶದ ಹೋರಾಟದ ಚಿತ್ರಣ. ಈ ತ್ಯಾಗದಿಂದ ಸಿಗುವುದೇನು, ಲಾಭವೇನು? ಇದಕ್ಕೆ ಶ್ರೀಕೃಷ್ಣನು ಹೇಳುವನು,
ಯಂ ಹಿ ನ ವ್ಯಥಯಂತೇತೆ ಪುರುಷಂ ಪುರುಷರ್ಷವ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ.
ಏಕೆಂದರೆ ಹೇ ಪುರುಷ ಶ್ರೇಷ್ಠನೇ, ಸುಖ ದುಃಖವನ್ನು ಸಮವಾಗಿ ತಿಳಿದ ಧೀರ ಪುರುಷನನ್ನು ಇಂದ್ರಿಯಗಳು ತದ್ವಿಷಯಗಳ ಸಂಯೋಗಗಳು ಬಾಧಿಸಲಾರವು. ಆತನು ಮೃತ್ಯುವಿಗಿಂತ ಆಚೆಗಿರುವ ಅಮೃತ ತತ್ವದ ಪ್ರಾಪ್ತಿಗೆ ಯೋಗ್ಯನಾಗುವನು. ಇಲ್ಲಿ ಶ್ರೀಕೃಷ್ಣನು ಒಂದು ಉಪಲಬ್ಧಿ ಅಮೃತದ ಪ್ರಸ್ತಾಪವನ್ನು ಮಾಡಿರುವನು. ಈ ಯುದ್ಧದ ಫಲಿತಾಂಶವಾಗಿ ಸ್ವರ್ಗ ಲಭಿಸುವುದೋ ನರಕ ಲಭಿಸುವುದೋ ಎಂದು ಅರ್ಜುನನು ಯೋಚಿಸುತ್ತಿದ್ದನು. ಆದರೆ ಶ್ರೀಕೃಷ್ಣನು ಹೇಳಿದುದು, ಇದರಿಂದ ಸ್ವರ್ಗವೂ ದೊರೆಯದು, ನರಕವೂ ದೊರೆಯದು, ಆದರೆ ಅಮೃತವು ದೊರೆಯುವುದು ಎಂದು. ಈ ಅಮೃತ ಎನ್ನುವುದೇನು?
ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ.
ಅರ್ಜುನ, ಅಸತ್ ಅಂದರೆ ಅಸತ್ಯವಾದ ವಸ್ತುವಿಗೆ ಅಸ್ತಿತ್ವವಿಲ್ಲ, ಅದು ಇಲ್ಲವೇ ಇಲ್ಲ, ಇದನ್ನು ತಡೆಯಲು ಸಾಧ್ಯವಿಲ್ಲ. ಹಾಗೂ ಸತ್ಯವೆಂಬುದಕ್ಕೆ ತ್ರಿಕಾಲಗಳಲ್ಲೂ ಅಳಿವಿಲ್ಲ, ಅಭಾವವಿಲ್ಲ, ಅದನ್ನು ಅಳಿಸಲು ಸಾಧ್ಯವಾಗದು. ಅರ್ಜುನನು ಕೇಳಿದನು, ದೇವರೆಂಬುದರಿಂದ ನೀವು ಹೀಗೆ ಹೇಳುವೆಯೋ? ಶ್ರೀಕೃಷ್ಣನು ಹೇಳಿದನು, ನಾನು ಹೇಳುವುದೇನೆಂದರೆ ಈ ಎರಡರ ಏರು ತಗ್ಗುಗಳನ್ನು ನಾವಷ್ಟೇ ಅಲ್ಲ, ನಮ್ಮೊಂದಿಗೆ ಅನೇಕ ತತ್ವದರ್ಶಿಗಳೂ ಕಂಡಿರುವರು. ಅಂದರೆ ತತ್ವದರ್ಶಿಗಳು ಕಂಡುಕೊಂಡಿದ್ದ ಸತ್ಯವನ್ನೇ ಶ್ರೀಕೃಷ್ಣನು ಮತ್ತೆ ತಿರುವೆ ಹೇಳಿದನು. ಶ್ರೀಕೃಷ್ಣನು ಓರ್ವ ತತ್ವದರ್ಶಿಯಾದ ಮಹಾಪುರುಷ. ಪರಮತತ್ವ ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ದರ್ಶಿಸಿ ಅದರಲ್ಲಿ ನೆಲೆಯೂರಿ ನಿಲ್ಲುವವರೇ ತತ್ವದರ್ಶಿಗಳು. ಸತ್ ಅಸತ್ ಎಂಬುದೇನು ಅದರ ಬಗ್ಗೆ ಹೇಳುವನು.
ಅವಿನಾಶಿತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ.
ಈ ಜಗತ್ತು ಯಾರಿಂದ ವ್ಯಾಪಿಸಲ್ಪಟ್ಟಿರುವುದೋ ಅದೊಂದೇ ನಾಶರಹಿತವಾದುದು. ಈ ಅವ್ಯಯಸ್ಯ ಅವಿನಾಶಿಯನ್ನು ವಿನಾಶಪಡಿಸಲು ಯಾರಿಗೂ ಸಾಧ್ಯವಾಗದು. ಆದರೆ ಈ ಅವಿನಾಶಿಯಾದ ಅಮೃತದ ಹೆಸರೇನು? ಇದು ಯಾವುದು?
ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾ ಶರೀರಿಣ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವಭಾರತ.
ಅವಿನಾಶಿಯು ಅಪ್ರಮೇಯನೂ ನಿತ್ಯ ಸ್ವರೂಪನೂ ಆದ ಆತ್ಮನ ಈ ಹೊರ ಆವರಣ ಶರೀರಗಳೆಲ್ಲವೂ ನಾಶವಂತವಾದುವು. ಆದ್ದರಿಂದ ಭರತ ವಂಶದವನಾದ ಎಲೆ ಅರ್ಜುನ, ನೀನು ಯುದ್ಧ ಮಾಡು. ಆತ್ಮನೇ ಅಮೃತ, ಆತ್ಮನೇ ಅವಿನಾಶಿ. ಅದಕ್ಕೆ ತ್ರಿಕಾಲಗಳಲ್ಲೂ ಉಳಿವಿಲ್ಲ, ಅಸ್ತಿತ್ವವಿಲ್ಲ. ಶರೀರವು ನಾಶವಂತವಾದುದು, ಆದ್ದರಿಂದ ನೀನು ಯುದ್ಧ ಮಾಡು. ಈ ಆದೇಶದಿಂದ ಅರ್ಜುನನು ಕೇವಲ ಕೌರವರನ್ನು ಮಾತ್ರ ಕೊಲ್ಲಬೇಕೆಂದು ಸ್ಪಷ್ಟವಾಗುವುದಿಲ್ಲ. ಪಾಂಡವ ಪಕ್ಷದಲ್ಲಿ ನಿಂತಿರುವುದು ಸಹ ಶರೀರಗಳೇ ತಾನೆ? ಪಾಂಡವರ ಶರೀರಗಳು ಅವಿನಾಶಿಯೇ? ಶರೀರವು ನಾಶವಂತ ಎನ್ನುವುದಾದರೆ ಶ್ರೀಕೃಷ್ಣನು ಯಾರ ರಕ್ಷಣೆಗಾಗಿ ನಿಂತಿರುವನು? ಅರ್ಜುನನು ಶರೀರಧಾರಿಯೇ? ಶರೀರವೇ ಅಸತ್ತು, ಅದಕ್ಕಾವ ಅಸ್ತಿತ್ವವೂ ಇಲ್ಲ, ಅದನ್ನು ಹಿಡಿದಿರಲು ಸಾಧ್ಯವಿಲ್ಲ. ಶ್ರೀಕೃಷ್ಣನು ಹಾಗಾದರೆ ಆ ಶರೀರದ ರಕ್ಷಣೆಗೆಂದು ನಿಂತಿರುವನೇ? ಹಾಗಾದರೆ ಆತನೂ ಅವಿವೇಕಿ, ಮೂಢ ಎಂದು ಹೇಳಬಹುದು. ಮುಂದೆ ಶ್ರೀಕೃಷ್ಣ ತಾನೇ ಹೇಳುವನು, ಶರೀರ ಮಾತ್ರಕ್ಕಾಗಿ ಬದುಕುವವನು, ಶ್ರಮ ಪಡುವವನು, ಅವಿವೇಕಿ, ಮೂಢಬುದ್ಧಿಯವನು. ಆತನು ಪಾಪಾಯುವಾದ ಪುರುಷ, ಜೀವಿಸುವುದೂ ವ್ಯರ್ಥ. ಅಂತ್ಯವಾಗಿ ಅರ್ಜುನನಾರು ಹಾಗಾದರೆ? ವಸ್ತುತಃ ಅನುರಾಗವೇ ಅರ್ಜುನ. ಅನುರಾಗಿಯ ಇಷ್ಟ ಯಾವಾಗಲೂ ರತಿಯಾಗಿದ್ದುಕೊಂಡು ಜೊತೆಗಿರುವನು, ಗೆಳೆಯನಂತೆ ಆತನಿಗೆ ಮಾರ್ಗದರ್ಶನ ಮಾಡುವನು. ಶರೀರವಲ್ಲ, ಶರೀರವೆಂಬುದು ಆವರಣ ಮಾತ್ರ. ವಾಸ ಮಾಡುವ ಮನೆ, ಅದರಲ್ಲಿ ವಾಸ ಮಾಡುವವನು ಅನುರಾಗಪೂರ್ಣ ಆತ್ಮ. ಬೌದ್ಧಿಕ ಯುದ್ಧ ಹೊಡೆಯುವುದು ಬಡಿಯುವುದರಿಂದ ಶರೀರಗಳ ಕೊನೆಯಾಗದು. ಈ ಶರೀರವನ್ನು ಬಿಟ್ಟರೆ ಆತ್ಮವು ಮತ್ತೊಂದು ಶರೀರವನ್ನು ಧರಿಸುವುದು. ಇದೇ ಸಂದರ್ಭದಲ್ಲಿ ಶ್ರೀಕೃಷ್ಣನು ಬಾಲ್ಯದಿಂದ ಯೌವನ ವೃದ್ಧಾಪ್ಯವು ಬರುವಂತೆ ದೇಹಾಂತರವೂ ಬರುವುದು. ಶರೀರವು ಕಡಿದು ಬಿದ್ದರೆ ಜೀವಾತ್ಮವು ಹೊಸ ವಸ್ತುವನ್ನು ತೊಡುವುದು ಎಂದು ಹೇಳಿರುವನು. ಶರೀರವು ಸಂಸ್ಕಾರಗಳನ್ನು ಆಶ್ರಯಿಸಿಕೊಂಡಿದೆ, ಸಂಸ್ಕಾರವು ಮನಸ್ಸನ್ನು ಆಧರಿಸಿಕೊಂಡಿದೆ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸನ್ನು ಸರ್ವತಾ ನಿರೋಧಿಸುವುದು, ಅಲ್ಲಿ ಸ್ಥಿತವಾಗಿ ಅಚಲವಾಗಿ ನೆಲೆಸುವುದು ಅಥವಾ ಅಂತಿಮ ಸಂಸ್ಕಾರದ ವಿಲಯ, ಎಲ್ಲ ಒಂದೇ ಕ್ರಿಯೆ. ಸಂಸ್ಕಾರಗಳು ಬುಡಸಹಿತವಾಗಿ ಮುರಿದು ಬೀಳುವುದೇ ಶರೀರದ ಅಂತ್ಯ. ಅದನ್ನು ಮುರಿಯಲು ನಾವು ಆರಾಧನೆ ಮಾಡಬೇಕು. ಇದನ್ನು ಕೃಷ್ಣನು ಕರ್ಮ ನಿಷ್ಕಾಮ ಕರ್ಮಯೋಗ ಎಂದಿರುವನು. ಇದೇ ಶ್ರೀಕೃಷ್ಣನು ಅಲ್ಲಲ್ಲಿ ಅರ್ಜುನನೊಂದಿಗೆ ಯುದ್ಧವಾಡುವಂತೆ ಪ್ರೇರೇಪಿಸುವನು. ಆದರೆ ಬೌದ್ಧಿಕ ಯುದ್ಧ ಹೊಡೆದಾಟ ಕಡಿದಾಟಗಳನ್ನು ಪ್ರೋತ್ಸಾಹಿಸುವಂತ ಒಂದು ಶ್ಲೋಕವಾಗಲಿ ಹಾಗಿಲ್ಲ. ಸಜಾತೀಯ ಮತ್ತು ವಿಜಾತೀಯ ಪ್ರವೃತ್ತಿಗಳ ನಡುವೆ ನಡೆದಂತಹ ಈ ಯುದ್ಧ ನಮ್ಮ ಅಂತರ್ದೇಶಕ್ಕೆ ಸಂಬಂಧಿಸಿದುದು.
ಯ ಯಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೇ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೇ.
ಯಾವಾತನು ಆತ್ಮವನ್ನು ಕೊಲ್ಲುವೆನೆಂದು ಬಗೆಯುವನೋ ಅಥವಾ ಆತ್ಮವು ಕೊಲ್ಲಲ್ಪಟ್ಟಿರುವುದೆಂದು ತಿಳಿಯುವನೋ ಅವರಿರುವರು ಆತ್ಮವನ್ನರಿಯದವರು. ಏಕೆಂದರೆ ಈ ಆತ್ಮವೆಂಬುದು ಕೊಲ್ಲಲೂ ಆಗದು, ಕೊಲ್ಲಿಸಿಕೊಳ್ಳಲೂ ಆಗದು. ಪುನಃ ಅದಕ್ಕೆ ಒತ್ತು ಕೊಟ್ಟು ಹೇಳುವನು,
ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ.
ಈ ಆತ್ಮನು ಎಂದೂ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಏಕೆಂದರೆ ಈತನು ವಸ್ತ್ರವನ್ನು ಬದಲಿಸುವವನಷ್ಟೇ. ಈತನು ಆತ್ಮನೊಂದೇ ಹೊರತು ಬೇರೇನೂ ಆಗಲಾರ. ಏಕೆಂದರೆ ಈತನು ಹುಟ್ಟು ಸಾವಿಲ್ಲದವನು, ನಿತ್ಯನು, ಶಾಶ್ವತನು, ಪುರಾತನನು. ಶರೀರವು ನಾಶವಾದರೂ ಇದರ ನಾಶವಾಗದು. ಆತ್ಮನೇ ಸತ್ಯ, ಆತ್ಮನೇ ಶಾಶ್ವತ, ಆತ್ಮನೇ ಪುರಾತನ, ಆತ್ಮನೇ ಸನಾತನ. ನೀವು ಯಾರು? ಶಾಶ್ವತ ಧರ್ಮವನ್ನು ಆರಾಧಿಸುವವರು. ಶಾಶ್ವತವಾವುದು ಆತ್ಮ. ಅರ್ಥಾತ್ ನಾವು ನೀವೆಲ್ಲರೂ ಆತ್ಮೋಪಾಸಕರು. ನಿಮಗೆ ಆತ್ಮಿಕ ಪಥ ತಿಳಿಯದಾದರೆ ನಿಮ್ಮಲ್ಲಿ ಶಾಶ್ವತ ಸನಾತನವೆಂಬುದು ಏನೊಂದೂ ಇಲ್ಲ. ಅದರ ಸಲುವಾಗಿ ಹಂಬಲಿಸುವಿರಾದರೆ ನೀವು ಪ್ರತ್ಯಾಶಿಗಳೇನೋ ನಿಜ, ಆದರೆ ಸನಾತನ ಧರ್ಮಿಯಲ್ಲ. ಸನಾತನ ಧರ್ಮದ ಹೆಸರಿನಲ್ಲಿ ನೀವು ಒಂದಾನೊಂದು ಕುರೀತಿಗೆ ಬಲಿಯಾದವರು. ದೇಶ ವಿದೇಶಗಳ ಮಾನವ ಮಾತ್ರದಲ್ಲಿ ಆತ್ಮವು ಒಂದೇ ಪರಿಯಾಗಿದೆ. ಆದ್ದರಿಂದ ವಿಶ್ವದಲ್ಲಿ ಎಲ್ಲೇ ಆಗಲಿ, ಯಾರೊಬ್ಬರೇ ಆಗಲಿ, ಆತ್ಮನ ಸ್ಥಿತಿಯನ್ನು ತೋರಿಕೊಡುವ ಕ್ರಿಯೆಯಲ್ಲಿ ತತ್ಪರರಾಗಿ ಆ ದಾರಿಯಲ್ಲಿ ನಡೆಯಲು ಪ್ರಯತ್ನಶೀಲರಾಗಿದ್ದರೆ ಅವರನ್ನು ಸನಾತನ ಧರ್ಮಿ ಎನ್ನಬಹುದು. ಅವರು ಒಂದು ವೇಳೆ ಕ್ರೈಸ್ತರಿರಲಿ, ಮುಸಲ್ಮಾನರಿರಲಿ, ಯಹೂದಿಯಾಗಿರಲಿ, ಏನೇ ಆಗಿರಲಿ, ಅವರು ಸನಾತನ ಧರ್ಮಿ.
ವೇದಾವಿನಾಶಿನಂ ನಿತ್ಯಂ ಯಏನಮಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ.
ಪಾರ್ಥಿವ ಶರೀರವನ್ನು ರಥವನ್ನಾಗಿ ಮಾಡಿಕೊಂಡು ಬ್ರಹ್ಮರೂಪವಾದ ಲಕ್ಷ್ಯದ ಕಡೆಗೆ ಚಾಚೂ ತಪ್ಪದಂತೆ ಗುರಿಯಿಟ್ಟು ನಡೆಯುವ ಪೃಥಾಪುತ್ರನಾದ ಎಲೆ ಅರ್ಜುನನೇ, ಯಾವ ಪುರುಷನು ಈ ಆತ್ಮವು ನಾಶವಿಲ್ಲದ, ನಿತ್ಯವಾದ, ಹುಟ್ಟಿಲ್ಲದ, ಅವ್ಯಕ್ತವಾದ ಎಂಬುದನ್ನು ಬಲ್ಲನೋ ಆ ಪುರುಷನು ಯಾರನ್ನೇ ಆಗಲಿ ಹೇಗೆ ತಾನೇ ಕೊಲ್ಲಿಸಿಯಾನು, ಹೇಗೆ ತಾನೇ ಕೊಂದಾನು? ಅವಿನಾಶಿಯಾದುದಕ್ಕೆ ನಾಶವೆಂಬುದು ಅಸಂಭವ. ಹುಟ್ಟಿಲ್ಲದವನು ಹುಟ್ಟಲಾರನು. ಆದ್ದರಿಂದ ಶರೀರದ ಬಗೆಗೆ ಶೋಕಿಸಬಾರದು. ಇದನ್ನೇ ಉದಾಹರಣೆಯೊಂದಿಗೆ ಸ್ಪಷ್ಟಗೊಳಿಸುವನು.
ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋ ಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾ ನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ.
ಹರಿದ ಬಟ್ಟೆಯನ್ನೊಗೆದು ಮನುಷ್ಯನು ಹೊಸ ಬಟ್ಟೆಯನ್ನು ತೊಡುವಂತೆ ಈ ಜೀವಾತ್ಮನು ಹಳತಾದ ದೇಹವನ್ನು ಬಿಟ್ಟು ಬೇರೆಯೇ ಹೊಸ ಶರೀರಗಳನ್ನು ಪಡೆಯುವನು. ಜೀರ್ಣವಾದ ಮೇಲೆಯೇ ಹೊಸ ಶರೀರವನ್ನು ಧರಿಸುವುದಾದರೆ ಚಿಕ್ಕ ಮಕ್ಕಳು ಏಕೆ ಸಾಯಬೇಕು? ಈ ವಸ್ತ್ರವು ಇನ್ನೂ ವಿಕಸಿತವಾಗಬೇಕು. ವಸ್ತುತಃ ಈ ಶರೀರವು ಸಂಸ್ಕಾರವನ್ನು ಆಧರಿಸಿದೆ. ಸಂಸ್ಕಾರವು ಜೀರ್ಣವಾದರೆ ಶರೀರವು ಬಿಟ್ಟು ಹೋಗುವುದು. ಸಂಸ್ಕಾರವು ಎರಡು ದಿನಗಳದಾದರೆ ಎರಡು ದಿನಕ್ಕೇ ಶರೀರವು ಜೀರ್ಣವಾಗುವುದು. ಅನಂತರ ಮನುಷ್ಯನು ಒಂದು ಉಸಿರು ಸಹ ಹೆಚ್ಚಾಗಿ ಬದುಕಲಾರ. ಸಂಸ್ಕಾರವೇ ಶರೀರ. ಆತ್ಮವು ಸಂಸ್ಕಾರಗಳಿಗನುಗುಣವಾಗಿ ಹೊಸ ಹೊಸ ಶರೀರಗಳನ್ನು ಧರಿಸುವುದು. ಅಥ ಖಲು ಕೃತುಮಯಃ ಪುರುಷ ಯಥಾ ಹ್ಯೈವ ತಥೈವ ಪ್ರೇತ್ಯ ಭವತಿ ಕೃತಂ ಲೋಕಂ ಪುರುಷೋಭಿಜಯತೆ. ಅರ್ಥಾತ್ ಅಂತಹ ಪುರುಷನು ನಿಜವಾಗಿ ಸಂಕಲ್ಪಮಯನು. ಈ ಲೋಕದಲ್ಲಿ ಪುರುಷನು ಹೇಗೆ ನಿಶ್ಚಯ ಉಳ್ಳವನಾಗಿರುವನೋ ಅದೇ ರೀತಿ ಸತ್ತ ನಂತರವೂ ಆಗುವನು. ತನ್ನ ಸಂಕಲ್ಪದಿಂದ ನಿರ್ಮಿಸಿಕೊಂಡ ಶರೀರಗಳಲ್ಲಿ ಆತನು ಉತ್ಪನ್ನವಾಗುವನು. ಈ ರೀತಿಯಲ್ಲಿ ಮೃತ್ಯು ಎಂಬುದು ಶರೀರದ ಬದಲಾವಣೆ ಮಾತ್ರ, ಆತ್ಮನಿಗೆ ಸಾವಿಲ್ಲ. ಮತ್ತೆ ಅದರ ಅಜರತೆ ಅಮರತೆಗಳ ಬಗ್ಗೆ ಸಾರಿ ಹೇಳುವನು.
ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ.
ಈ ಆತ್ಮವೆಂಬುದನ್ನು ಯಾವ ಶಸ್ತ್ರವೂ ಸೀಳಲಾರದು. ಬೆಂಕಿಯು ಇದನ್ನು ಸುಡಲಾರದು. ಜಲವು ಇದನ್ನು ಒದ್ದೆ ಮಾಡಲಾರದು. ಗಾಳಿಯು ಇದನ್ನು ಒಣಗಿಸಲಾರದು.
ಅಚ್ಛೇದ್ಯೋಯಮದಾಯೋಯಂ ಅಕ್ಲೇದ್ಯೋ ಶೋಷ್ಯೈವ ಚ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನ.
ಈ ಆತ್ಮನು ಛೇದಿಸಲಾಗದವನು, ಅಚೇದ್ಯ. ಈತನು ಅದಾಹ್ಯನು, ದಹಿಸಲಾಗದವನು. ಈತನು ಅಕ್ಲೇದ್ಯನು, ಈತನು ನೀರಿನಿಂದ ಒದ್ದೆಯಾಗದವನು. ಆಕಾಶವು ಈತನನ್ನು ತನ್ನೊಳಗೆ ಹಿಡಿದಿರಲಾರದು. ಈ ಆತ್ಮನೆಂಬುದು ನಿಸ್ಸಂದೇಹವಾಗಿ ಅಶೋಷ್ಯ, ಸರ್ವವ್ಯಾಪಕ, ಅಚಲ, ಸ್ಥಿರ, ಸನಾತನ. ಅರ್ಜುನನು ಈ ಕುಲಧರ್ಮವೆಂಬುದು ಸನಾತನ, ಹೀಗೆ ಯುದ್ಧವಾಡುವುದರಿಂದ ಸನಾತನ ಧರ್ಮವು ಹಾಳಾಗುವುದು ಎಂದನು. ಆದರೆ ಶ್ರೀಕೃಷ್ಣನು ಇದನ್ನು ಅಜ್ಞಾನವೆಂದನು. ಆತ್ಮವನ್ನೇ ಸನಾತನವೆಂದು ತಿಳಿಸಿದನು. ತಾವು ಯಾರು? ಸನಾತನ ಧರ್ಮದ ಅನುಯಾಯಿ. ಸನಾತನವಾವುದು ಆತ್ಮ. ಒಂದು ವೇಳೆ ನಿಮಗೆ ಆತ್ಮನವರೆಗೆ ನಡೆಯುವ ದೂರವನ್ನೇ ಕ್ರಮಿಸದಿರುವುದಾದರೆ, ಅದರ ವಿಧಿವಿಶೇಷಗಳನ್ನು ಅರಿಯದಿರುವಿರಾದರೆ ನಿಮಗೆ ಸನಾತನ ಧರ್ಮವೆಂಬುದು ತಿಳಿಯದು. ಇದರ ಕೆಟ್ಟ ಪರಿಣಾಮವನ್ನು ಸಾಂಪ್ರದಾಯಿಕತೆಯಲ್ಲಿ ಸಿಲುಕಿದ ಧರ್ಮ ಬೀರುಗಳು ಅನುಭವಿಸಬೇಕಾಗಿದೆ. ಮಧ್ಯಕಾಲೀನ ಭಾರತದಲ್ಲಿ ಹೊರಗಿನಿಂದ ವಲಸೆ ಬಂದ ಮುಸಲ್ಮಾನರು ಕೇವಲ 12,000. ಇಂದು ಅವರ ಸಂಖ್ಯೆ 27 ಕೋಟಿ ಮುಟ್ಟಿದೆ. 12,000ದಿಂದ ಏರುತ್ತಾ ಲಕ್ಷಾಂತರವಾಗಬಹುದಿತ್ತು. ಹೆಚ್ಚೆಂದರೆ 1 ಕೋಟಿಯಾಗಬೇಕಿತ್ತು. ಮತ್ತಿನ್ನೆಷ್ಟು ತಾನೇ ಆಗಲು ಸಾಧ್ಯ? ಆದರೆ 27 ಕೋಟಿಗೂ ಮಿಕ್ಕಿ ಮುಂದೆ ಹೋಗುತ್ತಿದೆ. ಇವರೆಲ್ಲರೂ ಹಿಂದೂಗಳೇ ತಾನೇ? ನಿಮ್ಮ ಒಡಹುಟ್ಟಿದವರು. ಊಟಕ್ಕೆ ಬಹಿಷ್ಕೃತರೆಂದು ಇವರೆಲ್ಲರೂ ಹಾಳಾದರು. ಅವರು ನಶಿಸಿ ಹೋಗಿಲ್ಲ. ಆದರೆ ಅವರ ಸನಾತನವಾದ, ಅಪರಿವರ್ತನಶೀಲವಾದ ಧರ್ಮವು ನಷ್ಟವಾಯಿತು. ಮೇಟರ್ ಕ್ಷೇತ್ರದಲ್ಲಿ ಹುಟ್ಟಿದ ಯಾವ ವಸ್ತುವೂ ಈ ಸನಾತನವಾದುದನ್ನು ಮುಟ್ಟಲು ಸಹ ಸಾಧ್ಯವಿಲ್ಲದಿರುವಾಗ ಈ ಮಡಿ ಮೈಲಿಗೆಯಿಂದ ಸನಾತನ ಧರ್ಮವು ಹಾಳಾಗುವುದುಂಟೇ? ಇದು ಧರ್ಮವಲ್ಲ, ಕುರೀತಿ ಕುಸಂಪ್ರದಾಯಗಳ ಪರಿಸ್ಥಿತಿ. ಇದರಿಂದ ಭಾರತದಲ್ಲಿ ಸಾಂಪ್ರದಾಯಿಕ ವೈಮನಸ್ಯವು ಹೆಚ್ಚಿತು. ದೇಶವು ವಿಭಜಿತವಾಯಿತು. ರಾಷ್ಟ್ರೀಯ ಐಕ್ಯತೆಯೆಂಬುದು ಇಂದೂ ಸಮಸ್ಯೆಯಾಗಿ ಉಳಿದಿದೆ. ಈ ಕುರೀತಿಯ ಕಥೆಗಳು ಇತಿಹಾಸ ತುಂಬಿಕೊಂಡಿವೆ. ಹಮೀರಪುರ ಜಿಲ್ಲೆಯಲ್ಲಿ ಸುಮಾರು 50-60 ಕುಲೀನ ಕ್ಷತ್ರಿಯ ಕುಟುಂಬಗಳಿದ್ದವು. ಇಂದು ಅವರೆಲ್ಲರೂ ಮುಸಲ್ಮಾನರಾಗಿರುವರು. ಅವರ ಮೇಲೆ ಯಾರೂ ತೋಪು ಹಾರಿಸಲಿಲ್ಲ ಅಥವಾ ಶಕ್ತಿ ಚಲಾಯಿಸಲಿಲ್ಲ. ಆದುದೇನು ಹಾಗಾದರೆ? ಅರ್ಧರಾತ್ರಿಯಲ್ಲಿ ಆ ಹಳ್ಳಿಯ ಒಂದೇ ಒಂದು ಬಾವಿಯ ಬಳಿ ಕರ್ಮನಿಷ್ಠರಾದ ಬ್ರಾಹ್ಮಣರು ಎಲ್ಲರಿಗಿಂತ ಮೊದಲು ಅಲ್ಲಿಗೆ ಸ್ನಾನಕ್ಕೆ ಬರುವರೆಂದು ಒಬ್ಬಿಬ್ಬ ಮೌಲ್ವಿಗಳು ಬಚ್ಚಿಟ್ಟುಕೊಂಡು ಕುಳಿತರು. ಬ್ರಾಹ್ಮಣರು ಬಂದೊಡನೆ ಅವರನ್ನು ಹಿಡಿದರು, ಅವರ ಬಾಯಿ ಮುಚ್ಚಿದರು. ಅವರ ಎದುರಿನಲ್ಲಿ ಬಾವಿಯಿಂದ ನೀರು ಎತ್ತಿದರು. ಅದಕ್ಕೆ ಬಾಯಿ ಹಚ್ಚಿ ಕುಡಿದು ಉಳಿದಿದ್ದ ನೀರನ್ನು ಬಾವಿಗೆ ಚೆಲ್ಲಿದರು. ರೊಟ್ಟಿಯ ತುಂಡೊಂದನ್ನು ಬಾವಿಗೆ ಹಾಕಿದರು. ಬ್ರಾಹ್ಮಣರು ಪಿಳಿಪಿಳಿ ನೋಡುತ್ತಲೇ ಇದ್ದರು, ಅಸಹಾಯಕರಾಗಿ ಸುಮ್ಮನಿದ್ದರು. ನಂತರ ಆ ಬ್ರಾಹ್ಮಣರನ್ನು ಕರೆದುಕೊಂಡು ಮೌಲಿಗಳು ಅಲ್ಲಿಂದ ತೆರಳಿದರು. ತಮ್ಮ ಮನೆಗಳಲ್ಲಿ ಅವರನ್ನು ಮುಚ್ಚಿಟ್ಟರು. ಮರುದಿನ ಅವರು ಬ್ರಾಹ್ಮಣರೊಂದಿಗೆ ಕರ ಮುಗಿದು ಊಟ ಮಾಡುವಂತೆ ಭಿನ್ನಯಿಸಿಕೊಂಡರು. ಈ ಬ್ರಾಹ್ಮಣರಂತೂ ಅವರ ಮೇಲೆ ಹೌಹಾರಿದರು. ಯಾವನರು ನೀವು? ನಾವಾದರೂ ಬ್ರಾಹ್ಮಣರು, ನಿಮ್ಮಲ್ಲಿ ಊಟ ಮಾಡುವುದು ಹೇಗೆ? ಅವರೆಂದರು. ನಮಗೆ ನಿಮ್ಮಂತಹ ವಿಚಾರವಂತರ ಅವಶ್ಯಕತೆ ತುಂಬಾ ಇದೆ, ಕ್ಷಮಿಸಬೇಕು. ಹೀಗೆಂದು ಬ್ರಾಹ್ಮಣರನ್ನು ಬಿಟ್ಟುಬಿಟ್ಟರು. ಬ್ರಾಹ್ಮಣರು ತಮ್ಮೂರಿಗೆ ಬಂದರು. ನೋಡಿದ್ದೇನು, ಜನ ಎಂದಿನಂತೆ ಬಾವಿಯ ನೀರನ್ನು ಎತ್ತಿಕೊಂಡು ಹೋಗುತ್ತಿರುವರು. ಅದನ್ನು ಕಂಡು ಬ್ರಾಹ್ಮಣರು ಅನಶನ ವೃತ ಹಿಡಿದರು. ಜನರು ಕಾರಣ ಕೇಳಲು, ಯಾವನರು ಈ ಬಾವಿಯ ಕಟ್ಟೆಯನ್ನು ಮೆಟ್ಟಿಮಿಟ್ಟರು? ನಮ್ಮೆದುರಿಗೆ ಈ ಬಾವಿಯನ್ನು ಎಂಜಲುಗೊಳಿಸಿದರು, ರೊಟ್ಟಿಯ ತುಂಡನ್ನು ಇದರೊಳಕ್ಕೆ ಹಾಕಿಬಿಟ್ಟರು ಎಂದು ಹೇಳಿದರು. ಹಳ್ಳಿಯ ಜನ ಈಗೇನು ಮಾಡುವುದು ಎಂದು ತಲೆಯ ಮೇಲೆ ಕೈಹೊತ್ತು ಕುಳಿತರು. ಬ್ರಾಹ್ಮಣರು ಹೇಳಿದರು, ಈಗೇನಿದೆ, ಧರ್ಮವೆಲ್ಲ ಹಾಳಾದಂತೆ. ಅಂದು ಜನರಲ್ಲಿ ಶಿಕ್ಷಣ ಕಡಿಮೆ. ಸ್ತ್ರೀಯರಿಗೂ ಶೂದ್ರರಿಗೂ ಓದಿ ಬರೆಯುವ ಅಧಿಕಾರವನ್ನು ಎಂದೋ ಕಿತ್ತುಕೊಂಡಿದ್ದರು. ವೈಶ್ಯರು ಹಣ ಸಂಪಾದನೆಯೊಂದೇ ತಮ್ಮ ಧರ್ಮವೆಂದು ನಂಬಿಕೊಳ್ಳುತ್ತಿದ್ದರು. ಕ್ಷತ್ರಿಯರು ಚಾರಣರ ಹೊಗಳಿಕೆಯನ್ನೇ ಮೆಲ್ಲುತ್ತಾ ಅದರಲ್ಲಿ ತಲ್ಲೀನರಾಗಿದ್ದರು. ಅನ್ನದಾತನ ಕತ್ತಿ ಮಿಂಚಿದರೆ ಮಿಂಚು ಸುಳಿದಂತೆ, ದಿಲ್ಲಿಯ ಗದ್ದುಗೆ ಗದಗುಟ್ಟತೊಡಗುವುದು. ಸಮ್ಮಾನವು ಹೀಗೆ ಪುಕ್ಕಟೆಯಾಗಿ ದೊರೆಯುತ್ತಿದ್ದರೆ ಮತ್ತೆ ಓದಿ ಬರೆಯುವುದೇಕೆ? ಧರ್ಮವನ್ನು ಕಟ್ಟಿಕೊಂಡು ಏನಾಗಬೇಕು? ಧರ್ಮವು ಕೇವಲ ಬ್ರಾಹ್ಮಣರ ವಸ್ತುವಾಗಿ ಉಳಿದುಕೊಂಡಿತು. ಅವರೇ ಧರ್ಮಸೂತ್ರವನ್ನು ರಚಿಸುವವರು, ಅವರೇ ಅದಕ್ಕೆ ವ್ಯಾಖ್ಯಾನಿಸುವವರು, ಅವರೇ ಅದರ ನಿರ್ಣಾಯಕರು. ಇದಕ್ಕೂ ಮುನ್ನ ಹಿಂದಿನ ಯುಗದಲ್ಲಿ ಸ್ತ್ರೀಯರು, ಶೂದ್ರರು, ವೈಶ್ಯರು, ಕ್ಷತ್ರಿಯರು, ಬ್ರಾಹ್ಮಣರು ಎಲ್ಲರಿಗೂ ವೇದವನ್ನು ಕಲಿಯುವ ಅಧಿಕಾರವಿತ್ತು. ಪ್ರತಿಯೊಂದು ವರ್ಗದ ಋಷಿಗಳೂ ವೈದಿಕ ಮಂತ್ರವನ್ನು ರಚಿಸಿರುವರು, ಶಾಸ್ತ್ರಾರ್ಥ ನಿರ್ಣಯಗಳಲ್ಲಿ ಭಾಗವಹಿಸಿರುವರು. ಪ್ರಾಚೀನ ರಾಜರು ಧರ್ಮದ ಹೆಸರಿನಲ್ಲಿ ಆಡಂಬರವಾಡುವವರನ್ನು ಶಿಕ್ಷಿಸುತ್ತಿದ್ದರು, ಧರ್ಮಪರಾಯಣರನ್ನು ಆಧರಿಸುತ್ತಿದ್ದರು. ಆದರೆ ಮಧ್ಯಕಾಲದ ಭಾರತದಲ್ಲಿ ಸನಾತನ ಧರ್ಮದ ಯಥಾರ್ಥ ತಿಳುವಳಿಕೆ ಅಳಿದುದರಿಂದ ಮೇಲೆ ಹೇಳಿದ ಹಳ್ಳಿಗರೆಲ್ಲರೂ ಕುರಿಗಳಂತೆ ಒಂದು ಬದಿಗೆ ನಿಂತರು. ಧರ್ಮವು ಹಾಳಾಯಿತು. ಎಷ್ಟೋ ಮಂದಿ ಈ ಅಪ್ರಿಯವಾದ ಮಾತನ್ನು ಕೇಳಲಾರದೆ ಆತ್ಮಹತ್ಯೆ ಮಾಡಿಕೊಂಡರು. ಆದರೆ ಎಲ್ಲರೂ ಆತ್ಮಹತ್ಯೆ ಮಾಡಿಕೊಳ್ಳಲಾದೀತೇ? ಅಚಲ ಶ್ರದ್ಧೆಯಿದ್ದರೂ ವಿವಶರಾಗಿ ಬೇರೆಯ ಉಪಾಯವನ್ನೇ ಮಾಡಬೇಕಾಯಿತು. ಇಂದು ಸಹ ಅವರು ಚಪ್ಪರವನ್ನು ಕಟ್ಟಿ ಒನಕೆಯನ್ನಿಟ್ಟುಕೊಂಡೇ ಹಿಂದೂಗಳಂತೆ ಮದುವೆಯಾಗುವರು. ಕಡೆಯಲ್ಲಿ ಓರ್ವ ಮೌಲ್ವಿ ಬಂದು ನಿಕಾ ಮಾಡಿಸಿ ಹೋಗುವನು. ಶುದ್ಧ ಹಿಂದೂಗಳೆಲ್ಲರೂ ಮುಸಲ್ಮಾನರಾದರು. ಆದದ್ದೇನು? ನೀರು ಕುಡಿದದ್ದು ತಿಳಿಯದೆ ಮುಸಲ್ಮಾನರು ಮುಟ್ಟಿದ್ದನ್ನು ತಿಂದದರಿಂದಲೇ ಧರ್ಮವು ನಷ್ಟವಾಯಿತು. ಹಾಗಾದರೆ ಧರ್ಮವು ನಾಚಿಕೆ ಮುಳ್ಳಿನಂತೆ. ನಾಚಿಕೆ ಮುಳ್ಳು ಎಂಬುದು ಒಂದು ಸಸ್ಯ. ನೀವು ಮುಟ್ಟಿದರೆ ಸಾಕು, ಎಲೆಗಳೆಲ್ಲ ಮುದುರಿಕೊಳ್ಳುವು. ಕೈ ತೆಗೆಯುತ್ತಲೇ ಮತ್ತೆ ಮುನ್ನಿನಂತೆ ಎದ್ದು ನಿಲ್ಲುವು. ಈ ಸಸ್ಯವು ಕೈ ತೆಗೆದ ಮೇಲಾದರೂ ಎದ್ದು ಮತ್ತೆ ಅರಳುವುದು. ಆದರೆ ಧರ್ಮವೆಂಬುದು ಬಾಡಿದರೆ ಸಾಕು, ಮತ್ತೆ ಅದು ಅರಳದು. ಅವರು ಎಂದೆಂದಿಗೂ ಸತ್ತಂತೆ. ಅವರ ರಾಮ, ಕೃಷ್ಣ, ಶಿವ ಎಲ್ಲರೂ ಸತ್ತಂತೆ. ಶಾಶ್ವತವಾಗಿದ್ದುದೂ ಕೂಡ ಸತ್ತು ಹೋಯಿತು. ವಸ್ತುತಃ ಶಾಶ್ವತ ಎಂಬ ಹೆಸರಿನಲ್ಲಿ ಇದೊಂದು ಕುರೀತಿ. ಅದನ್ನೇ ಜನ ಧರ್ಮವೆಂದು ಬಗೆದಿದ್ದರು. ಧರ್ಮಕ್ಕೆ ನಾವೇಕೆ ಶರಣಾಗುವೆವು? ಏಕೆಂದರೆ ನಾವೆಲ್ಲರೂ ಮರಣಧರ್ಮರು, ಅಂದರೆ ಸಾಯಲು ಬದುಕುವವರು. ಧರ್ಮವೆಂಬುದು ಒಂದು ದೃಢವಾದ, ಗಟ್ಟಿಯಾದ ವಸ್ತು. ಅದಕ್ಕೆ ಶರಣು ಹೋದರೆ ನಾವೂ ಅಮರರಾಗಬಹುದು ಎಂದು ನಮ್ಮ ಅನಿಸಿಕೆ. ಆದರೆ ನಾವು ಯಾರಾದರೂ ಕೊಂದಾಗ ಸಾಯುವೆವು. ಈ ಧರ್ಮವಾದರೂ ಮುಟ್ಟಿದರೆ ಸಾಯುವುದು. ಅದು ನಮ್ಮನ್ನು ಹೇಗೆ ರಕ್ಷಿಸುವುದು? ಧರ್ಮವು ನಿಮ್ಮನ್ನು ರಕ್ಷಿಸುವುದು. ಅದು ನಿಮಗಿಂತ ತುಂಬಾ ಶಕ್ತಿಶಾಲಿ. ನೀವು ಶಕ್ತಿ ಕಟಾರಿಯಿಂದ ಸಾಯುವಿರಿ, ಅದು ಮುಟ್ಟಿದ ಮಾತ್ರಕ್ಕೆ ಸಾಯುವುದು. ನಿಮ್ಮ ಧರ್ಮ ಹೇಗಿದೆ ನೋಡಿ. ಕುರೀತಿಗಳು ನಷ್ಟವಾಗುವವೇ ಹೊರತು ಸನಾತನವಾದುದೆಂದೂ ನಾಶವಾಗದು. ಸನಾತನವಾದುದು ಅದೆಷ್ಟು ಗಟ್ಟಿಯಾಗಿರುವುದೆಂದರೆ ಅದನ್ನು ಶಸ್ತ್ರವೂ ಕಡಿಯಲಾರದು, ಬೆಂಕಿಯೂ ಸುಡಲಾರದು, ನೀರು ನೆನೆಸಲಾಗದು. ಅನ್ನ ಜಲವಿರಲಿ, ಪ್ರಕೃತಿಯಲ್ಲಿ ಜನಿಸಿದ ಯಾವ ವಸ್ತುವೂ ಅದನ್ನು ಮುಟ್ಟಲು ಕೂಡ ಆಗದು. ಹಾಗಾದರೆ ಈ ಸನಾತನವಾದುದು ಹೇಗೆ ಹಾಳಾಯಿತು? ಇಂತಹುದೇ ಕೆಲವು ಕೆಟ್ಟ ರೀತಿಗಳು ಅರ್ಜುನನ ಕಾಲದಲ್ಲೂ ಇದ್ದವು. ಅರ್ಜುನನೂ ಇದಕ್ಕೆ ಬಲಿಯಾಗಿದ್ದನು. ಆತನು ಅಳುತ್ತಾ ಕರೆಯುತ್ತಾ ಅಂಗಲಾಚಿದನು. ಕುಲಧರ್ಮವು ಸನಾತನವಾದುದು, ಯುದ್ಧದಿಂದ ಸನಾತನ ಧರ್ಮವು ನಶಿಸಿ ಹೋಗುವುದು. ಕುಲಧರ್ಮವು ನಶಿಸಿದರೆ ನಾವೆಲ್ಲ ಅನಂತ ಕಾಲದವರೆಗೆ ನರಕದಲ್ಲಿ ಬಿದ್ದು ಕೊಳೆಯಬೇಕಾಗುವುದು. ಆದರೆ ಶ್ರೀಕೃಷ್ಣ ಹೇಳಿದುದು, ನಿನಗೀ ಅಜ್ಞಾನ ಹೇಗೆ ಬಂತು? ಅದು ಕುರೀತಿ ಎಂದು ಬೇರೆ ಹೇಳಬೇಕಾದಿಲ್ಲ. ಆದ್ದರಿಂದಲೇ ತಾನೇ ಶ್ರೀಕೃಷ್ಣನು ಅದನ್ನು ನಿರಾಕರಿಸಿದ್ದು. ಆತ್ಮವೇ ಸನಾತನವಾದುದು. ನಿಮಗೆ ಆತ್ಮಿಕ ಪಥದ ಪರಿಚಯವಿಲ್ಲವೆಂದರೆ ಸನಾತನ ಧರ್ಮಕ್ಕೆ ನೀವಿನ್ನೂ ಪ್ರವೇಶಿಸಿಲ್ಲವೆಂದೇ ಅರ್ಥ. ಈ ಸನಾತನ ಶಾಶ್ವತ ಆತ್ಮವು ಸರ್ವರಲ್ಲೂ ವ್ಯಾಪಿಸಿಕೊಂಡಿದೆ ಎಂದ ಮೇಲೆ ಶೋಧಿಸುವುದೇನನ್ನು? ಇದಕ್ಕೆ ಶ್ರೀಕೃಷ್ಣನು ಹೇಳುವನು,
ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ.
ಈ ಆತ್ಮವು ಅವ್ಯಕ್ತ, ಅರ್ಥಾತ್ ಇಂದ್ರಿಯಗಳ ವಿಷಯವಲ್ಲ. ಇಂದ್ರಿಯಗಳ ಮೂಲಕ ಇದನ್ನರಿಯಲು ಸಾಧ್ಯವಿಲ್ಲ. ಇಂದ್ರಿಯ ಹಾಗೂ ಅವುಗಳ ವಿಷಯಗಳ ಸಂಯೋಗವಿರುವವರೆಗೆ ಆತ್ಮವು ಇರುವುದು ನಿಜ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಅದು ಅಚಿಂತ್ಯವಾದುದು. ಚಿತ್ತ ಮತ್ತು ಅದರ ಲಹರಿಗಳಿರುವವರೆಗೆ ಅದು ಶಾಶ್ವತ. ಆದರೆ ನಮ್ಮ ದರ್ಶನ, ಉಪಭೋಗ ಮತ್ತು ಪ್ರವೇಶಕ್ಕೆ ಅವಕಾಶವಿರದು. ಆದ್ದರಿಂದ ಚಿತ್ತವನ್ನು ನಿರೋಧಿಸಬೇಕು. ಹಿಂದೆಯೇ ಶ್ರೀಕೃಷ್ಣನು ಹೇಳಿರುವನು, ಅಸತ್ ವಸ್ತುವಿಗೆ ಅಸ್ತಿತ್ವವಿಲ್ಲ, ಸತ್ ವಸ್ತುವಿಗೆ ತ್ರಿಕಾಲದಲ್ಲೂ ಅಭಾವವಿಲ್ಲ. ಆ ಸತ್ ಎಂಬುದೇ ಆತ್ಮ ಎಂಬುದರ ಅಪರಿವರ್ತನಶೀಲ, ಶಾಶ್ವತ ಹಾಗೂ ಸನಾತನ. ಅವ್ಯಕ್ತ ತತ್ವದರ್ಶಿಗಳಾದವರು ಆತ್ಮನನ್ನು ಈ ವಿಶಿಷ್ಟ ಗುಣಗಳಿಂದ ಕೂಡಿದ್ದೆಂದು ಕಂಡುಕೊಂಡರು. ಹತ್ತಾರು ಭಾಷಾ ವಿದ್ವಾಂಸನೂ ನೋಡಲಿಲ್ಲ, ಹತ್ತಾರು ಕೋಟಿ ಹಣವುಳ್ಳವನೂ ಕಾಣಲಿಲ್ಲ, ತತ್ವದರ್ಶಿಗಳು ಕಂಡರು. ಶ್ರೀಕೃಷ್ಣನು ಮುಂದೆ ಹೇಳುವನು, ತತ್ವವೇ ಪರಮಾತ್ಮ. ಮನಸ್ಸನ್ನು ನಿರೋಧಿಸುವಾಗ ಸಾಧಕನು ಅದರ ದರ್ಶನವನ್ನು ಪಡೆಯುವನು, ಅದರಲ್ಲಿ ಪ್ರವೇಶವನ್ನು ಪಡೆಯುವನು. ಪ್ರಾಪ್ತಿಕಾಲದಲ್ಲಿ ಭಗವಂತನ ದರ್ಶನವಾಗುವುದು. ಮರುಗಳಿಗೆಯಲ್ಲೇ ಆತನಿಗೆ ತನ್ನ ಆತ್ಮವು ಈಶ್ವರೀಯ ಗುಣಧರ್ಮಗಳಿಂದ ಕೂಡಿರುವುದು ಕಂಡುಬರುವುದು. ಆತನಿಗೆ ಆತ್ಮವೇ ಸತ್ಯ, ಆತ್ಮನೇ ಸನಾತನ ವಿನೂತನವೆಂಬುದು ಮನವರಿಕೆಯಾಗುವುದು. ಈ ಆತ್ಮನು ಅಚಿಂತ್ಯನು, ವಿಕಾರರಹಿತನು, ಅರ್ಥಾತ್ ಯಾವ ಬದಲಾವಣೆಗೂ ಒಳಗಾಗದವನು ಎಂದು ಹೇಳಲ್ಪಡುವುದು. ಆದ್ದರಿಂದ ಅರ್ಜುನ, ಆತ್ಮನನ್ನು ಹೀಗಿರುವೆನೆಂದು ತಿಳಿಯುವುದರಿಂದ ಏತಕ್ಕೂ ನೀನು ಶೋಕಿಸಬಾರದು. ನಂತರ ಶ್ರೀಕೃಷ್ಣನು ಅರ್ಜುನನ ವಿಚಾರಧಾರೆಯಲ್ಲಿ ವಿರೋಧಾಭಾಸವನ್ನು ತೋರುವನು. ಅದೊಂದು ಸಾಮಾನ್ಯ ತರ್ಕ.
ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ.
ನೀನು ಇದನ್ನು ಯಾವಾಗಲೂ ಜನ್ಮ ತಾಳುವಂತಹದ್ದು ಮತ್ತು ಮರಣ ಹೊಂದುವಂತಹದ್ದು ಎಂದು ಭಾವಿಸಿರುವುದಾದರೆ ಆಗಲೂ ನಿನಗೆ ಶೋಕಿಸಲು ಯಾವ ಕಾರಣವೂ ಇಲ್ಲ. ಏಕೆಂದರೆ
ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ.
ಹುಟ್ಟಿದವನಿಗೆ ಸಾವು ಖಂಡಿತ, ಸತ್ತವನಿಗೆ ಹುಟ್ಟು ನಿಶ್ಚಿತ. ಅಪರಿಹಾರ್ಯವಾದ ಈ ವಿಚಾರದಲ್ಲಿ ದುಃಖಿಸಲು ಯಾವ ಕಾರಣವೂ ಇಲ್ಲ. ಯಾವ ಮದ್ದೂ ಇಲ್ಲದ ಈ ವಿಚಾರದಲ್ಲಿ ದುಃಖಿಸ ಹೋಗುವುದು ಮತ್ತೊಂದು ದುಃಖಕ್ಕೆ ಕರೆ ಕೊಟ್ಟಂತೆ.
ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನಾ.
ಎಲ್ಲ ಪ್ರಾಣಿಗಳು ಹುಟ್ಟಿಗೆ ಮೊದಲು ಸತ್ತ ನಂತರವೂ ಶರೀರವಿಲ್ಲವಾಗಿರುವು. ಹುಟ್ಟಿಗೆ ಮೊದಲೂ ಸತ್ತ ನಂತರವೂ ಅವು ಅವ್ಯಕ್ತವಾಗಿರುವು. ಹುಟ್ಟು ಸಾವಿನ ಮಧ್ಯೆ ಮಾತ್ರ ಅವು ಶರೀರವುಳ್ಳವಾಗಿ ತೋರುವು. ಹೀಗಿರುವಾಗ ಚಿಂತಿಸುವುದೇಕೆ? ಇದೊಂದು ಪರಿವರ್ತನೆ ಮಾತ್ರ. ಈ ಆತ್ಮ ಎಂಬುದನ್ನು ಯಾರು ಕಂಡಿರುವರು ಎಂಬುದರ ಬಗ್ಗೆ ಹೇಳುವನು.
ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯ ಆಶ್ಚರ್ಯವಚ್ಚೈನ ಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್.
ಮೊದಲು ಶ್ರೀಕೃಷ್ಣನು ಈ ಆತ್ಮನನ್ನು ತತ್ವದರ್ಶಿಗಳು ಮಾತ್ರ ಕಾಣುವರೆಂದು ಹೇಳಿದ್ದನು. ಈಗ ತತ್ವದರ್ಶನವು ಎಷ್ಟು ದುರ್ಲಭವಾದುದೆಂದು ಆ ಬಗ್ಗೆ ಬೆಳಗುವಿರುವನು. ವಿರಳವಾಗಿ ಎಲ್ಲೋ ಓರ್ವ ಮಹಾಪುರುಷನು ಮಾತ್ರ ಈ ಆತ್ಮನನ್ನು ಒಂದಾನೊಂದು ಅಚ್ಚರಿ ಎಂಬಂತೆ ಕಂಡುಕೊಳ್ಳುವನು. ಕೇಳುವುದಿಲ್ಲ, ಪ್ರತ್ಯಕ್ಷವಾಗಿ ನೋಡುವನು. ಅದೇ ರೀತಿಯಾಗಿ ಮತ್ತೋರ್ವ ಮಹಾಪುರುಷನು ಒಂದು ಪರಮಾಶ್ಚರ್ಯದಂತೆ ಇದರ ತತ್ವವನ್ನು ಹೇಳುವನು. ಯಾವಾತನು ಕಂಡಿರುವನೋ ಅವನು ಮಾತ್ರ ಯಥಾರ್ಥವಾಗಿ ಹೇಳುವನು. ಮತ್ತೊಬ್ಬ ಮಹಾಪುರುಷನು ಆತ್ಮನನ್ನು ಆಶ್ಚರ್ಯದಂತೆ ಕೇಳುವನು. ಎಲ್ಲರಿಗೂ ಕೇಳಲು ಸಾಧ್ಯವಿಲ್ಲ, ಈ ಮಾತು ಅದರ ಅಧಿಕಾರಿಗೆ ಮಾತ್ರ. ಎಲೆ ಅರ್ಜುನ, ಈ ಆತ್ಮನನ್ನು ಒಬ್ಬೊಬ್ಬರು ಕೇಳಿಯೂ ತಿಳಿಯಲಾರರು, ಏಕೆಂದರೆ ಸಾಧನವು ದಡ ಸೇರದು. ನೀವು 1000 ಮಾತನ್ನು ಹೇಳಬಹುದು, ಕೇಳಬಹುದು, ಅರ್ಥ ಮಾಡಿಕೊಳ್ಳಬಹುದು, ಒಂದೊಂದು ಎಳೆಯನ್ನು ಬಿಡಿಸಿ ಬಿಡಿಸಿ ತಿಳಿಯಿರಿ. ಆ ಬಗ್ಗೆ ಜೊಲ್ಲು ಸುರಿಸುತ್ತಾ ಯಾವಾಗಲೂ ಆತ್ಮ ಆತ್ಮ ಎಂದು ವಟಕುಟುತ್ತಾ ಇರಿ. ಈ ಮೋಹವೆಂಬುದು ಮಹಾಪ್ರಬಲವಾದುದು. ಸ್ವಲ್ಪ ಹೊತ್ತಿನೊಳಗೆ ನೀವು ನಿಮ್ಮ ಶಾರೀರಿಕ ಸ್ಥಿತಿಗೆ ಬಂದು ಅದಕ್ಕೆ ಅಂಟಿಕೊಂಡು ಬಿಡುವಿರಿ. ಆತ್ಮವಿಚಾರವೆಲ್ಲವೂ ಯಾವುದೋ ಸಂದುಗೊಂದಿನಲ್ಲಿ ಹೋಗಿ ಸಿಕ್ಕಿಕೊಂಡು ಮರೆಯಾಗಿ ಓಡುವುದು. ಕಡೆಯಲ್ಲಿ ಶ್ರೀಕೃಷ್ಣನು ನಿರ್ಣಯವನ್ನು ಹೇಳುವನು.
ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ.
ಈ ಆತ್ಮನು ಸರ್ವರ ಶರೀರಗಳಲ್ಲೂ ಎಂದೆಂದೂ ಅವಧ್ಯ ಮತ್ತು ಅಕಾಟ್ಯ. ಆದ್ದರಿಂದ ಎಲ್ಲ ಪ್ರಾಣಿಗಳಿಗಾಗಿ, ಎಲ್ಲ ಭೂತಗಳಿಗಾಗಿ ಶೋಕಿಸಬೇಕಾದುದಿಲ್ಲ. ಆತ್ಮವೊಂದೇ ಸನಾತನ. ಈ ತಥ್ಯವನ್ನು ಪ್ರತಿಪಾದಿಸಿ ಇದರ ಪ್ರಭುತ್ವವನ್ನು ಸಹ ವರ್ಣಿಸಿ ಇಲ್ಲಿಗೆ ಈ ಪ್ರಶ್ನೆಯನ್ನು ಕೊನೆಗಾಣಿಸಬಹುದು. ಈಗ ಹೇಳುವ ಪ್ರಶ್ನೆಯೇನೆಂದರೆ, ಈ ಆತ್ಮನನ್ನು ಪಡೆಯುವ ಬಗೆ ಹೇಗೆ? ಸಂಪೂರ್ಣ ಗೀತೆಯಲ್ಲಿ ಈ ಬಗ್ಗೆ ಎರಡೇ ದಾರಿಯನ್ನು ಹೇಳಿದೆ. ಮೊದಲ ಮಾರ್ಗ ನಿಷ್ಕಾಮ ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಎರಡೂ ಮಾರ್ಗಗಳಲ್ಲೂ ನಡೆಯುವ ಕಾರ್ಯವೊಂದೇ. ಆ ಕರ್ಮದ ಅನಿವಾರ್ಯತೆಯ ಬಗ್ಗೆ ಒತ್ತು ಕೊಡುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಜ್ಞಾನಯೋಗದ ವಿಷಯವಾಗಿ ಹೇಳುವನು.
ಸ್ವಧರ್ಮಮಪಿ ಚಾವೇಕ್ಷ ನ ವಿಕಂಪಿತುಮರ್ಹಸಿ ಧರ್ಮ್ಯಾದ್ಧಿಯುದ್ಧಾಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ.
ಅರ್ಜುನ, ಸ್ವಧರ್ಮವನ್ನು ನೋಡಿಕೊಂಡಾದರೂ ಹೆದರು ನಿನಗೆ ಯಾವ ಕಾರಣವೂ ಇಲ್ಲ. ಏಕೆಂದರೆ ಧರ್ಮಬದ್ಧವಾದ ಯುದ್ಧಕ್ಕಿಂತಲೂ ಪರಮಹಿತಕಾರಿಯಾದ ಮಾರ್ಗ ಕ್ಷತ್ರಿಯನಿಗಿರಲಾರದು. ಇಲ್ಲಿಯವರೆಗಾದರೂ ಆತ್ಮವೇ ಸನಾತನ, ಅದೊಂದೇ ಏಕಮಾತ್ರ ಧರ್ಮ ಎಂದೆಲ್ಲ ಹೇಳಿದ್ದಾಯಿತು. ಈಗ ಈ ಸ್ವಧರ್ಮ ಎಂಬುದೇನು? ಧರ್ಮವೆಂದರೆ ಏಕಮಾತ್ರ ಆತ್ಮ, ಅದು ಅಚಲ, ಸ್ಥಿರ. ಹಾಗಾದರೆ ಧರ್ಮಾಚರಣೆ ಯಾವುದು? ಆದರೆ ಈ ಆತ್ಮ ಮಾರ್ಗದಲ್ಲಿ ಹೆಜ್ಜೆ ಇಡುವ ಅಧಿಕಾರ ಮತ್ತು ಸಾಮರ್ಥ್ಯ ಎಲ್ಲರಿಗೂ ಬೇರೆ ಬೇರೆ ರೀತಿಯಾಗಿರುವುದು. ಸ್ವಭಾವದಿಂದ ಹುಟ್ಟುವ ಈ ಸಾಮರ್ಥ್ಯವೇ ಸ್ವಧರ್ಮ. ಇದೇ ಸನಾತನವಾದ ಆತ್ಮ ಮಾರ್ಗದಲ್ಲಿ ಮುನ್ನಡೆಯುವ ಸಾಧಕರನ್ನು ಮಹಾಪುರುಷರು ಸ್ವಭಾವದಿಂದ ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ನಾಲ್ಕು ಶ್ರೇಣಿಗಳಲ್ಲಿ ಹಂಚಿದರು: ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಎಂದು. ಸಾಧನೆಯ ಪ್ರಾರಂಭಾವಸ್ಥೆಯಲ್ಲಿ ಪ್ರತಿಯೋರ್ವ ಸಾಧಕನು ಶೂದ್ರನು ಅರ್ಥಾತ್ ಅಲ್ಪಜ್ಞನು ಗಂಟೆ ಕಟ್ಟಲೆ ಭಜನೆ ಮಾಡಿದರೂ ಅದರಲ್ಲಿ 10 ನಿಮಿಷ ಸಹ ತನ್ನೊಳಗೆ ನೆಲೆಯಾಗಿರುವುದಿಲ್ಲ. ಆತನು ಪ್ರಕೃತಿಯ ಮಾಯಾಜಾಲವನ್ನು ಹರಿಯಲಾರನು. ಈ ಸ್ಥಿತಿಯಲ್ಲಿ ಆತನು ಮಹಾಪುರುಷರ ಸೇವೆ ಮಾಡಿದುದಾದರೆ ಸ್ವಭಾವದಲ್ಲಿ ಸದ್ಗುಣಗಳು ಅಂಕುರಿಸಿಕೊಳ್ಳುವವು. ಆಗ ಅವನು ವೈಶ್ಯ ಶ್ರೇಣಿಯ ಸಾಧಕನಾಗುವನು. ಆತ್ಮಿಕ ಸಂಪದವೇ ನಿಜವಾದ ಸಂಪದ. ಇದನ್ನು ಆತನು ಮೆಲ್ಲಮೆಲ್ಲನೆ ಸಂಗ್ರಹಿಸುತ್ತಾ ಜೊತೆಯಲ್ಲಿ ಗೋಪಾಲನೆ ಅಂದರೆ ಇಂದ್ರಿಯಗಳ ಸುರಕ್ಷೆಗಳಲ್ಲಿ ಸಮರ್ಥನಾಗುತ್ತಾ ಬರುವನು. ಕಾಮ ಕ್ರೋಧಾದಿಗಳಿಂದ ಇಂದ್ರಿಯಗಳಿಗೆ ಹಿಂಸೆಯಾಗುವುದು ಹಾಗೂ ವಿವೇಕ ವೈರಾಗ್ಯಗಳಿಂದ ಅವುಗಳ ಸಂರಕ್ಷಣೆಯಾಗುವುದು. ಆದರೆ ಪ್ರಕೃತಿಯನ್ನು ನಿರ್ಬೀಜವಾಗಿ ಮಾಡುವ ಕ್ಷಮತೆ ಅದರಲ್ಲಿರದು. ಕ್ರಮಶಃ ಉನ್ನತಿ ಪಡೆಯುತ್ತಾ ಸಾಧಕನ ಅಂತಃಕರಣದಲ್ಲಿ ತ್ರಿಗುಣಗಳನ್ನು ಕಡಿದು ಹಾಕುವ ಶಕ್ತಿ ಅಂದರೆ ಕ್ಷತ್ರಿಯತ್ವವು ಬರುವುದು. ಈ ಹಂತದಲ್ಲಿಯೇ ಪ್ರಕೃತಿ ಹಾಗೂ ತಜ್ಜನ್ಯ ವಿಕಾರಗಳನ್ನು ನಾಶಗೊಳಿಸುವ ಸಾಮರ್ಥ್ಯನೇ ಉಂಟಾಗುವುದು. ಆದ್ದರಿಂದ ಯುದ್ಧವು ಇಲ್ಲಿಂದಲೇ ಪ್ರಾರಂಭವಾಗುವುದು. ಕ್ರಮಶಃ ಸಾಧನೆಯಿಂದ ಸಾಧಕನು ಬ್ರಾಹ್ಮಣತ್ವದ ಶ್ರೇಣಿಗೆ ಬಂದು ಸೇರುವನು. ಈ ವೇಳೆಯಲ್ಲಿ ಮನಸ್ಸಿನ ಶಮನ, ಇಂದ್ರಿಯ ದಮನ, ಧಾರಾವಾಹಿಯಾದ ಚಿಂತನ, ಸರಳತೆ, ಪಕ್ವವಾದ ಅನುಭವ, ಜ್ಞಾನ ಇತ್ಯಾದಿ ಲಕ್ಷಣಗಳು ಸಾಧಕನಲ್ಲಿ ತಮಗೆ ತಾವೇ ಪ್ರವಹಿಸತೊಡಗುವು. ಇವುಗಳಲ್ಲಿ ತನ್ನ ಅನುಷ್ಠಾನವನ್ನು ಬೇರೂರಿಸಿ ಕ್ರಮಶಃ ಸಾಧಕನು ಬ್ರಹ್ಮವನ್ನು ಪ್ರವೇಶಿಸುವನು. ಅಲ್ಲಿ ಆತನ ಬ್ರಾಹ್ಮಣತ್ವವೂ ಹೋಗಿ ಬ್ರಹ್ಮತ್ವವೂ ಮಾತ್ರ ಉಳಿಯುವುದು. ವಿದೇಹ ರಾಜನಾದ ಜನಕ ಸಭೆಯಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಚಾಕ್ರಾಯಣ, ಉಪಸ್ಥಿ, ಕಹೋಲ, ಅರುಣು, ಉದ್ದಾಲಕ, ಗಾರ್ಗಿ ಮುಂತಾದ ಜಿಜ್ಞಾಸುಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಆತ್ಮ ಸಾಕ್ಷಾತ್ಕಾರವನ್ನು ಪರಿಪೂರ್ಣವಾಗಿ ಮಾಡಿಕೊಂಡಾತನೇ ಬ್ರಾಹ್ಮಣನೆನಿಸಿಕೊಳ್ಳುವನು ಎಂದು ಹೇಳಿದ್ದರು. ಈ ಆತ್ಮವೆಂಬುದೇ ಸಮಸ್ತ ಪ್ರಾಣಿಗಳ ಲೋಕ ಪರಲೋಕಗಳನ್ನು ನಿರ್ಧರಿಸುವುದು, ಒಳಗಿನಿಂದ ಎಲ್ಲ ಪ್ರಾಣಿಗಳನ್ನು ನಿಯಂತ್ರಿಸುವುದು. ಸೂರ್ಯ, ಚಂದ್ರ, ನೆಲ, ಜಲ, ಅಗ್ನಿ, ವಾಯು, ತಾರಾಮಂಡಲ, ಅಂತರಿಕ್ಷ, ಆಕಾಶ ಹಾಗೂ ಒಂದೊಂದು ಕ್ಷಣವೂ ಸಹ ಈ ಆತ್ಮನ ಆಳ್ವಿಕೆಗೊಳಪಟ್ಟಿರುವುದು. ಈ ನಿಮ್ಮ ಆತ್ಮವೆಂಬುದು ಅಂತರ್ಯಾಮಿ, ಅಮೃತ ಅಕ್ಷರ. ಇದರ ಹೊರತಾಗಿ ಉಳಿದುದೆಲ್ಲವೂ ನಾಶವಂತಾದುದು. ಯಾವಾತನು ಈ ಲೋಕದಲ್ಲಿ ಈ ಅಕ್ಷರವೆಂಬುದನ್ನು ಅರಿಯದೆ ಯಜ್ಞ, ಯಾಗ, ಜಪ, ತಪ ಹೋಮ ಹವನಗಳನ್ನು ಸಾವಿರಾರು ವರ್ಷಗಳ ಪರ್ಯಂತ ಆಚರಿಸುವನೋ ಆತನ ಕರ್ಮಗಳೆಲ್ಲವೂ ವ್ಯರ್ಥ ಮತ್ತು ನಾಶವಾದವುಗಳು. ಯಾವಾತನು ಈ ಅಕ್ಷರವೆಂಬುದನ್ನು ಅರಿಯದೆ ಈ ಲೋಕದಿಂದ ಮೃತ್ಯು ಪಡೆಯುವನೋ ಅವನ ಸ್ಥಿತಿ ದಾರುಣವಾದುದು, ತುಂಬಾ ಕೃಪಣವಾದುದು. ಯಾವಾತನು ಈ ಅಕ್ಷರವೆಂಬುದನ್ನರಿತು ಈ ಲೋಕದಿಂದ ಪಯಣಿಸುವನೋ ಆತನು ಬ್ರಾಹ್ಮಣ. ಅರ್ಜುನನು ಕ್ಷತ್ರಿಯ ಶ್ರೇಣಿಯ ಸಾಧಕ. ಶ್ರೀಕೃಷ್ಣನು ಹೇಳುವುದೇನೆಂದರೆ ಕ್ಷತ್ರಿಯ ಶ್ರೇಣಿಯ ಸಾಧಕನಿಗೆ ಯುದ್ಧವೊಂದಲ್ಲದೆ ಬೇರುಪಾಯವಿಲ್ಲ. ಹಾಗಾದರೆ ಕ್ಷತ್ರಿಯನಾರು? ಜನರು ಬಹುಶಃ ಇದಕ್ಕೆ ಸಮಾಜದಲ್ಲಿ ಅವರವರ ಜನ್ಮದಂತೆ ಅಂದರೆ ಬ್ರಾಹ್ಮಣನ ಮಗ ಬ್ರಾಹ್ಮಣ, ಕ್ಷತ್ರಿಯನ ಮಗ ಕ್ಷತ್ರಿಯ, ವೈಶ್ಯನ ಮಗ ವೈಶ್ಯ ಹಾಗೂ ಶೂದ್ರನ ಮಗ ಶೂದ್ರ ಹೀಗೆಂದು ತಿಳಿಯುವರು. ಆದರೆ ಹಾಗಲ್ಲ. ಶಾಸ್ತ್ರಕಾರರು ಸ್ವತಃ ಹೇಳಿರುವರು ಕ್ಷತ್ರಿಯರಾರು ವರ್ಣವೆಂದರೇನು ಎಂಬುದನ್ನು. ಇಲ್ಲಿ ಶ್ರೀಕೃಷ್ಣನು ಕ್ಷತ್ರಿಯ ಎಂಬ ಪದವನ್ನು ಮಾತ್ರ ತೆಗೆದುಕೊಂಡಿರುವನು. ಮುಂದೆ 18ನೇ ಅಧ್ಯಾಯದವರೆಗೆ ಈ ಪ್ರಶ್ನೆಗೆ ಸಮಾಧಾನವನ್ನು ಹೇಳುತ್ತಾ ಹೋಗಿರುವನು. ಪ್ರಸ್ತುತ ವರ್ಣ ಎಂಬುದೇನು, ಇದರಲ್ಲಿ ಬದಲಾವಣೆ ಹೇಗೆ ಉಂಟಾಗುವುದು ಎಂದು. ಶ್ರೀಕೃಷ್ಣನು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಎಂದಿರುವನು, ಅಂದರೆ ನಾಲ್ಕು ವರ್ಣಗಳನ್ನು ನಾನು ಸೃಷ್ಟಿಸಿರುವೆ ಎಂದು. ಹಾಗಾದರೆ ಆತನೇನು ಮನುಷ್ಯರನ್ನೆಲ್ಲ ಹಂಚಿದನೆ? ಇಲ್ಲ. ಶ್ರೀಕೃಷ್ಣನೇ ಹೇಳಿರುವಂತೆ ಗುಣಕರ್ಮ ವಿಭಾಗಶಃ, ಗುಣಗಳ ಮಾಧ್ಯಮವನ್ನು ಹಿಡಿದು ಕರ್ಮಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ದೇನೆ. ಹಾಗಾದರೆ ಈ ಕರ್ಮವೆಂಬುದು ಏನೆಂದು ನೋಡಬೇಕು. ಇದನ್ನು ಹಂಚಲಾಗಿದೆ ತಾನೆ. ಗುಣವೆಂಬುದು ಪರಿವರ್ತನಶೀಲವಾದುದು. ಸಾಧನೆಯ ಔಚಿತ್ಯ ರೀತಿಯಿಂದ ತಾಮಸಿ ವೃತ್ತಿಯಿಂದ ರಾಜಸಿ ವೃತ್ತಿಗೂ, ರಾಜಸಿ ವೃತ್ತಿಯಿಂದ ಸಾತ್ವಿಕೀ ವೃತ್ತಿಗೂ ಪ್ರವೇಶಿಸಲು ಸಾಧ್ಯ. ಕಡೆಯಲ್ಲಿ ಬ್ರಾಹ್ಮಣ ಎಂಬುದು ಸ್ವಭಾವವಾಗುವುದು. ಆಗ ಬ್ರಹ್ಮದಲ್ಲಿ ಪ್ರವೇಶಿಸಲು ಸಾಧ್ಯವಾಗುವ ಎಲ್ಲಾ ಯೋಗ್ಯತೆಗಳನ್ನು ಅಸಾಧಕನಲ್ಲಿ ಕಾಣಬಹುದು. ವರ್ಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇಲ್ಲಿಂದ ಪ್ರಾರಂಭವಾಗಿ 18ನೇ ಅಧ್ಯಾಯದಲ್ಲಿ ಕೊನೆಗೊಳ್ಳುವು. ಶ್ರೀಕೃಷ್ಣನ ಮಾನ್ಯತೆ ಏನೆಂದರೆ, ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನುಷ್ಠಿತಾತ್. ಸ್ವಭಾವದಿಂದ ಮೂಡಿಬಂದ ಈ ಧರ್ಮದಲ್ಲಿ ಪ್ರವೃತ್ತನಾಗುವ ಸಾಮರ್ಥ್ಯ ಯಾವ ಶ್ರೇಣಿಗಿರುವುದೋ ಅದು ಒಂದು ವೇಳೆ ಗುಣರಹಿತವಾದ ಶೂದ್ರ ಶ್ರೇಣಿಯೇ ಇರಬಹುದು. ಅದು ಹೀಗಿದ್ದೂ ಸಹ ಪರಮಹಿತವನ್ನೇ ನೀಡುವುದು. ಏಕೆಂದರೆ ನೀವು ಅಲ್ಲಿಂದ ಕ್ರಮವಾಗಿ ಮೇಲೇರುತ್ತಾ ಹೋಗುವಿರಿ. ಹಾಗಲ್ಲದೆ ಮೇಲಿನವರ ಅನುಕರಣೆಯನ್ನು ಮಾಡಹೋದರೆ ಅದರಿಂದ ಸಾಧಕನು ಹಾಳಾಗುವನು. ಅರ್ಜುನನು ಕ್ಷತ್ರಿಯ ಶ್ರೇಣಿಯ ಸಾಧಕ. ಆದ್ದರಿಂದ ಶ್ರೀಕೃಷ್ಣನು ಹೇಳುವುದೇನೆಂದರೆ, ನಿನ್ನ ಸ್ವಭಾವದಿಂದಲೇ ಹುಟ್ಟಿದ ಈ ಯುದ್ಧದಲ್ಲಿ ಪ್ರವೃತ್ತನಾಗಲು ನಿನ್ನ ಶಕ್ತಿ ಸಾಮರ್ಥ್ಯಗಳನ್ನು ಕಂಡುಕೊಂಡೂ ಹೆದರುತ್ತಾ ಕುಳಿತರೆ ಅದು ನಿನಗೆ ತಕ್ಕುದಲ್ಲ. ಈ ಯುದ್ಧಕ್ಕಿಂತ ಮಿಗಿಲಾದ ಮಂಗಳ ಕಾರ್ಯವು ಕ್ಷತ್ರಿಯನಿಗೆ ಬೇರೊಂದಿರಲಾರದು. ಇದರ ಮೇಲೆಯೇ ಮತ್ತಷ್ಟು ಬೆಳಕು ಚೆಲ್ಲುತ್ತಾ ಯೋಗೇಶ್ವರನಾದ ಕೃಷ್ಣನು ಹೇಳುವನು,
ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನ ಕ್ಷತ್ರಿಯಾ ಪಾರ್ಥ ಲಭಂತೆ ಯುದ್ಧಮೀದೃಶಂ.
ಪಾರ್ಥಿವ ಶರೀರವನ್ನೇ ರಥವನ್ನಾಗಿ ಮಾಡಿಕೊಂಡ ಗುರಿ ತಪ್ಪದ ಅರ್ಜುನನೇ ತಾನಾಗಿಯೇ ಒದಗಿ ಬಂದ ಸ್ವರ್ಗದ ಉನ್ಮುಕ್ಷ ದ್ವಾರದಂತಿರುವ ಈ ಯುದ್ಧವು ಕೇವಲ ಪುಣ್ಯ ಪರಿಣತರಾದ ಕ್ಷತ್ರಿಯರಿಗೆ ಮಾತ್ರ ಲಭಿಸತಕ್ಕದ್ದು. ಕ್ಷತ್ರಿಯ ಶ್ರೇಣಿಯ ಸಾಧಕನಲ್ಲಿ ತ್ರಿಗುಣಗಳನ್ನು ಕಡಿದೊಗೆಯುವ ಸಾಮರ್ಥ್ಯವಿರುವುದು. ಆತನಿಗೆ ಸ್ವರ್ಗದ್ವಾರವು ತೆರೆದೇ ಇರುವುದು. ಏಕೆಂದರೆ ಆತನಲ್ಲಿ ದೈವೀ ಸಂಪತ್ತು ಪೂರ್ಣವಾಗಿ ಅರ್ಜಿಸಲ್ಪಟ್ಟಿರುವುದು. ಸ್ವರದಲ್ಲಿ ವಿಚರಿಸುವ ಯೋಗ್ಯತೆ ಇರುವುದು. ಇದೇ ತೆರೆದ ಸ್ವರ್ಗದ ಬಾಗಿಲು. ಕ್ಷೇತ್ರ ಕ್ಷೇತ್ರಜ್ಞರ ಈ ಯುದ್ಧವನ್ನು ಭಾಗ್ಯವೆತ್ತ ಕ್ಷತ್ರಿಯರು ಮಾತ್ರ ಪಡೆಯುವರು. ಏಕೆಂದರೆ ಈ ಸಂಘರ್ಷದ ಯೋಗ್ಯತೆ ಅವರಲ್ಲೇ ಇರುವುದು. ಪ್ರಪಂಚದಲ್ಲಿ ಯುದ್ಧಗಳು ನಡೆಯುವು. ವಿಶ್ವವು ಚಿಕ್ಕದಾಗಿ ಕಾದಾಡುವುದು. ಪ್ರತಿಯೊಂದು ಜಾತಿಯೂ ಹೋರಾಡುವುದು. ಅದಕ್ಕೆ ಶಾಶ್ವತವಾದ ಗೆಲುವು ವಿಜೇತನಾದವನಿಗೂ ದೊರೆಯುವುದು. ಇವೆಲ್ಲವೂ ಸೇಡು ಪ್ರತಿಸೇಡುಗಳು. ಒಬ್ಬನು ಮತ್ತೊಬ್ಬನನ್ನು ಈಗ ತನ್ನ ಶಕ್ತಿಯಿದ್ದಷ್ಟೂ ತುಳಿಯುವನು. ಕಾಲಾಂತರದಲ್ಲಿ ಎದುರಾಳಿಯು ಈತನನ್ನು ಅಷ್ಟೇ ತುಳಿಯುವನು. ಇದೆಂತಹ ಗೆಲುವು! ಇಂದ್ರಿಯಗಳನ್ನು ಶೋಷಿಸುವಂತಹ ಶೋಕವೆಂಬುದು ಬೆನ್ನು ಬಿಡದಿರುವಾಗ ವಿಜಯವೆಂದರೇನು? ಕಡೆಗೆ ಶರೀರವು ಬಿದ್ದು ಹೋಗುವುದು. ಅಲ್ಲಿಗೆ ಕತೆ ಮುಗಿದಂತೆ. ಹಾಗಲ್ಲ. ವಾಸ್ತವಿಕ ಯುದ್ಧವು ಕ್ಷೇತ್ರ ಕ್ಷೇತ್ರಜ್ಞರಲ್ಲಿದೆ. ಅದರಲ್ಲಿ ಒಂದೇ ಒಂದು ಬಾರಿ ಗೆಲುವು ದೊರೆದರೆ ಸಾಕು. ಪ್ರಕೃತಿಯಲ್ಲಿ ಎಂದೆಂದಿಗೂ ವಿರುದ್ಧ ಹಾಗೂ ಪರಮ ಪುರುಷ ಪರಮಾತ್ಮನ ಪ್ರಾಪ್ತಿ, ಇವೆರಡೂ ಲಭಿಸುವುದು.
ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ततः स्वधर्मं कीर्तिं च हित्वा पापमवाप्स्यसि.
ಹಾಗೂ ನೀನು ಒಂದು ವೇಳೆ ಇಂತಹ ಧರ್ಮಯುಕ್ತವಾದ ಯುದ್ಧವನ್ನು, ಅಂದರೆ ಶಾಶ್ವತ ಸನಾತನ ಪರಮಧರ್ಮನಾದ ಪರಮಾತ್ಮನಲ್ಲಿ ಪ್ರವೇಶವನ್ನು ದೊರಕಿಸಿಕೊಡುವಂತಹ ಈ ಧರ್ಮಯುದ್ಧವನ್ನು ಮಾಡದಿರುವುದಾದರೆ, ಸ್ವಧರ್ಮ ಅಂದರೆ ಸ್ವಭಾವದಿಂದ ಹುಟ್ಟಿದ ಹೋರಾಟದ ಸಾಮರ್ಥ್ಯವನ್ನು, ಕ್ರಿಯೆಯಲ್ಲಿ ತೊಡಗುವ ಶಕ್ತಿಯನ್ನು ಕಳೆದುಕೊಂಡು ಪಾಪ ಅಂದರೆ ಯಾತಾಯಾತದ ಈ ಕೊಳಚೆಗುಂಡಿ ಅಂದರೆ ಸಂಸಾರದಲ್ಲಿ ಬಿದ್ದು ಅಪಕೀರ್ತಿಯನ್ನು ಬಾಜಿಕೊಳ್ಳುವೆ ಎಂದು ಹೇಳುತ್ತಾ ಶ್ರೀಕೃಷ್ಣನು ಅಪಕೀರ್ತಿಯ ಬಗ್ಗೆ ಪ್ರಕಾಶ ಬೀರುವನು.
ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿರಿಚ್ಯತೆ.
ಎಲ್ಲರೂ ನಿನ್ನನ್ನು ಬಹುಕಾಲದವರೆಗೆ ನಿಂದಿಸುವರು. ಇಂದು ಸಹ ಪದಚ್ಯುತರಾದ ಮಹಾಪುರುಷರಲ್ಲಿ ವಿಶ್ವಾಮಿತ್ರ, ಪರಾಶರ, ನಿಮಿ, ಶೃಂಗಿ ಮುಂತಾದವರನ್ನು ಹೆಸರಿಸಬಹುದು. ಬಹುಮಂದಿ ಸಾಧಕರು ತಮ್ಮ ತಮ್ಮ ಧರ್ಮಗಳ ಬಗ್ಗೆ ವಿಚಾರ ಮಾಡುವರು, ಜನರು ಏನೆಂದಾರು ಎಂದು ಯೋಚಿಸುವರು. ಈ ಭಾವವೂ ಸಹ ಸಾಧನೆಯಲ್ಲಿ ಸಹಾಯಕವಾಗುವುದು. ಇದರಿಂದ ಸಾಧನೆಯಲ್ಲಿ ಎಡೆಬಿಡದೇ ಇರುವಂತೆ ಪ್ರೇರಣೆ ದೊರೆಯುವುದು. ಕೆಲ ದೂರದವರೆಗೆ ಈ ಭಾವವು ಒಡನಾಟವೀಯುವುದು. ಸಂಭಾವಿತ ವ್ಯಕ್ತಿಗೆ ಕೆಟ್ಟ ಹೆಸರು ಸಾವಿಗಿಂತ ಕೀಳಾದುದು.
ಭಯಾದ್ರಣಾದುಪರತಂ ಮೌಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತೋ
ಯಾವ ಮಹಾರಥಿಕರಲ್ಲಿ ನೀನು ಮಾನ್ಯನೆಂದು ಹೆಸರಾಂತಿರುವೆಯೋ ಅವರೆಲ್ಲರೂ ನಿನ್ನನ್ನು ತುಚ್ಛತೆಯಿಂದ ನೋಡುವರು. ನೀನು ಹೆದರಿಕೊಂಡು ಯುದ್ಧ ಬಿಟ್ಟೋಡಿದೆ ಎಂದು ತಿಳಿಯುವರು. ಮಹಾರಥಿ ಎಂದರೆ ಯಾರು? ಈ ದಾರಿಯಲ್ಲಿ ಬಹಳವಾಗಿ ಶ್ರಮಿಸಿ ಮುನ್ನಡೆಯನ್ನು ಪಡೆದಿರುವ ಸಾಧಕರು ಮಹಾರಥಿಗಳು. ಇದೇ ರೀತಿಯಲ್ಲಿ ಇಷ್ಟೇ ಶ್ರಮದಿಂದ ಅವಿದ್ಯೆಯ ಕಡೆಗೆ ಸೆಳೆಯುವ ಕಾಮ, ಕ್ರೋಧ, ಲೋಭ, ಮೋಹಾದಿಗಳು ಸಹ ಮಹಾರಥಿಗಳು. ಈ ಸಾಧಕನು ನಿಜವಾಗಿ ಹೊಗಳಿಕೆಗೆ ಅರ್ಹ ಎಂದು ಯಾರು ನಿನ್ನನ್ನು ಆದರ ಭಾವದಿಂದ ನೋಡುತ್ತಿದ್ದರೋ ಅವರ ದೃಷ್ಟಿಯಲ್ಲಿ ನೀನು ಕೀಳಾಗುವಿ. ಅಷ್ಟೇ ಅಲ್ಲ,
ಅವಾಚ್ಯವಾದಾಶ್ಚ ಬಹು ವದಿಷ್ಯಂತಿ ತವಾಹಿತ ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರಂ ನುಕಿಂ.
ನಿನ್ನ ಶತ್ರುಗಳು ನಿನ್ನ ಪರಾಕ್ರಮವನ್ನು ಹೀಯಾಳಿಸುತ್ತಾ ಆಡಬಾರದ ಮಾತುಗಳನ್ನೆಲ್ಲ ಆಡುವರು. ಒಂದು ತಪ್ಪಾದರೂ ಸಾಕು, ನಾಲ್ಕೆಡೆಗಳಿಂದ ನಿಂದೆಯ ಮಾತುಗಳು ಕೇಳಿಬರುವು. ಆಡಬಾರದ ಮಾತುಗಳನ್ನೆಲ್ಲ ಆಡುವರು, ನಾವು ತೆಪ್ಪಗೆ ಕೇಳಬೇಕಾಗುವುದು ಅಷ್ಟೇ. ಇದಕ್ಕಿಂತ ಮಿಗಿಲಾದ ದುಃಖ ಉಂಟೆ? ಆದ್ದರಿಂದ
ಅತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ.
ಯುದ್ಧದಲ್ಲಿ ಸತ್ತರೆ ಸ್ವರ್ಗ, ಗೆದ್ದರೆ ಇಡೀ ಭೂಮಂಡಲದ ರಾಜ್ಯ. ಸತ್ತರೆ ಸ್ವರ್ಗ ಅಂದರೆ ಶ್ವಾಸದ ಹೊರಗೆ ಪ್ರಕೃತಿಯಲ್ಲಿ ವಿಚರಿಸುವ ಧಾರೆ ನಿರುದ್ಧವಾಗುವುದು. ಪರಮದೇವನಾದ ಪರಮಾತ್ಮನಲ್ಲಿ ಪ್ರವೇಶ ಹೊಂದುವ ದೈವೀ ಸಂಪತ್ತುಗಳು ಹೃದಯದಲ್ಲಿ ಪೂರ್ಣವಾಗಿ ಪ್ರವಹಿಸುವುದು. ಅಥವಾ ಈ ಯುದ್ಧದಲ್ಲಿ ಗೆದ್ದುದೇ ಆದರೆ ಮಹಾಮಹಿಮ ಸ್ಥಿತಿ ದೊರೆಯುವುದು. ಆದ್ದರಿಂದ ಎಂತಾದರೂ ಸರಿ, ಹೇ ಅರ್ಜುನ, ನೀನು ಯುದ್ಧವನ್ನು ಮಾಡಲು ಪಣತೊಟ್ಟು ನಿಲ್ಲು. ಜನರು ಪ್ರಾಯಃ ಈ ಶ್ಲೋಕಕ್ಕೆ ಸತ್ತರೆ ವೀರ ಸ್ವರ್ಗ, ಗೆದ್ದರೆ ರಾಜ್ಯ ಎಂದು ಅರ್ಥೈಸುವರು. ಆದರೆ ಹಿಂದೆಯೇ ಅರ್ಜುನನು ಹೇಳಿರುವುದು ನಿಮಗೂ ನೆನಪಿನಲ್ಲಿರಬಹುದು. ಭಗವನ್, ಈ ಭೂಮಂಡಲ ಒಂದೇ ಅಲ್ಲ, ಇದರೊಂದಿಗೆ ಮೂರು ಲೋಕದ ಆಧಿಪತ್ಯವು ದೇವತೆಗಳಿಗೂ ಒಡೆಯನಾಗಿರುವುದು. ಅಂದರೆ ದೇವೇಂದ್ರ ಪದವಿ ಸಿಕ್ಕಿದ್ದರೂ ನನ್ನ ಶೋಕವನ್ನು ಪರಿಹರಿಸುವಂತಹ ಉಪಾಯವೂ ನನಗೆ ಅದರಲ್ಲಿ ಕಾಣಬರುತ್ತಿಲ್ಲ. ಇದಿಷ್ಟೇ ಒಂದು ವೇಳೆ ಸಿಗುವುದಾದರೆ, ಎಲೆ ಗೋವಿಂದ, ನನಗೆ ಯುದ್ಧ ಬೇಕಿಲ್ಲ. ಇಷ್ಟಾದರೂ ಒಂದು ವೇಳೆ ಶ್ರೀಕೃಷ್ಣನು, ಅರ್ಜುನ ಯುದ್ಧವಾಡು, ಗೆದ್ದರೆ ಈ ಭೂಮಂಡಲದ ರಾಜ್ಯ ನಿನ್ನದಾಗುವುದು, ಸತ್ತರೆ ಸ್ವರ್ಗದ ಸುಖವನ್ನು ಸೂರೆಗೊಳ್ಳಬಹುದು ಎಂದು ಹೇಳಿದ್ದರೆ, ಹೌದು, ಕೃಷ್ಣನು ಕೊಡುವುದಾದರೂ ಮತ್ತಿನ್ನೇನು? ಆದರೆ ಅರ್ಜುನನು ಅದನ್ನೂ ಮುಂದಿನ ಸತ್ಯ ಶ್ರೇಯ ಅರ್ಥಾತ್ ಪರಮ ಕಲ್ಯಾಣ ಮುಂತಾದುವನ್ನು ಬಯಸುವಾತ. ಇಂತಹ ಶಿಷ್ಯನಿಗೆ ಸದ್ಗುರುದೇವನಾದ ಶ್ರೀಕೃಷ್ಣನು ಹೇಳಿದುದೇನೆಂದರೆ, ಕ್ಷೇತ್ರ ಕ್ಷೇತ್ರಜ್ಞರ ಈ ಸಂಘರ್ಷದಲ್ಲಿ ಒಂದು ವೇಳೆ ಈ ಶರೀರದ ಸಮಯವು ತೀರಿ ಹೋಗುವುದಾದರೆ ಲಕ್ಷ್ಯದ ತನಕ ಮುಟ್ಟಲಾಗಲಿಲ್ಲವೆಂದರೆ ಆಗ ಸ್ವರ್ಗವನ್ನು ಪಡೆಯಬಹುದು. ಅಂದರೆ ಸ್ವರದಲ್ಲೇ ವಿಚರಿಸುವಂತಹ ಸಾಮರ್ಥ್ಯವನ್ನು ಪಡೆಯಬಹುದು. ದೈವೀ ಸಂಪದವು ಹೃದಯದಲ್ಲಿ ಒಗ್ಗೂಡುವುದು. ಹಾಗಲ್ಲದೆ ಈ ಶರೀರವು ಇರುವಾಗಲೇ ಸಂಘರ್ಷದಲ್ಲಿ ಸಫಲನಾದರೆ ಮಹೀಂ, ಅಂದರೆ ಅತಿ ಮಹತ್ತಾದ ಬ್ರಹ್ಮನ ಮಹಿಮೆಯನ್ನು ಉಪಭೋಗಿಸಿ ಮಹಾಮಹಿಮೆಯ ಸ್ಥಿತಿಯನ್ನು ಪಡೆಯಬಹುದು. ಏಕೆಂದರೆ ಮಹಾಮಹಿತ್ವದ ಪ್ರಾಪ್ತಿ ಗೆದ್ದರೆ ಸರ್ವಸ್ವ, ಸೋತರೆ ದೇವತ್ವ, ಹೀಗೆ ಎರಡೂ ಕೈಗಳಲ್ಲೂ ಬೆಲ್ಲ, ಲಾಭದಲ್ಲೂ ಲಾಭ, ನಷ್ಟದಲ್ಲೂ ಲಾಭ. ಮತ್ತೆ ಇದೇ ಮಾತಿಗೆ ಪುಷ್ಟಿ ಕೊಡುವನು.
ದುಃಖೇ ಸಮೇ ಕೃತ್ವಾ ಲಾಭಾಲಾಭೋ ಜಯ ಜಯ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ.
ಈ ರೀತಿ ಸುಖ ದುಃಖಗಳನ್ನು, ಲಾಭ ಹಾನಿಗಳನ್ನು, ಜಯಾಪಜಯಗಳನ್ನು ಸಮವೆಂದು ತಿಳಿದು ಯುದ್ಧಕ್ಕಾಗಿ ಸನ್ನದ್ಧನಾಗು. ಯುದ್ಧವಾಡುವುದರಿಂದ ನೀನು ಪಾಪ ಭಾಗಿಯಾಗಲಾರೆ. ಅಂದರೆ ಸುಖದಲ್ಲೂ ಸರ್ವಸ್ವ, ದುಃಖದಲ್ಲೂ ದೇವತ್ವವಿದೆ. ಲಾಭದಲ್ಲಿ ಮಹತ್ತಾದ ಸ್ಥಿತಿ ಅರ್ಥಾತ್ ಸರ್ವಸ್ವ, ಹಾನಿಯಲ್ಲಿ ದೇವತ್ವ, ಜಯದಲ್ಲಿ ಮಹಾಮಹಿಮನ ಸ್ಥಿತಿ, ಪರಾಜಯದಲ್ಲಿ ದೇವತ್ವದ ಅಂದರೆ ದೈವೀ ಸಂಪತ್ತುಗಳ ಮೇಲೆ ಸ್ವಾಮ್ಯ. ಈ ರೀತಿಯಲ್ಲಿ ನಿನ್ನ ಲಾಭ ನಷ್ಟಗಳನ್ನು ನೀನೇ ಚೆನ್ನಾಗಿ ವಿವೇಚಿಸಿಕೊಂಡು ಯುದ್ಧಕ್ಕೆ ಸಿದ್ಧನಾಗು. ಯುದ್ಧವಾಡುವುದರಲ್ಲೇ ಎರಡೂ ವಸ್ತುಗಳಿವೆ. ಯುದ್ಧವಾಡುವುದರಿಂದ ಪಾಪ ಅಂದರೆ ಅವಾಗಮನಗಳ ಸೆರೆಗೆ ಸಿಲುಕಲಾರೆ. ಆದ್ದರಿಂದ ಯುದ್ಧಕ್ಕಾಗಿ ನೀನು ಮುಂದೆ ನಿಲ್ಲುವುದೇ ಜ್ಞಾನಯೋಗ. ಜ್ಞಾನ ಮಾರ್ಗದಲ್ಲಿ ಕರ್ಮವಿರುವುದಿಲ್ಲ ಎಂದು ಜನರು ಭ್ರಮಿಸುವರು. ಜಡನಂತೆ ಕೂರುವುದು ಜ್ಞಾನ ಮಾರ್ಗ ಎಂದು ಅವರೆನ್ನುವರು. ನಾನು ಶುದ್ಧ ಚೈತನ್ಯ ಅಹಂ ಬ್ರಹ್ಮಾಸಿ ಗುಣವೇ ಗುಣದೊಂದಿಗೆ ವರ್ತಿಸುವುದು, ವ್ಯವಹರಿಸುವುದು. ನನಗೇನೂ ಕೆಲಸವಿಲ್ಲ ಎಂದು ಕೈಕಟ್ಟಿ ಕುಳಿತು ಬಿಡುವರು. ಯೋಗೇಶ್ವರನಾದ ಶ್ರೀಕೃಷ್ಣನ ಪ್ರಕಾರ ಇದು ಜ್ಞಾನಯೋಗವಲ್ಲ. ಜ್ಞಾನಯೋಗದಲ್ಲೂ ನಿಷ್ಕಾಮ ಕರ್ಮಯೋಗದಲ್ಲಿ ಮಾಡುವಂತೆ ಅದೇ ಕರ್ಮಗಳನ್ನು ಮಾಡಬೇಕು. ಎರಡಲ್ಲೂ ಬುದ್ಧಿಯ ದೃಷ್ಟಿಕೋನದ ಅಂತರ ಮಾತ್ರ. ಜ್ಞಾನ ಮಾರ್ಗಿಯು ತನ್ನ ಸ್ಥಿತಿಯನ್ನು ತಿಳಿದವನಾಗಿ ಆತ್ಮನಿರ್ಭರತೆಯಿಂದ ಕೆಲಸ ಮಾಡುವನು. ನಿಷ್ಕಾಮಕರ್ಮ ಮಾರ್ಗಿಯಾದವನು ತನ್ನ ಇಷ್ಟಕ್ಕೆ ಆಶ್ರಿತನಾಗಿ ಕರ್ಮವೆಸಗುವನು. ಮಾಡುವುದು ಎಂಬುದು ಎರಡು ಮಾರ್ಗಗಳಲ್ಲೂ ಇದ್ದುದೇ, ಹಾಗೂ ಎರಡು ಮಾರ್ಗಗಳವರು ಮಾಡುವ ಕರ್ಮಗಳು ಒಂದೇ, ಆದರೆ ಕರ್ಮವೆಸಗುವ ದೃಷ್ಟಿಕೋನಗಳು ಮಾತ್ರ ಬೇರೆ ಬೇರೆ. ಅರ್ಜುನ, ಈಗ ಇದೇ ಬುದ್ಧಿಯನ್ನು ನಿಷ್ಕಾಮ ಕರ್ಮಯೋಗದ ಬಗ್ಗೆ ಕೇಳು. ಅದರಿಂದ ಯುಕ್ತವಾಗಿ ನೀನು ಕರ್ಮ ಬಂಧನಗಳನ್ನು ಬಲು ಸುಲಭವಾಗಿ ಕಿತ್ತೊಗೆಯಬಹುದು. ಇಲ್ಲಿ ಶ್ರೀಕೃಷ್ಣನು ಕರ್ಮದ ಹೆಸರನ್ನು ಮೊದಲ ಬಾರಿ ಹೇಳಿರುವನು, ಆದರೆ ಕರ್ಮವೆಂದರೇನೆಂದು ಹೇಳಲಿಲ್ಲ. ಈಗ ಕರ್ಮವನ್ನು ತಿಳಿಸದೆ ಕರ್ಮದ ವೈಶಿಷ್ಟ್ಯದ ಮೇಲೆ ಪ್ರಕಾಶ ಬೀರುವನು.
ಏಷಾತೇಭಿಹಿತಾ ಸಾಂಖ್ಯೆ ಬುದ್ಧಿರ್ಯೋಗೇ ತ್ವಿಮಾ ಶೃಣು बुद्ध्यायुक्तो यया पार्थ कर्म बंधं प्रहास्यसि।
पार्थ, ಈ ಬುದ್ಧಿಯನ್ನು ನಿನಗಾಗಿ ಜ್ಞಾನಯೋಗದ ವಿಷಯದಲ್ಲಿ ತಿಳಿಸಲಾಗಿದೆ. ಯಾವ ಬುದ್ಧಿ? ಅದೇ ಯುದ್ಧ ಮಾಡು, ಜ್ಞಾನಯೋಗದಲ್ಲಿ ಇರುವುದೇ ಇಷ್ಟ, ತನ್ನನ್ನು ತಾನು ನೋಡಿಕೊಂಡು ಲಾಭಹಾನಿಯ ಬಗ್ಗೆ ವಿಚಾರ ಮಾಡಿ ಗೆದ್ದರೆ ಮಹಾಮಹಿಮ ಸ್ಥಿತಿ ಮತ್ತು ಸೋತರೆ ದೇವತ್ವ, ಜಯದಲ್ಲಿ ಸರ್ವಸ್ವ ಮತ್ತು ಪರಾಜಯದಲ್ಲಿ ದೇವತ್ವ, ಎರಡೂ ಕಡೆಯಿಂದ ಲಾಭವಿದೆ. ಯುದ್ಧ ಮಾಡದಿದ್ದರೆ ಎಲ್ಲರೂ ನಮ್ಮನ್ನು ಜರೆಯುವರು, ಭಯದಿಂದ ವಿದಾಯ ಹೇಳಿದರೆಂದು ಅನ್ನುವರು, ಅಪಕೀರ್ತಿ ಬರುವುದು. ಈ ರೀತಿಯಲ್ಲಿ ತನ್ನ ಅಸ್ತಿತ್ವವನ್ನು ಎದುರು ಇರಿಸಿಕೊಂಡು ಸ್ವತಃ ವಿಚಾರ ಮಾಡಿ ಯುದ್ಧದಲ್ಲಿ ಅಗ್ರಸರನಾಗುವುದೇ ಜ್ಞಾನಯೋಗ. ಜ್ಞಾನಯೋಗದಲ್ಲಿ ಕರ್ಮ ಮಾಡುವ ಅವಶ್ಯವಿಲ್ಲ ಎಂದು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಜ್ಞಾನಯೋಗದಲ್ಲಿ ಕರ್ಮ ಬೇಡ ಎಂದು ಅವರು ಅನ್ನುತ್ತಾರೆ. ನಾನು ಶುದ್ಧನೂ ಬುದ್ಧನೂ ಚೈತನ್ಯನೂ ಅಹಂ ಬ್ರಹ್ಮಾಸ್ಮಿಯೂ ಆಗಿರುವೆನು, ಗುಣದಲ್ಲಿ ಗುಣವು ಕೂಡಿಕೊಳ್ಳುವುದು ಎಂದು ಕೈಕಟ್ಟಿ ಕುಳಿತುಕೊಳ್ಳುವರು. ಯೋಗೇಶ್ವರ ಶ್ರೀಕೃಷ್ಣನು ಇದನ್ನು ಜ್ಞಾನಯೋಗ್ಯ ಅನ್ನೋದಿಲ್ಲ. ಜ್ಞಾನಯೋಗದಲ್ಲೂ ಅದೇ ಕರ್ಮ ಮಾಡಲಿದೆ, ನಿಷ್ಕಾಮ ಕರ್ಮಯೋಗದಲ್ಲಿ ಮಾಡುವಂತಹದ್ದೇ. ಎರಡರಲ್ಲೂ ಇರುವುದು ಬರೇ ಬುದ್ಧಿ ಮತ್ತು ದೃಷ್ಟಿಕೋನಗಳ ವ್ಯತ್ಯಾಸ. ಜ್ಞಾನ ಮಾರ್ಗಿಯು ತನ್ನ ಸ್ಥಿತಿಯನ್ನು ತಿಳಿದುಕೊಂಡು ತನ್ನೊಳಗೆ ತಾನೇ ನಿರ್ಭರನಾಗಿದ್ದು ಕರ್ಮ ಮಾಡುವನು. ಆದರೆ ನಿಷ್ಕಾಮ ಕರ್ಮಯೋಗಿಯು ತನ್ನ ಸ್ಥಿತಿಯನ್ನು ತಿಳಿದುಕೊಂಡು ತನ್ನೊಳಗೆ ತಾನೇ ನಿರ್ಭರನಾಗಿದ್ದು ಕರ್ಮವನ್ನು ಮಾಡುವನು. ಆದರೆ ನಿಷ್ಕಾಮ ಕರ್ಮಯೋಗಿಯು ಇಷ್ಟದ ಆಶಿತನಾಗಿ ಕರ್ಮ ಮಾಡುವನು. ಮಾಡುವ ಕರ್ಮ ಕೂಡ ಅದೇ. ಅದನ್ನು ಎರಡು ವಿಧದಿಂದ ಮಾಡಬಹುದಾಗಿದೆ. ಕೇವಲ ಕರ್ಮ ಮಾಡುವ ದೃಷ್ಟಿಕೋನ ಮಾತ್ರ ಎರಡಾಗಿದೆ. ಅರ್ಜುನ, ಇದೇ ಬುದ್ಧಿಯನ್ನು ನೀನೀಗ ನಿಷ್ಕಾಮ ಕರ್ಮಯೋಗದ ವಿಷಯದಲ್ಲಿ ಕೇಳು. ಅವುಗಳಿಂದ ನೀನು ಯುಕ್ತವಾದರೆ ಕರ್ಮಗಳ ಬಂಧನವನ್ನು ನೀನು ಚೆನ್ನಾಗಿ ನಾಶ ಮಾಡಬಹುದು. ಇಲ್ಲಿ ಮೊದಲ ಬಾರಿಗೆ ಕೃಷ್ಣನು ಕರ್ಮದ ಹೆಸರು ತಿಳಿಸಿಕೊಡುವನು, ಆದರೆ ಕರ್ಮ ಏನೆಂದು ಹೇಳಲಿಲ್ಲ. ಈಗ ಕರ್ಮವನ್ನು ತೋರಿಸಿ ಕರ್ಮದ ವಿಶೇಷಗಳ ಕಡೆ ಪ್ರಕಾಶ ಹರಡಿಸುವ.
ದೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್.
ಈ ನಿಷ್ಕಾಮ ಕರ್ಮಯೋಗದಲ್ಲಿ ಪ್ರಾರಂಭ ಅಂದರೆ ಬೀಜಕ್ಕೆ ಅಳಿವಿಲ್ಲ, ಸೀಮಿತ ಫಲರೂಪವಾದ ದೋಷವಿಲ್ಲ. ಆದ್ದರಿಂದ ಈ ನಿಷ್ಕಾಮ ಕರ್ಮದ ದೆಸೆಯಿಂದ, ಅರ್ಥಾತ್ ಈ ಕರ್ಮದಿಂದ ಸಂಪಾದಿಸಿದ ಅಲ್ಪ ಮಾತ್ರ ಧರ್ಮವೂ ಸಹ ಜನ್ಮ ಮರಣ ರೂಪವಾದ ಮಹದ್ಭಯದಿಂದ ಪಾರು ಮಾಡುವುದು. ನೀವು ಈ ಕರ್ಮವನ್ನು ತಿಳಿಯಲು ಯತ್ನಿಸಿರಿ. ಇದರಲ್ಲಿ ಒಂದೆರಡು ಹೆಜ್ಜೆಗಳಾದರೂ ಮುಂದೆ ಹೋಗಿ ಬೀಜವನ್ನು ಮಾತ್ರ ಬಿತ್ತು. ಅರ್ಜುನ, ಬೀಜಕ್ಕೆ ನಾಶವಿಲ್ಲ, ಪ್ರಕೃತಿಯಲ್ಲಿ ಅಂತಹ ಸಾಮರ್ಥ್ಯವೊಂದೂ ಇಲ್ಲ. ಆ ಸತ್ಯವನ್ನು ಅಳಿಸಿಬಿಡುವಂತಹ ಯಾವ ಅಸ್ತ್ರಶಸ್ತ್ರಗಳೂ ಅದರ ಬಳಿಯಿಲ್ಲ. ಅದಕ್ಕೆ ಆವರಣವನ್ನು ತಂದೊಡ್ಡಬಹುದು, ಅಡೆತಡೆ ಮಾಡಬಹುದು, ಆದರೆ ಸಾಧನೆಯ ಆರಂಭವನ್ನು ಅಳಿಸಲಾರದು. ಮುಂದೆ ಶ್ರೀಕೃಷ್ಣನು ಹೇಳುವನು, ಪಾಪಿಗಳಲ್ಲಿ ಪಾಪಿಯಾದವನೂ ಸಹ ಜ್ಞಾನರೂಪವಾದ ನೌಕೆಯನ್ನೇರಿ ಈ ಭವಸಾಗರವನ್ನು ದಾಟಬಲ್ಲವನಾಗುವನು. ಅದೇ ಮಾತನ್ನು ಇಲ್ಲಿ ಹೀಗೆ ಹೇಳುವನು, ಅರ್ಜುನ, ನಿಷ್ಕಾಮ ಕರ್ಮಯೋಗದ ಬೀಜಾರೋಪ ಮಾಡಿದರೂ ಸಾಕು, ಆ ಬೀಜಕ್ಕೆ ಅಳಿವಿಲ್ಲ, ವೈಪರೀತ್ಯ ಫಲ ನೀಡುವ ದೋಷವೂ ಇದರಲ್ಲಿ ಸಂಜನಿಸಲಾರದು. ಸ್ವರ್ಗ ಸಿದ್ಧಿ ರುದ್ಧಿ ಅತ್ತ ಕಡೆಗೆ ನಿಮ್ಮ ದೃಷ್ಟಿಯನ್ನು ಕೊಂಕಿಸಿ ಹೊರಳಿಸಲಾರದು. ನೀವು ಈ ಸಾಧನೆಯನ್ನು ಕೈಬಿಡಬಹುದು, ಆದರೆ ಈ ಸಾಧನೆಯು ಮಾತ್ರ ನಿಮ್ಮನ್ನು ಉದ್ಧರಿಸಿಯೇ ತೀರುವುದು. ಈ ನಿಷ್ಕಾಮ ಕರ್ಮಯೋಗದ ಕಿಂಚಿತ್ ಸಾಧನೆಯೂ ಸಹ ಜನ್ಮ ಮರಣಗಳೆಂಬ ಮಹಾನ್ ಭಯದಿಂದ ನಿಮ್ಮನ್ನು ಪಾರುಗೊಳಿಸುವುದು. ಅನೇಕ ಜನ್ಮ ಸಂಸಿದ್ಧಸ್ತೋ ಯಾತಿ ಪರಾಂಗತಿಂ. ಕರ್ಮದ ಈ ಬೀಜಾರೋಪಣೆಯು ಅನೇಕ ಅನೇಕ ಜನ್ಮಗಳ ನಂತರ ನಿಮ್ಮನ್ನು ಪರಮಧಾಮವಿದ್ದಲ್ಲಿಗೇ ತಂದು ನಿಲ್ಲಿಸುವುದು, ಪರಮಗತಿಯನ್ನೇ ಮುಟ್ಟಿಸುವುದು. ಇದೇ ಕ್ರಮದಲ್ಲಿ ಮುಂದೆ ಹೇಳುವನು,
ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಗುರುನಂದನ बहुशाखायनन्ताश्च बुद्धयो व्यवसायिनां।
अर्जुन, ಈ ನಿಷ್ಕಾಮ ಕರ್ಮಯೋಗದಲ್ಲಿ ಕ್ರಿಯಾತ್ಮಕ ಬುದ್ಧಿಯೊಂದೇ, ಕ್ರಿಯೆಯು ಒಂದು, ಅದರ ಪರಿಣಾಮವೂ ಒಂದು. ಆತ್ಮಿಕ ಸಂಪತ್ತೇ ಸ್ಥಿರವಾದ ಸಂಪತ್ತು. ಈ ಸಂಪತ್ತನ್ನು ಪ್ರಕೃತಿಯ ದ್ವಂದ್ವದಲ್ಲಿ ಮೆಲ್ಲಮೆಲ್ಲನೆ ಸಂಪಾದಿಸುವುದೇ ವ್ಯವಸಾಯ. ಈ ವ್ಯವಸಾಯ ಅಥವಾ ನಿಶ್ಚಯಾತ್ಮಕ ಕ್ರಿಯೆ ಎಂಬುದು ಒಂದೇ. ಹಾಗಾದರೆ ಅನೇಕಾನೇಕ ಕ್ರಿಯೆಗಳನ್ನು ತಿಳಿಸುವವರು ಭಜನೆ ಮಾಡುವುದಿಲ್ಲವೇ? ಶ್ರೀಕೃಷ್ಣನು ಹೇಳುವನು, ಹೌದು, ಅವರು ಭಜನೆ ಮಾಡುವುದಿಲ್ಲ. ಆ ಪುರುಷರ ಬುದ್ಧಿಯು ಅನಂತ ಶಾಖೆಗಳುಳ್ಳದ್ದು, ಆದ್ದರಿಂದ ಅನಂತ ಕ್ರಿಯೆಗಳನ್ನು ವಿಸ್ತರಿಸ್ತಾ ಹೋಗುತ್ತಿರುವರು.
ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮನಃ ಸ್ವರ್ಗಪರಾ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ.
ಪಾರ್ಥನೆ, ಆ ಕಾಮಾತ್ಮರು ಕಾಮನೆಗಳಿಂದ ಯುಕ್ತರಾಗಿ ವೇದವಾದರತಃ ವೇದದ ವಾಕ್ಯಗಳಲ್ಲಿ ತಲ್ಲೀನತೆಗೊಂಡು ಸ್ವರ್ಗಪರ, ಸ್ವರ್ಗವನ್ನೇ ಪರಮ ಲಕ್ಷ್ಯವೆಂದೆಣಿಸುವರು, ಅದಕ್ಕಿಂತ ಮುಂದೇನೂ ಇಲ್ಲ ಎಂದು ತಿಳಿಯುವರು. ಹೀಗೆ ಹೇಳುವಂತಹ ಅವಿವೇಕಿಗಳು ಜನನ ಮರಣ ರೂಪವಾದ ಫಲವೀಯುವ ಭೋಗೈಶ್ವರ್ಯಗಳ ಬೆನ್ನು ಹತ್ತಿ ಅದಕ್ಕಾಗಿ ಕ್ರಿಯೆಗಳನ್ನು ವಿಸ್ತರಿಸುತ್ತಾ ಹೋಗುವರು. ಹಾಗೂ ಕೇಳುಗರಿಗೆ ಜೊಲ್ಲು ಸುರಿಸುವಂತಹ ಶೋಭಾಯಮಾನವಾದ ತೋರುಗಾಣಿಕೆಯ ಮಾತುಗಳನ್ನಾಡುವರು, ಅದನ್ನು ವ್ಯಕ್ತಪಡಿಸುವರು. ಅಂದರೆ ಅವಿವೇಕಿಗಳಾದವರ ಬುದ್ಧಿಯು ಅನಂತ ಭೇದವುಳ್ಳದ್ದು. ಅವರು ಫಲವೀಯುವ ವಾಕ್ಯಗಳಲ್ಲೇ ರಮಿಸುವರು, ವೇದವಾಕ್ಯಗಳನ್ನೇ ಪ್ರಮಾಣವೆಂದು ಬಗೆವರು. ಹೆಸರಿಗೆ ಪರಮತತ್ವ ಪರಮಾತ್ಮ ಎಂದು ಹೇಳಿದರೂ ಅದರ ತೆರೆಮರೆಯಲ್ಲಿ ಅನಂತ ಕ್ರಿಯಾಕಾಂಡಗಳನ್ನು ನಿರ್ಮಿಸುತ್ತಾ ಹೋಗುವರು. ಹಾಗಾದರೆ ಈ ಅನಂತ ಕ್ರಿಯೆಗಳು ಕರ್ಮವಲ್ಲವೇ? ಶ್ರೀಕೃಷ್ಣನು ಹೇಳುವನು, ಅಲ್ಲ, ಈ ಅನೇಕಾನೇಕ ಕ್ರಿಯೆಗಳೊಂದೂ ಕರ್ಮವಲ್ಲ. ಹಾಗಾದರೆ ಆ ನಿಶ್ಚಿತವಾದ ಕ್ರಿಯೆ ಮತ್ತಾವುದು? ಶ್ರೀಕೃಷ್ಣನು ಈವರೆಗೆ ಇದನ್ನು ಮಾತ್ರ ಹೇಳದಿರುವನು, ಅವನು ಅವಿವೇಕಿಗಳ ಬುದ್ಧಿ ತುಂಬಾ ಕವಲುಗಳುಳ್ಳದ್ದು ಎಂದು ಮಾತ್ರ ಹೇಳಿರುವನು. ಆದ್ದರಿಂದ ಅವರು ಅನಂತ ಕ್ರಿಯೆಗಳನ್ನು ಹೆಣೆಯುತ್ತಾ ಹೋಗುವರು. ಹೆಣೆಯುವುದೊಂದೇ ಅಲ್ಲ, ಅಲಂಕಾರಿಕ ಶೈಲಿಯಲ್ಲಿ ಅದನ್ನು ಹೊರಗೆಡಹುವರು. ಅದರ ಪ್ರಭಾವವೇನಾಗುವುದು?
ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಪರಿತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ.
ಅವರ ಮಾತಿನ ಮುದ್ರೆ ಯಾರ್ಯಾರ ಮೇಲೆ ಬೀಳುವುದೋ ಅವರ ಬುದ್ಧಿಯೂ ಹಾಳಾಗುವುದು, ಅವರಿಗೆ ಮತ್ತಾವ ಪ್ರಾಪ್ತಿಯೂ ಇಲ್ಲ. ಅವರ ಮಾತಿಗೆ ಮರುಳಾಗಿ ಅದಕ್ಕೆ ಮನವಿತ್ತವರೂ ಭೋಗೈಶ್ವರ್ಯಗಳಿಗಾಗಿ ಹಲವುವವರೂ ಆದ ಪುರುಷರ ಅಂತಃಕರಣದಲ್ಲಿ ಕ್ರಿಯಾತ್ಮಕ ಬುದ್ಧಿಯೇ ಇಲ್ಲದಾಗುವುದು. ಇಷ್ಟ, ಇದರಲ್ಲಿ ಸಮಾಧಿಯನ್ನು ತೊಡಿಸುವಂತಹ ನಿಶ್ಚಯಾತ್ಮಕ ಕ್ರಿಯೆ ಅವರಲ್ಲಿ ಉಳಿಯದು. ಇಂತಹ ಅವಿವೇಕಿಗಳ ಮಾತುಗಳನ್ನು ಕೇಳುವವರು ಯಾರು? ಭೋಗ ಭಾಗ್ಯಗಳ ಭೂತ ಹಿಡಿದವರು ಮಾತ್ರ ಇದನ್ನು ಕೇಳುವರು. ಅಧಿಕಾರಿಯಾದವನು ಕೇಳನು. ಇಂತಹ ಪುರುಷರಲ್ಲಿ ಸಮ ಮತ್ತು ಆದಿ ತತ್ವದಲ್ಲಿ ಪ್ರವೇಶವನ್ನು ನೀಡಬಲ್ಲಂತಹ ನಿಶ್ಚಯಾತ್ಮಕ ಕ್ರಿಯೆಯಿಂದೊಡಗೂಡಿದ ಬುದ್ಧಿ ಅವರಲ್ಲಿರಲಾರದು. ಪ್ರಶ್ನೆ ಹೇಳುವುದೇನೆಂದರೆ, ವೇದವಾದರತ, ವೇದದ ವಚನಗಳಲ್ಲಿ ಭರವಸೆ ಉಳ್ಳವರೂ ಕೂಡ ತಪ್ಪುಗಳನ್ನು ಮಾಡುವರೇ? ಅದಕ್ಕೆ ಶ್ರೀಕೃಷ್ಣನು ಹೇಳುವನು,
ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್.
ಅರ್ಜುನ, ವೇದಗಳು ತ್ರೈಗುಣ್ಯ ವಿಷಯ ವೇದ, ತ್ರಿಗುಣಗಳ ಬಗ್ಗೆ ಮಾತ್ರ ಬೆಳಕು ಚೆಲ್ಲುವು, ಅದರ ಮುಂದಿನ ಸ್ಥಿತಿ ಅವಕ್ಕೆ ತಿಳಿಯದು. ಆದ್ದರಿಂದ ನಿಸ್ತ್ರೈಗುಣ್ಯೋ ಭವಾರ್ಜುನ, ಅರ್ಜುನ ನೀನು ತ್ರಿಗುಣಗಳಿಂದ ಆಚೆಗೆ ಅಂದರೆ ಅವುಗಳಿಗಿಂತ ಎತ್ತರಕ್ಕೆ ಹೋಗಬೇಕು, ವೇದಗಳ ಕರ್ಮಕ್ಷೇತ್ರವನ್ನು ಮೀರಿ ಎದ್ದು ನಿಲ್ಲಬೇಕು. ಅದು ಹೇಗೆ? ಅದಕ್ಕೆ ಕೃಷ್ಣನ ಉತ್ತರ, ನಿರ್ದ್ವಂದ್ವ, ಸುಖ ದುಃಖಗಳೆಂಬ ದ್ವಂದ್ವವನ್ನು ಕಳಚಿ ನಿತ್ಯವೂ ಸತ್ಯವೂ ಆದ ವಸ್ತುವಿನಲ್ಲಿ ಮನವನ್ನು ನಿಲ್ಲಿಸಿ ಯೋಗಕ್ಷೇಮಗಳನ್ನು ಬಯಸದೆ ಆತ್ಮಪರಾಯಣನಾಗಿರು, ಈ ರೀತಿ ಮೇಲೆ ಏಳು. ಈಗ ಪ್ರಶ್ನೆ ಹೇಳುವುದೇನೆಂದರೆ, ನಾನೊಬ್ಬನೇ ಮೇಲೇಳುವುದೇ ಅಥವಾ ಈ ಹಿಂದೆ ವೇದಗಳಿಂದ ಮೇಲೆದ್ದವರು ಯಾರಾದರೂ ಇರುವರೇ? ಶ್ರೀಕೃಷ್ಣನು ಹೇಳುವನು, ಮೇಲೆದ್ದು ಯಾರೇ ನಡೆದರೂ ಅವರು ಬ್ರಹ್ಮವಸ್ತುವನ್ನು ತಿಳಿಯುವರು. ಆದ್ದರಿಂದ ಬ್ರಹ್ಮವಸ್ತುವನ್ನು ತಿಳಿದವನು ಯಾವನೋ ಆತನೇ ವಿಪ್ರ.
ಯಾವಾನರ್ಥ ಉದಪಾನಿ ಸರ್ವತಃ ಸಂಪ್ಲುತೋದಕೇ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ.
ನಾಲ್ದೆಸಿಗಳಿಂದಲೂ ತುಂಬಿ ತುಳುಕುವ ಜಲಾಶಯವನ್ನು ಪಡೆದಿರುವಾಗ ಮನುಷ್ಯನಿಗೆ ಒಂದು ಪುಟ್ಟ ಕಾಲುವೆಯಿಂದ ಅದೆಷ್ಟೋ ಪ್ರಯೋಜನವಾದಿತೋ, ಚೆನ್ನಾಗಿ ಬ್ರಹ್ಮವಸ್ತುವನ್ನು ಕಂಡುಕೊಂಡ ಬ್ರಾಹ್ಮಣನಿಗೆ ವೇದಗಳಿಂದಾಗುವ ಪ್ರಯೋಜನವೂ ಅಷ್ಟೇ. ತಾತ್ಪರ್ಯವೇನೆಂದರೆ, ವೇದಗಳಿಂದ ಮೇಲೇರಿ ಬ್ರಾಹ್ಮಣನಾಗು. ಅರ್ಜುನ ಕ್ಷತ್ರಿಯ, ಶ್ರೀಕೃಷ್ಣನು ಆತನಿಗೆ ಬ್ರಾಹ್ಮಣನಾಗೆಂದು ಹೇಳುತ್ತಿರುವನು. ಬ್ರಾಹ್ಮಣ ಕ್ಷತ್ರಿಯ ಮುಂತಾದ ವರ್ಣಗಳು ಸ್ವಭಾವದ ಸಾಮರ್ಥ್ಯದ ಹೆಸರುಗಳು. ಇವು ಕರ್ಮ ಪ್ರಧಾನವಾದುದು, ಜನ್ಮದಿಂದ ನಿರ್ಧರಿಸಲ್ಪಟ್ಟ ಯಾವ ರೂಢಿಯೂ ಅಲ್ಲ. ಗಂಗೆಯ ಧಾರೆ ಕೈಗೆ ಸಿಕ್ಕಿರುವ ಆತನಿಗೆ ಕ್ಷುದ್ರವಾದ ಒಂದು ಹೊಂಡದಿಂದ ಏನು ಪ್ರಯೋಜನ? ಓರ್ವನು ಅದರಲ್ಲಿ ಶೌಚವನ್ನು ಮಾಡುವನು, ಮತ್ತೊಬ್ಬನು ಒಂದು ಹಸುವನ್ನೋ ಎಮ್ಮೆಯನ್ನೋ ತುಳಿಯುವನು. ಇದಕ್ಕಿಂತ ಹೆಚ್ಚಾದ ಪ್ರಯೋಜನವೇನೂ ಇಲ್ಲ. ಇದೇ ದಾರಿಯಲ್ಲಿ ಬ್ರಹ್ಮವಸ್ತುವನ್ನು ಸಾಕ್ಷಾತ್ಕರಿಸಿಕೊಂಡ ವಿಪ್ರ ಮಹಾನುಭಾವನಿಗೆ, ಅಂತಹ ಬ್ರಾಹ್ಮಣನಿಗೆ ವೇದಗಳಿಂದ ಅಷ್ಟೇ ಪ್ರಯೋಜನ. ಪ್ರಯೋಜನ ಅವಶ್ಯವಾಗಿ ಇದೆ, ವೇದಗಳು ಇರುವು. ಇನ್ನು ಹಿಂದುಳಿದವರಿಗೆ ಅದರ ಪ್ರಯೋಜನ ಉಂಟು. ಅಲ್ಲಿಂದಲೇ ಚರ್ಚೆಗೆ ಆರಂಭ. ಅನಂತರ ಯೋಗೇಶ್ವರನಾದ ಶ್ರೀಕೃಷ್ಣನು ಕರ್ಮವನ್ನು ಮಾಡುವಾಗ ವಹಿಸಬೇಕಾದ ಎಚ್ಚರಿಕೆಯನ್ನು ಪ್ರತಿಪಾದಿಸುವನು.
ಕರ್ಮಣ್ಯೇವಾಧಿಕಾರಸ್ತೇ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭುರ್ ಮಾ ತೇ ಸಂಗೋಸ್ತ್ವ ಕರ್ಮಣಿ.
ಕರ್ಮ ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರ, ಫಲದಲ್ಲಿಲ್ಲ. ಫಲವೆಂಬುದು ಇಲ್ಲವೇ ಇಲ್ಲವೆಂದು ತಿಳಿ. ಫಲವೂ ಸಹ ವಾಸನಾಯುಕ್ತವಾಗಿರಬಾರದು. ಫಲದ ಹಂಬಲ ಹಿಡಿದವನೂ ಸಹ ನೀನಾಗದಿರು. ಕರ್ಮ ಮಾಡುವುದರಲ್ಲಿ ಅಶ್ರದ್ಧೆಯೂ ನಿನಗಿರಕೂಡದು. ಈ ತನಕ ಯೋಗೀಶ್ವರನಾದ ಶ್ರೀಕೃಷ್ಣನು 39ನೇ ಶ್ಲೋಕದಲ್ಲಿ ಕರ್ಮದ ಹೆಸರೆತ್ತಿರುವನು. ಆದರೆ ಆ ಕರ್ಮ ಯಾವುದೆಂಬುದನ್ನು ಹೇಳಲಿಲ್ಲ, ಅದನ್ನು ಹೇಗೆ ಮಾಡಬೇಕೆಂಬುದನ್ನೂ ಹೇಳಲಿಲ್ಲ. ಆ ಕರ್ಮದ ವೈಶಿಷ್ಟ್ಯದ ಬಗ್ಗೆ ಹೀಗೆ ಪ್ರಸ್ತಾಪಿಸಿರುವನು. ಒಂದು, ಅರ್ಜುನ, ಈ ಕರ್ಮದ ಮೂಲಕ ನೀನು ಕರ್ಮಗಳ ಬಂಧನದಿಂದ ವಿಮೋಚನೆಯನ್ನು ಪಡೆಯುವೆ. ಎರಡು, ಇದರಲ್ಲಿ ಆರಂಭದ ಅಂದರೆ ಬೀಜದ ನಾಶವಾಗದು, ಆರಂಭ ಮಾಡಿದರಷ್ಟೇ ಸಾಕು, ಅದನ್ನು ಅಳಿಸಿ ಹಾಕಬಲ್ಲ ಯಾವ ಉಪಾಯವೂ ಪ್ರಕೃತಿಗಿಲ್ಲ. ಮೂರು, ಅರ್ಜುನ, ಇದರಲ್ಲಿ ಸೀಮಿತ ಫಲರೂಪವಾದ ದೋಷವೊಂದೂ ಇಲ್ಲ. ಸ್ವರ್ಗ ನರಕ ಋದ್ಧಿ ಸಮೃದ್ಧಿಗಳೆಂಬ ಆಸೆಯೊಡ್ಡಿ ಅದರಲ್ಲಿ ಸಿಲುಕಿಸುವಂತಹ ಯಾವ ಕುತಂತ್ರಗಳೂ ಇಲ್ಲ. ನಾಲ್ಕು, ಈ ಕರ್ಮದ ಕಿಂಚಿತ್ ಸಾಧನೆಯಾದರೂ ಜನ್ಮ ಮರಣಗಳ ಕೋಟಲೆಯಿಂದ ಬಿಡಿಸಿ ಪಾರು ಮಾಡುವುದು. ಆದರೆ ಈವರೆಗೆ ಆತನು ಕರ್ಮವೇನೆಂಬುದನ್ನು ಹೇಳಲಿಲ್ಲ, ಆ ಕರ್ಮವನ್ನು ಮಾಡುವುದು ಹೇಗೆಂದೂ ತಿಳಿಸಲಿಲ್ಲ. ಇದೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಆತನು ಹೇಳಿರುವನು. ಐದು, ಅರ್ಜುನ, ಇದಕ್ಕೆ ಬೇಕಾಗುವ ನಿಶ್ಚಯಾತ್ಮಕ ಬುದ್ಧಿಯೂ ಒಂದೇ, ಕ್ರಿಯೆಯೂ ಒಂದೇ. ಹಾಗಾದರೆ ಅನೇಕ ಕರ್ಮಗಳನ್ನು ಮಾಡುವವರು ಭಜನೆ ಮಾಡಿದಂತಾಗುವುದಿಲ್ಲವೇ? ಕೃಷ್ಣನು ಹೇಳುವನು, ಇಲ್ಲ, ಅವರು ಕರ್ಮ ಮಾಡುವವರಲ್ಲ. ಈ ಮಾತಿಗೆ ಕಾರಣವನ್ನು ತಿಳಿಸುತ್ತಾ ಆತನು ಹೇಳುವನು, ಅವಿವೇಕಿಗಳಾದ ಅವರ ಬುದ್ಧಿ 108 ಕವಲುಗಳುಳ್ಳದ್ದು. ಆದ್ದರಿಂದ ಅವರು 108 ಕರ್ಮಗಳನ್ನು ಕಟ್ಟಿಕೊಳ್ಳುವರು. ಆ ಕರ್ಮಗಳನ್ನು ತಮ್ಮ ತೋರುಗಾಣಿಕೆಯ ಮಾತಿನಲ್ಲಿ ರಂಗು ರಂಗಾಗಿ ಜನರಿಗೆ ಹೌದೆನಿಸುವಂತೆ ಪ್ರಚುರಪಡಿಸುವರು. ಅವರ ಮಾತುಗಳ ಪ್ರಭಾವ ಯಾರ ಮೇಲೆ ಬೀಳುವುದೋ ಅಂತಹವರೂ ಸಹ ತಮ್ಮ ಬುದ್ಧಿಯನ್ನು ಹಾಳು ಮಾಡಿಕೊಳ್ಳುವರು. ಆದ್ದರಿಂದ ನಿಶ್ಚಯಾತ್ಮಕ ಕ್ರಿಯೆ ಇರುವುದು ಒಂದೇ, ಆದರೆ ಆ ಕ್ರಿಯೆ ಯಾವುದೆಂಬುದನ್ನು ತಿಳಿಸಲಿಲ್ಲ. 47 ಶ್ಲೋಕದಲ್ಲಿ ಆತನು ಹೇಳುವನು, ಅರ್ಜುನ, ನಿನಗೆ ಕರ್ಮ ಮಾಡುವ ಅಧಿಕಾರ ಮಾತ್ರವಿರುವುದು, ಫಲದಲ್ಲಿಲ್ಲ. ಫಲವನ್ನು ಬಯಸುವವನಾಗಬೇಡ, ಹಾಗೂ ಕರ್ಮದಲ್ಲಿ ಅಶ್ರದ್ಧೆಯೂ ಉಂಟಾಗಬಾರದು. ಅರ್ಥಾತ್ ನಿರಂತರವಾಗಿ ಅದನ್ನು ಆಚರಿಸುವಲ್ಲಿ ತಲ್ಲೀನತೆ ಇರಬೇಕು. ಆದರೆ ಆ ಕರ್ಮ ಯಾವುದೆಂಬುದನ್ನು ಹೇಳಲಿಲ್ಲ. ಜನರು ಪ್ರಾಯಶಃ ಈ ಶ್ಲೋಕಕ್ಕೆ ಅರ್ಥ ಏನೇ ಮಾಡಲಿ, ಅದಕ್ಕೆ ಫಲವನ್ನು ಮಾತ್ರ ಬಯಸದೇ ಇದ್ದರಾಯಿತು. ಅಷ್ಟಾದರೆ ನಿಷ್ಕಾಮ ಕರ್ಮಯೋಗವನ್ನು ಅರೆದು ನುಂಗಿದಂತೆ ಎಂದು ಬಯಸುವರು. ಆದರೆ ಶ್ರೀಕೃಷ್ಣನು ಕರ್ಮವಾವುದೆಂಬುದನ್ನು ಹೇಳಲೇ ಇಲ್ಲ. ಇಲ್ಲಿ ಕರ್ಮದ ವೈಶಿಷ್ಟ್ಯದ ಬಗ್ಗೆ ಬೆಳಕು ಬೀರಿರುವನಷ್ಟೇ. ಕರ್ಮವು ನೀಡುವುದೇನು, ಕರ್ಮವನ್ನು ಮಾಡುತ್ತಾ ವಹಿಸಬೇಕಾದ ಎಚ್ಚರಿಕೆಗಳೇನು ಮುಂತಾದುವನ್ನು ಸ್ಪಷ್ಟಗೊಳಿಸಿರುವನು. ಪ್ರಶ್ನೆಯೂ ಇದ್ದಂತೆ ಉಳಿದಿದೆ. ಅದನ್ನು ಯೋಗೇಶ್ವರನು ಮುಂದಿನ 3 ಮತ್ತು 4 ಅಧ್ಯಾಯಗಳಲ್ಲಿ ಬಿಡಿಸಿ ಹೇಳುವನು, ಮತ್ತದನ್ನೇ ಒತ್ತಿ ಒತ್ತಿ ಹೇಳುವನು.
ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಸಿದ್ಧ್ಯೋ ಸಮೋಭೂತ್ವಾ ಸಮತ್ವಂ ಯೋಗ ಉಚ್ಯತೆ.
ಎಲೆ ಧನಂಜಯ, ಆಸಕ್ತಿ ಹಾಗೂ ಸಂಘ ದೋಷಗಳನ್ನು ತ್ಯಜಿಸಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವವನ್ನು ತಾಳಿ ಯೋಗದಲ್ಲಿ ನೆರೆಯೂರಿ ನಿಂತು ಕರ್ಮವನ್ನು ಮಾಡು. ಯಾವ ಕರ್ಮ? ನಿಷ್ಕಾಮ ಕರ್ಮ. ಸಮತ್ವಂ ಯೋಗ ಉಚ್ಯತೆ, ಈ ಸಮತ್ವ ಭಾವವನ್ನೇ ಯೋಗವೆನ್ನುವರು. ಯಾವುದರ ಬಗ್ಗೆ ವಿಷಮತೆ ಇರುವುದಿಲ್ಲವೋ ಅದೇ ಸಮತ್ವ. ಋದ್ಧಿ ಸಿದ್ಧಿಗಳು ವಿಷಮ ಭಾವವನ್ನು ತರುವು. ಆಸಕ್ತಿಯು ವಿಷಮತೆಯನ್ನು ಹುಟ್ಟಿಸುವುದು. ಫಲೇಚ್ಛೆಯು ವಿಷಮತೆಯನ್ನು ತರುವುದು. ಆದ್ದರಿಂದ ಫಲೇಚ್ಛೆ ಕೂಡದು. ಆದರೂ ಕರ್ಮವನ್ನು ಮಾಡುತ್ತಾ ಅಶ್ರದ್ಧೆಯನ್ನು ತೋರಕೂಡದು. ಕಂಡು ಕೇಳಿದ ಎಲ್ಲಾ ವಸ್ತು ವಿಷಯಗಳಲ್ಲಿ ಆಸಕ್ತಿ ತೋರದೆ, ಪ್ರಾಪ್ತಿ ಅಪ್ರಾಪ್ತಿಗಳೆಂದು ಉದಾಸೀನ ಮಾಡದೆ, ಮಾಡುವುದನ್ನು ಯೋಗದಲ್ಲಿ ಅಚರಣಾಗಿದ್ದುಕೊಂಡು ಮಾಡುವ ಯೋಗದಿಂದ ಮನವು ವಿಚಲಿತವಾಗಬಾರದು. ಯೋಗವು ಒಂದು ಪರಾಕಾಷ್ಠ ಸ್ಥಿತಿ, ಮತ್ತೊಂದು ಪ್ರಾರಂಭದ ಸ್ಥಿತಿಯೂ ಇದೆ. ಪ್ರಾರಂಭದಲ್ಲೂ ನಮ್ಮ ದೃಷ್ಟಿ ಲಕ್ಷ್ಯದ ಕಡೆಗೇ ಇರಬೇಕು. ಆದ್ದರಿಂದ ಯೋಗವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕರ್ಮವನ್ನಾಚರಿಸಬೇಕು. ಸಮಭಾವ ಅಂದರೆ ಸಿದ್ಧಿ ಅಸಿದ್ಧಿಗಳೆರಡರಲ್ಲೂ ಸಮಾನ ಭಾವವನ್ನು ತಾಳುವುದೇ ಯೋಗ. ಸಿದ್ಧಿ ಅಸಿದ್ಧಿಗಳಿಂದ ವಿಚಲಿತವಾಗದವನು, ವಿಷಮ ಭಾವವನ್ನೇ ತಂದುಕೊಳ್ಳದವನು ಇಂತಹ ಭಾವವನ್ನು ಸ್ಥಿರಪಡಿಸಿಕೊಳ್ಳುವನು, ಸಮಯೋಗವುಳ್ಳವನೆನಿಸಿಕೊಳ್ಳುವನು. ಈ ಸಮಯೋಗವು ಇಷ್ಟದೊಂದಿಗೆ ಸಮಯತೆಯನ್ನು ತಂದುಕೊಡುವುದು. ಆದ್ದರಿಂದಲೇ ಇದು ಸಮತ್ವಯೋಗ. ಕಾಮನೆಗಳನ್ನು ಸರ್ವತಾ ತ್ಯಜಿಸಿರುವುದರಿಂದ ಇದು ನಿಷ್ಕಾಮ ಕರ್ಮಯೋಗವೆನಿಸಿಕೊಳ್ಳುವುದು. ಕರ್ಮವನ್ನು ಮಾಡಲೇಬೇಕು, ಆದ್ದರಿಂದ ಇದು ಕರ್ಮಯೋಗ. ಪರಮಾತ್ಮನೊಂದಿಗೆ ಇದು ಮಿಲನವನ್ನು ನೀಡುವುದರಿಂದ ಇದಕ್ಕೆ ಯೋಗ ಅರ್ಥಾತ್ ಮೇಳನ ಎಂದು ಹೆಸರು. ಇದರಲ್ಲಿ ಬುದ್ಧಿಯ ಸ್ತರದಲ್ಲಿ ಧ್ಯಾನವನ್ನಿಟ್ಟುಕೊಳ್ಳಬೇಕು. ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವನೆಯನ್ನು ತರಬೇಕು, ಫಲದ ಅಪೇಕ್ಷೆಯೂ ಇರಬಾರದು. ಆದ್ದರಿಂದ ಇದು ನಿಷ್ಕಾಮ ಕರ್ಮಯೋಗ, ಬುದ್ಧಿಯೋಗ ಎನಿಸಿಕೊಳ್ಳುವುದು.
ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣ ಫಲಹೇತವ.
ಎಲೆ ಧನಂಜಯ, ಅವರಂ ಕರ್ಮ, ನಿಕೃಷ್ಟವಾದ ಕರ್ಮ. ವಾಸನಾಯುಕ್ತವಾದ ಕರ್ಮಗಳು ಬುದ್ಧಿಯೋಗಕ್ಕೆ ಅತಿ ದೂರ. ಫಲಾಪೇಕ್ಷೆಯುಳ್ಳವರು ಕೃಪಣರು. ಆತ್ಮದೊಂದಿಗೆ ಅವರು ಔದಾರ್ಯದಿಂದ ವರ್ತಿಸಲಾರರು. ಆದ್ದರಿಂದ ಸಮತ್ವ ಬುದ್ಧಿಯೋಗವನ್ನಾಶ್ರಯಿಸು. ಕಾಮನೆಗೆ ತಕ್ಕುದಾದುದು ಒಂದು ವೇಳೆ ದೊರಕಿದರೂ ಅದನ್ನು ಅನುಭವಿಸಲು ಶರೀರವನ್ನು ಧರಿಸಲೇಬೇಕಾಗುವುದು. ಆವಾಗ ಮನಗಳು ನಡೆಯುತ್ತಲೇ ಇದ್ದರೆ ಒಳಿತಾಗುವುದೆಂತೂ. ಸಾಧಕನಾದವನು ಮೋಕ್ಷಾಪೇಕ್ಷೆಯನ್ನು ಸಹ ಇಟ್ಟುಕೊಳ್ಳಬಾರದು. ಏಕೆಂದರೆ ವಾಸನೆಗಳಿಂದ ಮುಕ್ತನಾಗುವಿಕೆಯೇ ಮೋಕ್ಷ. ಫಲಪ್ರಾಪ್ತಿಯ ಬಗ್ಗೆ ಚಿಂತಿಸುತ್ತಾ ಕೂರುವುದರಿಂದ ಸಮಯವೂ ವ್ಯರ್ಥವಾಗುವುದು, ಹಾಗೂ ಫಲವು ದೊರಕಿದೊಡನೆ ಅದು ಫಲದೊಂದಿಗೆ ತೊಡಗಿಕೊಳ್ಳುವುದು. ಆತನ ಸಾಧನೆಗಳೆಲ್ಲ ಮುಕ್ತಾಯವಾದಂತೆ. ಮುಂದೆ ಆತನು ಭಜಿಸಿದರೂ ಪ್ರಯೋಜನವೇನಿದೆ? ಅಲ್ಲಿಂದಲೇ ಆತನ ಬುದ್ಧಿಯು ಭ್ರಮಿಸತೊಡಗುವುದು. ಆದ್ದರಿಂದ ಸಮತ್ವದ ಬುದ್ಧಿಯಿಂದ ಕರ್ಮವನ್ನಾಚರಿಸಬೇಕು. ಜ್ಞಾನ ಮಾರ್ಗವನ್ನು ಸಹ ಶ್ರೀಕೃಷ್ಣನು ಬುದ್ಧಿಯೋಗವೆಂದು ಹೇಳಿದ್ದನು. ಅರ್ಜುನ, ಈ ಬುದ್ಧಿಯನ್ನು ನಿನಗೆ ಜ್ಞಾನಯೋಗದ ವಿಷಯವಾಗಿ ಹೇಳಲಾಗಿತ್ತು. ಈಗ ಇಲ್ಲಿ ನಿಷ್ಕಾಮ ಕರ್ಮಯೋಗವನ್ನೂ ಬುದ್ಧಿಯೋಗವೆಂದು ಹೇಳಲಾಯಿತು. ವಸ್ತುತಃ ಇವೆರಡರಲ್ಲೂ ಬುದ್ಧಿ ಮತ್ತು ದೃಷ್ಟಿಕೋನಗಳ ಅಂತರ ಮಾತ್ರ. ಅದರಲ್ಲಿ ಲಾಭ ಹಾನಿಗಳ ಲೆಕ್ಕವಿಟ್ಟು ಅದನ್ನು ಪರೀಕ್ಷಿಸಿಕೊಂಡು ನಡೆಯಬೇಕಾಗುವುದು. ಇದರಲ್ಲೂ ಬುದ್ಧಿ ಮಟ್ಟದಲ್ಲಿ ಸಮತ್ವವನ್ನು ಕಾಪಾಡಿಕೊಳ್ಳುತ್ತಾ ಬರಬೇಕಾಗುವುದು. ಆದ್ದರಿಂದ ಇದನ್ನು ಸಮತ್ವ ಬುದ್ಧಿಯೋಗವೆಂದು ಹೇಳುವರು. ಹೇ ಧನಂಜಯ, ನೀನು ಸಮತ್ವ ಬುದ್ಧಿಯೋಗವನ್ನಾಶ್ರಯಿಸು. ಏಕೆಂದರೆ ಫಲಾಪೇಕ್ಷೆಯುಳ್ಳವರು ಅತಿ ಕೃಪಣರೆನಿಸಿಕೊಳ್ಳುವರು.
ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೇ ತಸ್ಮಾದ್ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ.
ಸಮದ ಬುದ್ಧಿಯುಳ್ಳವನು ಈ ಲೋಕದಲ್ಲೇ ಪಾಪ ಪುಣ್ಯಗಳೆರಡರ ಲಾಭ ಹಾನಿಗಳನ್ನು ತೆಗೆದು ಬಿಡುವನು, ಅದಕ್ಕೆ ಅಂಟಿಕೊಳ್ಳುವುದಿಲ್ಲ. ಆದ್ದರಿಂದ ಸಮತ್ವ ಬುದ್ಧಿಯೋಗಕ್ಕೆ ಯತ್ನಿಸು. ಯೋಗ ಕರ್ಮಸು ಕೌಶಲಂ. ಸಮತ್ವ ಬುದ್ಧಿಯೊಂದಿಗೆ ಕರ್ಮಗಳನ್ನು ಆಚರಣಾ ಕೌಶಲ್ಯದಿಂದ ಮಾಡುವುದೇ ಯೋಗ. ಪ್ರಪಂಚದಲ್ಲಿ ಕರ್ಮಗಳನ್ನಾಚರಿಸುವುದು ಎರಡು ಬಗೆಯಿಂದ, ಎರಡು ದೃಷ್ಟಿಕೋನಗಳಿಂದ. ಜನರು ಕರ್ಮವನ್ನಾಚರಿಸಿದರೂ ಅದಕ್ಕೆ ತಕ್ಕ ಫಲವನ್ನು ಬಯಸುವರು. ಫಲವಿಲ್ಲವೆಂದರೆ ಕರ್ಮವನ್ನು ಮಾಡ ಹೋಗುವುದೇ ಇಲ್ಲ. ಆದರೆ ಯೋಗೇಶ್ವರನಾದ ಶ್ರೀಕೃಷ್ಣನು ಅಂತಹ ಕರ್ಮಗಳನ್ನೆಲ್ಲ ಬಂಧನಕ್ಕೆ ಕಾರಣಗಳೆಂದು ಹೇಳುತ್ತಾ ಆರಾಧನೆಯೊಂದನ್ನೇ ಕರ್ಮವೆಂದು ಹೇಳುವನು. ಈ ಅಧ್ಯಾಯದಲ್ಲಿ ಆತನು ಕರ್ಮದ ಹೆಸರು ಮಾತ್ರ ಹಿಡಿದಿರುವನು. ಮೂರನೇ ಅಧ್ಯಾಯದ ಒಂಬತ್ತನೇ ಶ್ಲೋಕದಲ್ಲಿ ಅದಕ್ಕೆ ಪರಿಭಾಷೆಯನ್ನು ನೀಡಿ ನಾಲ್ಕನೇ ಅಧ್ಯಾಯದಲ್ಲಿ ಕರ್ಮದ ಸ್ವರೂಪವೇನೆಂಬುದರ ಬಗ್ಗೆ ವಿವರವಾಗಿ ಪ್ರಕಾಶ ಬೀರಿರುವನು. ಪ್ರಸ್ತುತ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸಾಂಸಾರಿಕ ಪರಂಪರೆಯನ್ನು ತೊರೆದು ಕರ್ಮ ಮಾಡುವ ಕಲೆಯನ್ನು ತಿಳಿಸುವನು. ಕರ್ಮವನ್ನು ಮಾಡು, ಶ್ರದ್ಧೆಯಿಟ್ಟು ಮಾಡು, ಆದರೆ ಫಲೇಚ್ಛೆಯನ್ನು ಮಾತ್ರ ನೀನಾಗಿ ಕೈಬಿಟ್ಟು ಬಿಡು. ಫಲ ಎಲ್ಲಿಗೆ ಹೋಗುವುದು? ಇದೇ ಕರ್ಮದಲ್ಲಿ ಜಾಣತನ. ನಿಷ್ಕಾಮ ಸಾಧಕನ ಸಮಗ್ರ ಶಕ್ತಿ ಈ ರೀತಿ ಕರ್ಮದ ಮೇಲೆ ಕೇಂದ್ರೀಕೃತವಾಗಿರುವುದು. ಶರೀರವಿರುವುದೇ ಆರಾಧನೆಗಾಗಿ, ಆದರೂ ಜಿಜ್ಞಾನೆ ಸಹಜ. ಹಾಗಾದರೆ ಎಂದೆಂದೂ ಕರ್ಮವನ್ನು ಮಾಡುತ್ತಿರಲೇಬೇಕೇ? ಅಥವಾ ಇದಕ್ಕೊಂದು ಪರಿಣಾಮ ಉಂಟೋ? ಇಲ್ಲಿ ನೋಡಿ.
ಕರ್ಮಜಂ ಬುದ್ಧಿಯುಕ್ತಾಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಹ ಪದಂ ಗಚ್ಛಂತ್ಯನಾಮಯಂ.
ಬುದ್ಧಿಯೋಗದಿಂದ ಯುಕ್ತರಾದ ಜ್ಞಾನಿಗಳು ಕರ್ಮಗಳಿಂದಿರಿಸುವ ಫಲದ ಕಾಮನೆಯನ್ನು ತೊರೆದು ಜನ್ಮ ಮೃತ್ಯುಗಳ ಬಂಧನದಿಂದ ಕಳಚಿಕೊಳ್ಳುವರು. ಅವರು ನಿರ್ದೋಷವೂ ಅಮೃತಮಯವೂ ಆದ ಪರಮಪದವನ್ನು ಹೊಂದುವರು. ಅರ್ಜುನನ ದೃಷ್ಟಿ ತ್ರೈಲೋಕ್ಯದ ಸಾಮ್ರಾಜ್ಯ ಹಾಗೂ ದೇವತೆಗಳ ಮೇಲೂ ಪ್ರಭುತ್ವ ಇಷ್ಟು ಮಾತ್ರಕ್ಕೆ ಸೀಮಿತವಾಗಿತ್ತು. ಇಷ್ಟು ಮಾತ್ರಕ್ಕೂ ಆತನು ಯುದ್ಧಕ್ಕೆ ಪ್ರವೃತ್ತನಾಗುತ್ತಿರಲಿಲ್ಲ. ಇಲ್ಲಿ ಶ್ರೀಕೃಷ್ಣನು ಆತನಿಗೆ ಬಂದು ನವೀನ ತತ್ವವನ್ನು ತೆರೆದಿಡುವನು. ಫಲಾಸಕ್ತಿ ಇಲ್ಲದ ಕರ್ಮಗಳ ಮುಖಾಂತರ ಮನುಷ್ಯನು ಅನಾಮಯ ಪದವನ್ನು ಹೊಂದುವನು. ನಿಷ್ಕಾಮಕರ್ಮಯೋಗವು ಪರಮಪದವನ್ನು ದೊರಕಿಸಿಕೊಡುವುದು. ಅಲ್ಲಿ ಮೃತ್ಯು ಎಂಬುದಕ್ಕೆ ಪ್ರವೇಶವೇ ಇಲ್ಲ. ಈ ಕರ್ಮದಲ್ಲಿ ಪ್ರವೃತ್ತಿ ಉಂಟಾಗುವುದು ಯಾವಾಗ?
ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ.
ಎಂದು ನಿನ್ನಲ್ಲಿರುವ ಮೋಹರೂಪವಾದ ಕೆಸರು ಕಳೆದು ಬುದ್ಧಿಯು ನಿರ್ಮಲವಾಗುವುದೋ, ಲೇಷ ಮಾತ್ರವೂ ಮೋಹವು ನಿನ್ನಲ್ಲಿ ಉಳಿಯದೋ, ಮಗನಿರಬಹುದು, ಮಗಳಿರಬಹುದು, ಧನವಿರಬಹುದು, ಕನಕವಿರಬಹುದು, ಪದವಿ ಪ್ರತಿಷ್ಠೆಗಳಿರಬಹುದು, ಇವೆಲ್ಲವುಗಳ ಮೇಲಿನ ವ್ಯಾಮೋಹ ತುಣುಕಾದರೂ ಉಳಿಯದೆ ದೂರ ತೊಲಗುವುದೋ, ಆಗ ನಿನಗಿದು ಆಲಿಸಲು ಯೋಗ್ಯವಾದುದು ಕೇಳಿಬರುವುದು. ಆಲಿಸಿರುವ ಪ್ರಕಾರ ವೈರಾಗ್ಯವನ್ನು ಹೊಂದುವೆ, ಅರ್ಥಾತ್ ಆಚರಣೆಯಲ್ಲಿ ಅದನ್ನು ಎರಕಗೊಳಿಸುವೆ. ಈವರೆಗೂ ನೀನು ಆಲಿಸಲು ಯೋಗ್ಯವಾದುದನ್ನು ಆಲಿಸಲಾಗದವನಾಗಿರುವೆ. ಆಚರಣೆಯಂತೂ ದೂರವೇ. ಈ ಯೋಗ್ಯತೆಯ ಬಗೆಗೆ ಮತ್ತಷ್ಟು ಪ್ರಕಾಶ ಬೀರುವನು.
ಶ್ರುತಿ ವಿಪ್ರತಿಪನ್ನಾತೇ ಯದಾ ಸ್ಥಾಸ್ಯತಿ ನಿಶ್ಚಲಾ ಸಮಾಧಾವಚಲಾ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ.
ನಾನಾ ಬಗೆಯ ವೇದ ವಾಕ್ಯಗಳನ್ನು ಕೇಳಿ ಕೇಳಿ ವಿಚಲಿತವಾಗಿರುವ ನಿನ್ನ ಬುದ್ಧಿಯು ಪರಮಾತ್ಮ ಸ್ವರೂಪದಲ್ಲಿ ಸ್ಥಿರವಾಗಿ ನೆಲೆಸಿದಾಗ ಸಮತ್ವ ಯೋಗ್ಯವೆಂಬುದು ಆಗ ನಿನಗೆ ದೊರೆಯುವುದು. ಪರಿಪೂರ್ಣ ಸಮಸ್ಥಿತಿಯನ್ನು ಹೊಂದಿದಾಗ ಅನಾಮಯ ಪರಮಪದ ಎಂಬ ಸ್ಥಿತಿಯುಂಟಾಗುವುದು. ಇದೇ ಯೋಗದ ಪರಾಕಾಷ್ಠೆ. ಇಲ್ಲಿಯೇ ಅಪ್ರಾಪ್ತವಾಗಿರುವುದು ಪ್ರಾಪ್ತವಾಗುವುದು. ವೇದದಿಂದ ಶಿಕ್ಷಣ ಮಾತ್ರ ದೊರೆಯುವುದು. ಆದರೆ ಶ್ರೀಕೃಷ್ಣನು ಹೇಳುವುದು ಶ್ರುತಿ ವಿಪ್ರತಿಪನ್ನ. ಶ್ರುತಿ ಸ್ಮೃತಿಗಳ ಅನೇಕಾನೇಕ ಸಿದ್ಧಾಂತಗಳನ್ನು ಕೇಳುವುದರಿಂದ ಬುದ್ಧಿಯು ತಬ್ಬಿಬ್ಬಾಗುವುದು. ಸಿದ್ಧಾಂತಗಳನ್ನೇನೋ ಬೇಕಾದಷ್ಟು ಕೇಳಿದುದಾಗಿದೆ. ಆದರೆ ಕೇಳಲು ಯೋಗ್ಯವಾದುದಾವುದೋ ಅದಕ್ಕೆ ಜನರು ದೂರವಾಗಿಯೇ ಉಳಿಯುವರು. ತಬ್ಬಿಬ್ಬಾದ ಈ ಬುದ್ಧಿಯು ಸಮಾಧಿಯಿಂದ ನೆಲೆಗೊಂಡಾಗ ನೀನು ಯೋಗದ ಪರಾಕಾಷ್ಠೆ ಅಮೃತ ಪದವನ್ನು ಪಡೆಯುವೆ. ಮೇಲೆ ಅರ್ಜುನನು ಅಂತಹ ಮಹಾಪುರುಷರ ಬಗ್ಗೆ ಕುತೂಹಲವನ್ನು ತೋರಿದುದು ಸ್ವಾಭಾವಿಕವೇ ಆಗಿದೆ. ಸಮಾಧಿಯಲ್ಲಿ ನೆಲೆಗೊಂಡು ಅನಾಮಯ ಪದ ಪಡೆದಂತಹ ಈ ಮಹಾನುಭಾವರು ಹೇಗಿದ್ದಾರು? ಆತನು ಪ್ರಶ್ನಿಸುವನು. ಅರ್ಜುನ ಉವಾಚ.
ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ್ ವ್ರಜೇತ ಕಿಂ.
ಸಮಾಧೀಯತೆ ಚಿತ್ತಂ ಯಸ್ಮಿನ್ ಸ ಆತ್ಮಾಯೇವ ಸಮಾಧಿಃ. ಯಾವುದರಲ್ಲಿ ಚಿತ್ತಕ್ಕೆ ಸಮಾಧಾನವನ್ನು ಮಾಡಲಾಗುವುದೋ ಅಂತಹ ಆತ್ಮವೇ ಸಮಾಧಿ. ಅನಾದಿಯಾದ ತತ್ವದಲ್ಲಿ ಯಾವಾತನು ಸಮತ್ವವನ್ನು ಪಡೆದುಕೊಳ್ಳುವನೋ ಆತನನ್ನು ಸಮಾಧಿಸ್ತ ಎನ್ನುವರು. ಅರ್ಜುನನು ಕೇಳುವನು, ಕೇಶವ, ಸಮಾಧಿಯಲ್ಲಿ ನೆಲೆಗೊಂಡ ಸ್ಥಿರ ಬುದ್ಧಿಯುಳ್ಳ ಮಹಾನುಭಾವನ ಲಕ್ಷಣಗಳೇನು? ಸ್ಥಿತ ಪ್ರಜ್ಞನಾದ ಆ ಪುರುಷನು ಹೇಗೆ ಮಾತಾಡುವನು, ಹೇಗೆ ಕೂರುವನು, ಹೇಗೆ ನಡೆಯುವನು? ಹೀಗೆ ಅರ್ಜುನನು ನಾಲ್ಕು ಪ್ರಶ್ನೆಗಳನ್ನು ಮಾಡುವನು. ಇದಕ್ಕೆ ಭಗವಾನ್ ಶ್ರೀಕೃಷ್ಣನು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ವರ್ಣಿಸುತ್ತಾ ಹೇಳುವನು. ಶ್ರೀ ಭಗವಾನ್ ಉವಾಚ.
ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ.
ಪಾರ್ಥನೆ, ಮನುಷ್ಯನು ತನ್ನ ಮನದಲ್ಲಿರುವ ಕಾಮನೆಗಳನ್ನೆಲ್ಲ ತೊರೆದಾಗ ಆತ್ಮದಿಂದಲೇ ಆತ್ಮನಲ್ಲಿ ಸಂತುಷ್ಟನಾಗಿ ಸ್ಥಿರ ಬುದ್ಧಿಯುಳ್ಳವನೆನಿಸಿಕೊಳ್ಳುವನು. ಕಾಮನೆಗಳೆಲ್ಲವನ್ನೂ ತೊರೆದಾಗ ಮಾತ್ರ ಆತ್ಮನ ದಿಗ್ದರ್ಶನವಾಗುವುದು. ಇಂತಹ ಆತ್ಮಾರಾಮ ಆತ್ಮತೃಪ್ತ ಮಹಾಪುರುಷನೇ ಸ್ಥಿತ ಪ್ರಜ್ಞ.
ದುಃಖೇಷ್ವನುದ್ವಿಗ್ನಮನಃ ಸುಖೇಷು ವಿಗತಸ್ಪೃಹ ವೀತರಾಗಭಯ ಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ.
ದೈಹಿಕ ದೈವಿಕ ಹಾಗೂ ಭೌತಿಕ ದುಃಖಗಳಲ್ಲಿ ಏರಿಳಿತವಿಲ್ಲದ ಮನವಾಗಿ ಸುಖ ದೊರಕಿದಾಗ ಅದಕ್ಕೂ ಅಂಟಿಕೊಳ್ಳದೆ ರಾಗ ಭಯ ಕ್ರೋಧಗಳನ್ನೆಲ್ಲ ಕಳೆದುಕೊಂಡು ಮನನ ಶಕ್ತಿಯ ಚರಮಾವಸ್ಥೆಯನ್ನು ಸೇರಿದ ಮುನಿಯು ಸ್ಥಿತ ಪ್ರಜ್ಞನೆನಿಸಿಕೊಳ್ಳುವನು. ಆತನ ಅನ್ಯಾನ್ಯ ಲಕ್ಷಣಗಳನ್ನು ವರ್ಣಿಸುವನು.
ಯಃ ಸರ್ವತ್ರಾನಭಿ ಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ.
ಯಾವ ಪುರುಷನು ಎಲ್ಲೆಡೆಯಲ್ಲೂ ಸ್ನೇಹರಹಿತವಾಗಿ ಶುಭವೋ ಅಶುಭವೋ ಯಾವುದೇ ದೊರಕಿದರೂ ಅದರಿಂದ ಮದವೂ ಇಲ್ಲ ಭೇದವೂ ಇಲ್ಲ ಯಾವ ದೇಶವೂ ಇಲ್ಲದಂತೆ ಇರುವನೋ ಆತನ ಬುದ್ಧಿಯು ನೆಲೆಗೊಂಡಿದೆ ಎಂದು ತಿಳಿ. ಪರಮಾತ್ಮ ಸ್ವರೂಪದ ಕಡೆಗೆ ಪ್ರೇರೇಪಿಸುವುದು ಶುಭ, ಪ್ರಕೃತಿಯ ಕಡೆಗೆ ಕೊಂಡೊಯ್ಯುವುದು ಅಶುಭ. ಆದರೆ ಸ್ಥಿತಪ್ರಜ್ಞ ಪುರುಷನು ಅನುಕೂಲ ಪರಿಸ್ಥಿತಿಗಳಿಂದ ಮುದಗೊಳ್ಳುವುದೂ ಇಲ್ಲ, ಪ್ರತಿಕೂಲ ಪರಿಸ್ಥಿತಿಗಳಿಂದ ಭೇದಗೊಳ್ಳುವುದೂ ಇಲ್ಲ. ಏಕೆಂದರೆ ಪ್ರಾಪ್ತವಾಗುವ ವಸ್ತು ಆತನಿಗಿಂತ ಭಿನ್ನವಾದುದೇನಲ್ಲ. ಪತಿತನಾಗುವಂತಹ ವಿಕಾರವೂ ಆತನಲ್ಲಿರುವುದಿಲ್ಲ. ಅರ್ಥಾತ್ ಈಗ ಆತನಿಗೆ ಸಾಧನಗಳಿಂದ ಸ್ವಂತಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಇಂತಹ ವ್ಯಕ್ತಿ ಸ್ಥಿತಪ್ರಜ್ಞನೆನಿಸಿಕೊಳ್ಳುವನು.
ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ.
ಆಮೆಯು ಹೇಗೆ ತನ್ನ ಅಂಗಾಂಗಗಳನ್ನೆಲ್ಲ ಒಳಕ್ಕೆ ಸೇರಿಸಿಕೊಳ್ಳುವುದೋ ಅದೇ ರೀತಿ ಈ ಪುರುಷನು ಎಲ್ಲಾ ದೇಶಗಳಿಂದಲೂ ತನ್ನ ಅಂಗಗಳನ್ನು ಮುದುಡಿಕೊಳ್ಳುವನು. ಆಗ ಆತನ ಬುದ್ಧಿಯು ಸ್ಥಿರವಾಗುವುದು. ತನಗೆ ಆಪತ್ತು ಎದುರಾಗುತ್ತಿದೆ ಎಂದು ಕಂಡು ಆಮೆಯು ತನ್ನ ತಲೆಕಾಲುಗಳನ್ನು ಒಳಕ್ಕೆ ಸೆಳೆದುಕೊಳ್ಳುವುದು. ಅದೇ ರೀತಿ ಯಾವ ಪುರುಷನು ವಿಷಯಗಳಲ್ಲಿ ವಿಚರಿಸುವ ಇಂದ್ರಿಯಗಳನ್ನು ಎಲ್ಲೆಡೆಗಳಿಂದಲೂ ಹಿಂದಕ್ಕೆ ಸೆಳೆದುಕೊಂಡು ತನ್ನ ಹೃದಯ ದೇಶದಲ್ಲಿ ತಂದು ನಿಲ್ಲಿಸುವನೋ ಆ ಪುರುಷನ ಬುದ್ಧಿಯು ತತ್ಕಾಲದಲ್ಲಿ ಸ್ಥಿರವಾಗಿರುವುದೆಂದು ತಿಳಿ. ಆದರೆ ಇದಾದರೂ ಒಂದು ದೃಷ್ಟಾಂತ ಮಾತ್ರ. ಆಪತ್ತಿನ ಸುಳಿವು ದೂರವಾಯಿತೆಂದು ಆಮೆಗೆ ಎನಿಸಿದೊಡನೆ ಅದು ಪುನಃ ತನ್ನ ತಲೆಕಾಲುಗಳನ್ನು ಹೊರಕ್ಕೆ ಚಾಚಿಕೊಳ್ಳುವುದು. ಅದೇ ರೀತಿಯಾಗಿ ಸ್ಥಿತಪ್ರಜ್ಞನಾದವನು ವಿಷಯಗಳಲ್ಲಿ ರಮಿಸತೊಡಗುವನೆ ಎಂಬ ಬಗ್ಗೆ ಮುಂದೆ ಹೇಳುವನು.
ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ.
ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಗ್ರಹಿಸುವ ಪುರುಷನ ವಿಷಯಗಳೆಲ್ಲವೂ ನಿವೃತ್ತವಾಗುವು. ಏಕೆಂದರೆ ಆತನು ಗ್ರಹಿಸುವುದೇ ಇಲ್ಲ. ಆದರೆ ಆತನ ರಾಗವೇನೂ ನಿವೃತ್ತವಾಗದು, ಆಸಕ್ತಿ ಇದ್ದಂತಿರುವುದು. ಎಲ್ಲಾ ಇಂದ್ರಿಯಗಳನ್ನು ಆಯಾ ವಿಷಯಗಳಿಂದ ಹಿಂದೆ ಸೆಳೆಯುವ ನಿಷ್ಕಾಮಕರ್ಮಿಯಾದವನ ರಾಗವೂ ಪರಂ ದೃಷ್ಟ್ವ ಪರಮತತ್ವನಾದ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದು ನಿವೃತ್ತಿ ಹೊಂದುವು. ಮಹಾಪುರುಷನಾದವನು ಆಮೆಯಂತೆ ತನ್ನ ಇಂದ್ರಿಯಗಳನ್ನು ವಿಷಯಗಳಲ್ಲಿ ಹರಡಿಕೊಳ್ಳುವುದಿಲ್ಲ. ಒಮ್ಮೆ ಇಂದ್ರಿಯಗಳೆಲ್ಲವೂ ಕುಗಿತೆಂದರೆ ಸಂಸ್ಕಾರವೇ ಅಳಿದು ಹೋಗುವುದು, ಅವು ಮತ್ತೆ ಹೊರಬರದು. ನಿಷ್ಕಾಮಕರ್ಮಯೋಗದ ಆಚರಣೆಯಿಂದ ಪರಮಾತ್ಮಾನುಭಾವದೊಂದಿಗೆ ಆ ಪುರುಷನ ರಾಗವೇ ನಿವೃತ್ತವಾಗುವುದು. ಪ್ರಾಯಃ ಚಿಂತನ ಮಾರ್ಗದಲ್ಲಿ ಹಠವನ್ನು ಆಚರಿಸುವರು. ಹಠದಿಂದ ಇಂದ್ರಿಯಗಳನ್ನು ತಡೆದು ಅವರು ವಿಷಯಗಳಿಂದ ನಿವೃತ್ತರಾಗುವರು. ಆದರೆ ಮನದಲ್ಲಿ ಅವುಗಳ ಚಿಂತನ ರಾಗ ಉಳಿದಿರುವುದು. ಈ ಆಸಕ್ತಿಯು ಪರಂದೃಷ್ಟ್ವ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಹೊಂದಿದ ಮೇಲೆಯೇ ನಿವೃತ್ತವಾಗುವುದು. ಇದಕ್ಕೆ ಮೊದಲು ಆಗದು. ಪೂಜ್ಯ ಸ್ವಾಮೀಜಿಯವರು ಈ ಸಂಬಂಧವಾಗಿ ತಮ್ಮ ಘಟನೆಯನ್ನು ಹೇಳುತ್ತಿದ್ದರು. ಮನೆಯನ್ನು ತೊರೆಯುವ ಮುನ್ನ ಅವರಿಗೆ 3 ಬಾರಿ ಅಶರೀರವಾಣಿಯಾಗಿತ್ತಂತೆ. ನಾವು ಕೇಳಿದೆವು, ಸ್ವಾಮೀಜಿ ನಿಮಗೆ ಅಶರೀರವಾಣಿಯಾದುದೇಕೆ? ನಮಗೊಬ್ಬರಿಗೂ ಹಾಗಾಗಿಲ್ಲವಲ್ಲ. ಇದಕ್ಕೆ ಸ್ವಾಮೀಜಿ ಹೇಳಿದರು, ಹೋ ಈ ಶಂಕ ಮೋಹೋಕೆ ಬೈರಹಿ, ಅಂದರೆ ಈ ಸಂದೇಹ ನನಗೂ ಉಂಟಾಗಿತ್ತು. ಆಗ ನನಗೆ ಅನುಭವ ಉಂಟಾಯಿತು. ನಾನು 7 ಜನ್ಮಗಳಿಂದ ಎಡೆಬಿಡದೆ ಸಾಧುವಾಗಿರುವೆ. 4 ಜನ್ಮಗಳ ಕಾಲ ಬರಿಯ ಸಾಧು ವೇಷದಲ್ಲಷ್ಟೇ ಇದ್ದೆ. ಯೋಗಕ್ರಿಯೆಯ ಯಾವ ಜ್ಞಾನವಿರಲಿಲ್ಲ. ಆದರೆ 3 ಜನ್ಮಗಳಿಂದ ಉತ್ತಮ ಮಟ್ಟದ ಸಾಧುವಾಗಿರುವೆ. ಸಾಧುವೆಂದರೆ ಹೇಗಿರಬೇಕೋ ಹಾಗಾಗಿರುವೆ. ಯೋಗಕ್ರಿಯೆಗಳು ನನ್ನಲ್ಲಿ ಜಾಗೃತವಾಗಿದ್ದವು. ಹಿಂದಿನ ಜನ್ಮದಲ್ಲಿಯೇ ನಾನು ಪಾರಾಗಬೇಕಿತ್ತು, ನಿವೃತ್ತಿಯಾಗಬೇಕಿತ್ತು. ಆದರೆ 2 ಆಸೆಗಳು ಉಳಿದುಕೊಂಡಿದ್ದವು, ಒಂದು ಸ್ತ್ರೀ ಮತ್ತೊಂದು ಗಾಂಜಾ. ಅಂತರ್ಮನದಲ್ಲಿ ಈ ಇಚ್ಛೆಗಳಿದ್ದವು. ಆದರೆ ಹೊರಗೆ ಮಾತ್ರ ನಮ್ಮ ಶರೀರವನ್ನು ದೃಢವಾಗಿರಿಸಿಕೊಂಡಿದ್ದೆವು. ಮನಸ್ಸಿನಲ್ಲಿ ವಾಸನೆಗಳು ಉಳಿದುಕೊಂಡಿದ್ದರಿಂದ ಮತ್ತೆ ಜನ್ಮವನ್ನು ಪಡೆಯಬೇಕಾಯಿತು. ಹುಟ್ಟಿದ ಕೆಲವು ದಿನಗಳಲ್ಲೇ ಭಗವಂತನು ಎಲ್ಲಾ ಆಟಗಳನ್ನು ತೋರಿಸಿ ಬೇಗನೆ ನನ್ನನ್ನು ಬಿಡುಗಡೆ ಮಾಡಿದ, ಸಾಧುವಾಗಿ ಮಾಡಿದ. ಇದೇ ಮಾತನ್ನು ಶ್ರೀಕೃಷ್ಣನು ಸಹ ಹೇಳುವನು. ಇಂದ್ರಿಯಗಳ ಮುಖಾಂತರ ವಿಷಯಗಳನ್ನು ಗ್ರಹಿಸದ ಪುರುಷನ ವಿಷಯಗಳು ನಿವೃತ್ತಿ ಹೊಂದುವು. ಆದರೆ ಸಾಧನೆಯ ಮುಖಾಂತರ ಪರಮ ಪುರುಷನಾದ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದ ಮೇಲೆ ಆತನು ವಿಷಯಗಳ ರಾಗದಿಂದಲೂ ಮುಕ್ತನಾಗುವನು. ಆದ್ದರಿಂದ ಸಾಕ್ಷಾತ್ಕಾರವಾಗುವವರೆಗೆ ಕರ್ಮವೂ ಬಿಟ್ಟಿದ್ದಲ್ಲ. ಉರು ಕಚ್ಚು ಪ್ರಥಮ ವಾಸನಾರಹಿ ಪ್ರಭುಪದ ಪ್ರೀತಿ ಸರಿತಸೋಬಹಿ. ಇಂದ್ರಿಯಗಳನ್ನು ವಿಷಯಗಳಿಂದ ಹಿಂದಕ್ಕೆ ಸೆಳೆದುಕೊಳ್ಳುವುದು ತುಂಬಾ ಕಷ್ಟ. ಇದರ ಮೇಲೆ ಬೆಳಕು ಬೀರುವನು.
ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ.
ಕೌಂತೇಯ, ಪ್ರಯತ್ನಶೀಲವಾದ ಮೇಧಾವಿ ಪುರುಷನ ಪ್ರಮಥನಶೀಲ ಇಂದ್ರಿಯಗಳು ಆತನ ಮನವನ್ನು ಬಲವಂತದಿಂದ ಅಪರಿಸುವು, ಅವನನ್ನು ವಿಚಲಿತನನ್ನಾಗಿ ಮಾಡುವು. ಆದ್ದರಿಂದ
ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ.
ಆ ಸಂಪೂರ್ಣ ಇಂದ್ರಿಯಗಳನ್ನು ಸಂಯಮಿಸಿ ಯೋಗಯುಕ್ತವಾಗಿ ಸಮರ್ಪಣ ಬುದ್ಧಿಯಿಂದ ನನ್ನನ್ನಾಶ್ರಯಿಸಬೇಕು. ಏಕೆಂದರೆ ಯಾವಾತನ ಇಂದ್ರಿಯಗಳು ವಶೀಭೂತವಾಗಿರುವವೋ ಅವನ ಬುದ್ಧಿಯು ಮಾತ್ರ ಸ್ಥಿರವಾಗಿರುವುದು. ಇಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಸಾಧನೆಗಳ ನಿಷೇಧಾಗೃತ ಅವಯವಗಳೊಂದಿಗೆ ಅದರ ವಿಧೇಯಾತ್ಮಕ ಅಂಶಗಳ ಕಡೆಗೆ ಒತ್ತು ಕೊಡುವನು. ಕೇವಲ ಸಂಯಮ ನಿಷೇಧಗಳಿಂದ ಇಂದ್ರಿಯಗಳು ವಶೀಭೂತವಾಗಲಾರವು. ಸಮರ್ಪಣ ಭಾವದಿಂದ ಇಷ್ಟ ನನ್ನನ್ನು ಚಿಂತಿಸುವುದು ಅನಿವಾರ್ಯ. ಇಷ್ಟ ಚಿಂತನವು ಅಭಾವವಾದಾಗ ವಿಷಯ ಚಿಂತನೆಗಳು ಉಂಟಾಗುವು. ಅದರ ಕೆಟ್ಟ ಪರಿಣಾಮವನ್ನು ಶ್ರೀಕೃಷ್ಣನ ಮಾತುಗಳಲ್ಲೇ ಕೇಳೋಣ.
ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ.
ವಿಷಯಗಳ ಬಗ್ಗೆ ಚಿಂತಿಸುವ ಅಂತಹ ಪುರುಷರಿಗೆ ವಿಷಯಗಳಲ್ಲಿ ಆಸಕ್ತಿ ಮೂಡುತ್ತಾ ಮೂಡುತ್ತಾ ಆಸಕ್ತಿಯಿಂದ ಆಕಾಂಕ್ಷೆ, ಆಕಾಂಕ್ಷೆಯಿಂದ ಕ್ರೋಧವು ಹುಟ್ಟಿಕೊಳ್ಳುವು. ಏಕೆಂದರೆ ಕಾಮನೆಗಳಿಗೆ ಅಡೆತಡೆಯುಂಟಾಗುವುದು ಸಹಜ. ಹೀಗೆ ತನ್ನ ಆಸೆಗೆ ಅಡ್ಡಿ ಬರುತ್ತಲೇ ಸಿಟ್ಟು ಸಿಟ್ಟಿನಿಂದ
ಕ್ರೋಧಾದ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ.
ಸಿಟ್ಟಿನಿಂದ ವಿಶೇಷವಾದೊಂದು ಮೌಢ್ಯ ಅರ್ಥಾತ್ ಅವಿವೇಕವೂ, ಅವಿವೇಕದಿಂದ ಸ್ಮೃತಿವಿಕಾರವೂ ಉಂಟಾಗುವು. ಅವಿವೇಕದಿಂದ ನಿತ್ಯಾನಿತ್ಯ ವಸ್ತುವಿನ ವಿಚಾರ ಶೂನ್ಯತೆ ಉಂಟಾಗಿ ಅದರಿಂದ ಸ್ಮರಣ ಶಕ್ತಿಯು ಅಲೆದಾಡತೊಡಗುವುದು. ಅರ್ಜುನನಿಗೆ ಉಂಟಾಗಿತ್ತಲ್ಲವೇ ಭ್ರಮತೀವಚ ಮೇ ಮನಃ. ಗೀತೆಯ ಸಮಾಪನೆಯಲ್ಲಿ ಆತನು ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಎನ್ನುವನು. ಅಂದರೆ ಏನು ಮಾಡುವುದು, ಏನನ್ನು ಬಿಡುವುದು ಒಂದೂ ತಿಳಿಯಲೊಲ್ಲದು. ಸ್ಮೃತಿಯು ವಿಕೃತಗೊಳ್ಳುವುದರಿಂದ ಯೋಗದಲ್ಲಿ ನೆಟ್ಟ ಬುದ್ಧಿಯು ಹಾಳಾಗುವುದು. ಬುದ್ಧಿಯೇ ಹಾಳಾದ ಮೇಲೆ ಮನುಷ್ಯನಿಗೆ ತನ್ನ ಒಳಿತು ಕೆಡುಕಿನ ಬಗ್ಗೆ ಹೇಗೆ ತಾನೇ ಗೊತ್ತಾಗಬೇಕು? ಶ್ರೀಕೃಷ್ಣನು ಇಲ್ಲಿ ವಿಷಯಗಳ ಬಗ್ಗೆ ಚಿಂತನೆ ಮಾಡಬಾರದೆಂದು ಒತ್ತಿ ಹೇಳುವನು. ಸಾಧಕನಾದವನು ನಾಮ ರೂಪ ಲೀಲೆ ಹೀಗೆ ಯಾವುದಾದರೊಂದೆಡೆ ತನ್ನ ಮನವನ್ನು ನೆಟ್ಟಿರಬೇಕು. ಭಜನೆಯಲ್ಲಿ ಆತನು ಸಡಿಲವಾದರೆ ಮನಸ್ಸು ವಿಷಯಗಳ ಕಡೆಗೆ ಹರಿಯತೊಡಗುವುದು. ವಿಷಯಗಳನ್ನು ಚಿಂತಿಸುತ್ತಾ ಆಸಕ್ತಿಯು ತಲೆಯೆತ್ತುವುದು. ಆಸಕ್ತಿ ತಲೆಯೆತ್ತುತ್ತಲೇ ಸಾಧಕನ ಅಂತರ್ಮನದಲ್ಲಿ ಕಾಮನೆಗಳ ಹೊಗೆ ಏಳುವುದು. ಕಾಮನೆಗಳ ಪೂರೈಕೆಗೆ ಅಡ್ಡಿಯುಂಟಾದೊಡನೆ ಸಿಟ್ಟು ಭುಗಿಲೇಳುವುದು. ಸಿಟ್ಟು ಅವಿವೇಕಕ್ಕೆ ಮೂಲ. ಅವಿವೇಕದಿಂದ ಸ್ಮೃತಿನಾಶ, ಸ್ಮೃತಿನಾಶದಿಂದ ಸರ್ವನಾಶ. ನಿಷ್ಕಾಮಕರ್ಮಯೋಗವನ್ನು ಬುದ್ಧಿಯೋಗವೆಂದು ಹೇಳುವರು. ಏಕೆಂದರೆ ಬುದ್ಧಿಯ ಮಟ್ಟದಲ್ಲಿಯೇ ಇದರ ಬಗ್ಗೆ ವಿಚಾರ ಮಾಡಬೇಕು. ಹೇಗೆಂದರೆ ಆಸೆಗಳು ತಲೆ ಹಾಕಬಾರದು. ಫಲವೆಂಬುದು ಇಲ್ಲವೇ ಇಲ್ಲ. ಕಾಮನೆಗಳು ತಲೆದೋರಿದಲ್ಲಿ ಬುದ್ಧಿಯೋಗವು ಹಾಳಾದಂತೆಯೇ. ಸಾಧನ ಕರಿಯ ವಿಚಾರಹೀನ ಮನ ಶುದ್ಧ ಹೋಯ ನಹಿ ತೈಸೆ. ವಿಚಾರಗಳು ಅಗತ್ಯವಾದುದು. ವಿಚಾರಹೀನನಾದವನು ತನ್ನ ಶ್ರೇಯಸ್ಸಾಧನೆಯಿಂದ ಕೆಳಗೆ ಬೀಳುವನು. ಸಾಧನ ಕ್ರಮವು ಕಡಿದು ಹೋಗುವುದು. ಪೂರ್ತಿ ನಾಶವೇನಾಗುವುದಿಲ್ಲ. ಭೋಗದ ನಂತರ ಸಾಧನೆಯು ಪುನಃ ಅಲ್ಲಿಂದಲೇ ಚಿಗುರುತ್ತಾ ಹೋಗುವುದು. ಇದು ವಿಷಯೋನ್ಮುಖ ಸಾಧಕನ ಗತಿ. ಅಂತಃಕರಣವನ್ನು ತನ್ನ ಅಧೀನದಲ್ಲಿಟ್ಟುಕೊಂಡವನು ಯಾವ ಗತಿಯನ್ನು ಸೇರುವನು? ಶ್ರೀಕೃಷ್ಣನು ಹೇಳುವನು,
ರಾಗದ್ವೇಷವಿಯುಕ್ತೈಸ್ತು ವಿಷಯಾನೀಂದ್ರಿಯೈಶ್ಚರನ್ ಆತ್ಮವಶ್ಚೈರ್ವಿಧೇಯಾತ್ಮಾ ಪ್ರಸಾದಮಧಿಗಚ್ಚತಿ.
ಆತ್ಮದ ವಿಧಿವಿಧಾನಗಳನ್ನು ಪ್ರತ್ಯಕ್ಷವಾಗಿ ಕಂಡುಕೊಂಡ ಮಹಾಪುರುಷನಾದರೂ ರಾಗದ್ವೇಷರಹಿತನಾಗಿ ಸ್ವಾಧೀನ ಚಿತ್ತನು, ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡವನು, ವಿಷಯಾಂಚರನ್ ವಿಷಯಗಳಲ್ಲಿ ವಿಹರಿಸುತ್ತಿದ್ದರೂ ಪ್ರಸಾದ ಮದಿಗಚ್ಚತಿ ಅಂತಃಕರಣದ ನೈರ್ಮಲ್ಯವನ್ನು ಪಡೆವನು. ಆತನು ತನ್ನ ಭಾವದೃಷ್ಟಿಯಲ್ಲಿರುವನು. ಮಹಾಪುರುಷನಾದವನಿಗೆ ವಿಧಿವಿಧಾನಗಳೆಂಬುದಿಲ್ಲ. ಆತನಿಗೆ ಹೊರಗೆಲ್ಲೂ ಅಶುಭವೆಂಬುದೇ ಇರದು. ಆತನು ಯಾವುದರಿಂದಲೂ ತಪ್ಪಿಸಿಕೊಂಡು ತಿರುಗಾಡಬೇಕಿಲ್ಲ. ಅದೇ ರೀತಿ ಆತನಿಗೆ ಕಡಿಮೆ ಮಾಡುವಂತಹ ಯಾವ ಶುಭವೂ ಇರುವುದಿಲ್ಲ.
ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಯಾಶು ಬುದ್ಧಿ ಪರ್ಯವತಿಷ್ಠತೆ.
ಭಗವಂತನ ಪೂರ್ಣ ಪ್ರಸಾದ ಭಗವತ್ತೇ ಎಂಬುದು ಸಾಧಕನಿಗೆ ಲಭಿಸುತ್ತಲೇ ಆತನ ಸಂಪೂರ್ಣ ದುಃಖಗಳು ಇಲ್ಲವಾಗುವು. ದುಃಖಾಲಯಂ ಅಶಾಶ್ವತಂ, ಸಂಸಾರವೆಂಬುದೇ ಆತನಿಗಿರದು. ಅಂತಹ ಪ್ರಸನ್ನ ಚಿತ್ತನಾದವನ ಬುದ್ಧಿಯು ಸುಸ್ಥಿರವಾಗುವು. ಆದರೆ ಯೋಗಯುಕ್ತನಲ್ಲದವನ ಸ್ಥಿತಿಯ ಬಗ್ಗೆಯೂ ಬೆಳಕು ಚೆಲ್ಲುವನು.
ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾಭಾವಯತಃ ಶಾಂತಿ ಅಶಾಂತಸ್ಯ ಕುತಃ ಸುಖಂ.
ಯೋಗ ಸಾಧನೆಯಿಲ್ಲದ ಪುರುಷನ ಅಂತಃಕರಣದಲ್ಲಿ ನಿಷ್ಕಾಮಯುಕ್ತವಾದ ಬುದ್ಧಿಯುಂಟಾಗದು. ಅಂತಹ ಅಯುಕ್ತನ ಅಂತಃಕರಣದಲ್ಲಿ ಭಾವನೆಯೂ ಉಂಟಾಗದು. ಭಾವನೆಯೇ ಸುಖವೆತ್ತ ಶಾಂತಿಯಲ್ಲಿ. ಯೋಗ ಕ್ರಿಯೆಯನ್ನು ಮಾಡುವುದರಿಂದ ಒಂದಾನೊಂದು ಕಂಡು ಬಂದಾಗಲೇ ಭಾವವೆಂಬುದು ನಿರ್ಮಾಣವಾಗುವುದು. ಜಾನೇ ಬಿನುನ ಹೋಯಿ ಪರತೀತಿ. ಭಾವನೆ ಇಲ್ಲದ ಶಾಂತಿ ದೊರೆಯದು. ಶಾಂತಿರಹಿತ ವ್ಯಕ್ತಿಗೆ ಸುಖ ಅಂದರೆ ಶಾಶ್ವತ ಸನಾತನವಾದುದು ದೊರೆಯಲಾರದು.
ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ.
ನೀರಿನಲ್ಲಿ ನಾವೆಯನ್ನು ಬಿರುಗಾಳಿಯು ಹೇಗೆ ತಾನು ಹೋಗಬೇಕೆಂದಿರುವ ಸ್ಥಳಕ್ಕಿಂತ ದೂರ ದೂರ ಕೊಂಡೊಯ್ಯುವುದೋ, ಅದೇ ರೀತಿ ವಿಷಯಾದಿಗಳಲ್ಲಿ ವಿಹರಿಸುವ ಇಂದ್ರಿಯಗಳಲ್ಲಿ ಯಾವ ಇಂದ್ರಿಯದೊಂದಿಗೆ ಮನವಿರುವುದೋ ಆ ಒಂದೇ ಒಂದು ಇಂದ್ರಿಯವು ಅಯುಕ್ತ ಪುರುಷನ ಬುದ್ಧಿಯನ್ನು ಅಪಹರಿಸುವುದು. ಆದ್ದರಿಂದ ಯೋಗದ ಆಚರಣೆ ಅನಿವಾರ್ಯ. ಕ್ರಿಯಾತ್ಮಕ ಆಚರಣೆಯನ್ನೇ ಒತ್ತಿ ಒತ್ತಿ ಶ್ರೀಕೃಷ್ಣ ಹೇಳುವನು,
ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ.
ಆದ್ದರಿಂದ ಹೇ ಮಹಾಬಾಹು, ಯಾವ ಪುರುಷನಿಗೆ ಇಂದ್ರಿಯಗಳು ಅರ್ಥದಿಂದ ಸರ್ವಥಾ ವಶವಾಗಿರುವುದೋ ಅಂಥವನ ಬುದ್ಧಿಯೂ ಸ್ಥಿರವಾಗಿರುವುದು. ಬಾಹು ಎಂಬುದು ಕಾರ್ಯಕ್ಷೇತ್ರದ ಪ್ರತೀಕ. ಭಗವಂತನು ಮಹಾಬಾಹು ಎನ್ನಿಸಿಕೊಳ್ಳುವನು. ಆತನು ಕೈಕಾಲುಗಳೇ ಇಲ್ಲದ ಎಲ್ಲೆಡೆಯಲ್ಲೂ ಕೆಲಸ ಮಾಡುವನು. ಆತನಲ್ಲಿ ಯಾವಾತನು ಪ್ರವೇಶ ಹೊಂದುವನೋ ಅಥವಾ ಭಗವಂತಿಯ ಕಡೆಗೆ ಮುಂದೆ ಹೆಜ್ಜೆ ಇಟ್ಟು ನಡೆಯತೊಡಗುವನೋ ಅವನೂ ಸಹ ಮಹಾಬಾಹು ಎನಿಸಿಕೊಳ್ಳುವನು. ಶ್ರೀಕೃಷ್ಣ ಅರ್ಜುನ ಇಬ್ಬರನ್ನೂ ಮಹಾಬಾಹು ಎಂದು ಕರೆಯಲಾಗಿದೆ.
ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗ್ರತಿ ಭೂತಾನಿ ಸಾನಿಶಾ ಪಶ್ಯತೋ ಮುನಿ.
ಸಂಪೂರ್ಣ ಭೂತ ಪ್ರಾಣಿಗಳಿಗೆ ಆ ಪರಮಾತ್ಮನು ರಾತ್ರಿ ಇದ್ದಂತೆ. ಏಕೆಂದರೆ ಅವನು ಅದೃಶ್ಯಮಯ. ವಿಚಾರ ಮಾಡಲು ಹೋದರೆ ಅದೂ ಕೆಲಸಕ್ಕೆ ಬಾರದು. ಆದ್ದರಿಂದ ರಾತ್ರಿ ಅಂತಿರುವನು. ಆ ರಾತ್ರಿಯಲ್ಲಿ ಸಂಯಮಿಯಾದ ಪುರುಷನು ಚೆನ್ನಾಗಿ ನೋಡಬಲ್ಲನು, ನಡೆಯಬಲ್ಲನು, ಎಚ್ಚೆತ್ತು ಇರಬಲ್ಲನು. ಏಕೆಂದರೆ ಆತನಿಗೆ ಅಲ್ಲಿ ಹಿಡಿತವಿದೆ. ಯೋಗಿಯು ಸಂಯಮದ ಮೂಲಕ ಅಹರ್ನಿಶಿ ಹಪಹಪಿಸುತ್ತಿವೆಯೋ ಅದು ಯೋಗಿಯಾದವನಿಗೆ ರಾತ್ರಿ ಇದ್ದಂತೆ. ರಮಾವಿಲಾಸು ರಾಮ ಅನುರಾಗಿ ತಜತ ಬಮನ ಜಿಮಿ ಜನ ಬಡಬಾಗಿ. ಯಾವ ಯೋಗಿಯು ಪರಮಾರ್ಥ ಪಥದಲ್ಲಿ ನಿರಂತರವೂ ಜಾಗರೂಕನಾಗಿದ್ದು ಬೌದ್ಧಿಕ ಸುಖ ಲಾಲಸೆಗಳಿಂದ ಸರ್ವಥಾ ನಿಸ್ಪೃಹನಾಗಿರುವನೋ ಆತನೇ ಆ ಇಷ್ಟದಲ್ಲಿ ಪ್ರವೇಶ ಪಡೆಯುವನು. ಆತನಿರುವುದು ಸಂಸಾರದಲ್ಲೇ ಆದರೂ ಸಂಸಾರದ ಪ್ರಭಾವವೂ ಆತನ ಮೇಲೆ ಉಂಟಾಗದು. ಮಹಾಪುರುಷನ ಆ ಇರುವು ಹೇಗಿರುವುದು ಎಂಬ ಚಿತ್ರಣ ಇಲ್ಲಿದೆ ನೋಡಿ.
ಆಪೂರ್ಯಮಾಣ ಮಚಲ ಪ್ರತಿಷ್ಠಂ ಸಮುದ್ರ ಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ.
ಎಲ್ಲೆಡೆಯಿಂದಲೂ ಪರಿಪೂರ್ಣವಾಗಿದ್ದು ಅಚಲ ಪ್ರತಿಷ್ಠೆಯುಳ್ಳ ಸಮುದ್ರದಲ್ಲಿ ನದಿಗಳ ಜಲರಾಶಿಯು ಆ ಸಮುದ್ರವನ್ನು ಚಂಚಲಗೊಳಿಸದೆ ಬಹುವೇಗದಿಂದ ಅದರಲ್ಲಿ ಸೇರಿಕೊಳ್ಳುತ್ತಾ ಹೋಗುವೋ, ಅದೇ ರೀತಿ ಪರಮಾತ್ಮನಲ್ಲಿ ಸ್ಥಿತನಾದ ಸ್ಥಿತಪ್ರಜ್ಞ ಪುರುಷನಲ್ಲಿ ಸಂಪೂರ್ಣ ಭೋಗವಿಕಾರವು ಆತನಿಗೆ ಯಾವ ಭಯ ಬೇಗೆಗಳಿಲ್ಲದಂತೆ ಸೇರಿಹೋಗುವುದು. ಅದು ಭೋಗಿಯನ್ನು ವಿಚಲಿತಗೊಳಿಸಲಾರದು. ಭಯಂಕರ ವೇಗದಿಂದ ಪ್ರವಹಿಸುವ ಸಾವಿರಾರು ನದಿಗಳ ಜಲರಾಶಿಯು ಬಿತ್ತಿದ ಬೆಳೆಗಳನ್ನೆಲ್ಲ ಕೊಚ್ಚಿಕೊಂಡು ಜನರಿಗೆ ನೋವು ನೋವುಗಳನ್ನು ನೀಡುತ್ತಾ ನಗರಗಳನ್ನು ಮುಳುಗಿಸುತ್ತಾ ಆಹಾಕಾರ ಮಾಡುತ್ತಾ ಬಹಳ ವೇಗದಿಂದ ಸಮುದ್ರವನ್ನು ಸೇರುವುದು. ಇದೇ ರೀತಿ ಸ್ಥಿತಪ್ರಜ್ಞನಾದವನ ಮೇಲೂ ಭೋಗ ವಿಲಾಸಗಳು ಎರಗಿ ಬೀಳುವುದು, ಆದರೆ ಶಾಂತವಾಗಿ ಆತನಲ್ಲಿ ಸೇರಿ ಹೋಗುವುದು. ಅವು ಆ ಮಹಾಪುರುಷನಲ್ಲಿ ಯಾವ ಒಳ್ಳೆಯ ಪರಿಣಾಮವನ್ನೂ ಉಂಟುಮಾಡದು, ಕೆಟ್ಟ ಪರಿಣಾಮವನ್ನೂ ಉಂಟುಮಾಡದು. ಯೋಗಿಯ ಕರ್ಮಗಳು ಅಶುಕ್ಲವೂ ಅಕೃಷ್ಣವೂ ಆಗಿರುವುದು. ಏಕೆಂದರೆ ಯಾವ ಚಿತ್ತದ ಮೇಲೆ ಪರಿಣಾಮ ಉಂಟಾಗುವುದೋ ಅದು ನಿರೋಧಕ್ಕೆ ಒಳಗಾಗಿರುವುದಲ್ಲದೆ ಅದರ ವಿಲೀನಕರಣವೂ ಆಗಿರುವುದು. ಅದರೊಂದಿಗೆ ಭಗವಂತಿಕೆಯೂ ಪ್ರಾಪ್ತವಾದಂತೆ. ಇನ್ನು ಸಂಸ್ಕಾರಗಳೆಂಬುದು ಉಂಟಾಗುವುದಾದರೂ ಹೇಗೆ? ಈ ಒಂದೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನ ಹಲವಾರು ಪ್ರಶ್ನೆಗಳಿಗೆ ಸಮಾಧಾನವನ್ನು ಹೇಳಿರುವನು. ಸ್ಥಿತಪ್ರಜ್ಞನ ಲಕ್ಷಣಗಳೇನು ಎಂಬುದು ಅರ್ಜುನನ ಜಿಜ್ಞಾಸೆಯಾಗಿತ್ತು. ಅವನು ಹೇಗೆ ಮಾತಾಡುವನು, ಹೇಗೆ ಕೂರುವನು, ಹೇಗೆ ಮಲಗುವನು? ಶ್ರೀಕೃಷ್ಣನು ಒಂದೇ ಶಬ್ದದಲ್ಲಿ ಎಂದರೆ ಆತನು ಸಮುದ್ರದಂತಿರುವನು. ಆತನಿಗೆ ಯಾವ ವಿಧಿ ನಿಷೇಧಗಳಿಲ್ಲ. ಆತನು ಹೀಗೇ ಕೂರಬೇಕು, ಹೀಗೇ ಮಲಗಬೇಕು ಎಂಬ ವಿಧಿ ನಿಯಮಗಳಿಲ್ಲ. ಅಂತಹವರು ಸಂಯಮಿಗಳಾದುದರಿಂದ ಪರಮಶಾಂತಿಯನ್ನು ಪಡೆದಿರುವುದು. ಭೋಗಲಾಲಸೆಯುಳ್ಳವನು ಶಾಂತಿಯನ್ನು ಪಡೆಯಲಾರನು. ಇದಕ್ಕೆ ಮತ್ತೆ ಮತ್ತೆ ಒತ್ತು ಕೊಡುತ್ತಾ ಹೇಳುವನು,
ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಶಾಂತಿಮಧಿಗಚ್ಛತಿ.
ಯಾವಾತನು ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತೊರೆದು ನಿರ್ಮಮಃ, ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳಿಂದ ರಹಿತವಾಗಿ ವರ್ತಿಸುವನೋ ಆತನು ಆ ಪರಮಶಾಂತಿಯನ್ನು ಹೊಂದುವನು. ಅದನ್ನು ಪಡೆದ ನಂತರ ಮತ್ತೇನನ್ನೂ ಪಡೆಯಲು ಉಳಿದಿರುವುದಿಲ್ಲ.
ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ.
ಸಮಸ್ತ ಭೂತಗಳಿಗೂ ಆ ಪರಮಾತ್ಮನು ರಾತ್ರಿಯಂತೆ. ಏಕೆಂದರೆ ಕಣ್ಣಿಗೆ ಕಾಣುವುದಿಲ್ಲ, ವಿಚಾರಕ್ಕೂ ಎಟುಕೊಲಾರದ, ಆದ್ದರಿಂದ ರಾತ್ರಿಯಂತೆ. ಆ ರಾತ್ರಿಯಲ್ಲಿ ಸಂಯಮಿಯಾದ ಮಹಾಪುರುಷನಲ್ಲಿ ಸಮುದ್ರದಲ್ಲಿ ಎಲ್ಲಾ ನದಿಗಳೂ ಸೇರಿ ಹೋಗುವಂತೆ ವಿಷಯಗಳು ಸೇರಿ ಅಡಕವಾಗಿ ಹೋಗುವುದು. ಆತನೇ ಪೂರ್ಣ ಸಂಯಮಿ, ಆತನೇ ಪ್ರತ್ಯಕ್ಷವಾಗಿ ಪರಮಾತ್ಮನನ್ನು ಸಂದರ್ಶಿಸಿದವನು. ಕೇವಲ ಅಹಂ ಬ್ರಹ್ಮಾಸ್ಮಿ ಎಂದು ಹೇಳುವುದರಿಂದ ಅಥವಾ ವಟಗುಟ್ಟಿದುದರಿಂದ ಈ ಸ್ಥಿತಿ ದೊರೆಯಲಾರದು. ಸಾಧನೆ ಮಾಡಿದಾಗ ಮಾತ್ರ ಈ ಬ್ರಾಹ್ಮೀ ಸ್ಥಿತಿಯು ಉಂಟಾಗುವುದು. ಇಂತಹ ಮಹಾಪುರುಷನು ಬ್ರಹ್ಮನಿಷ್ಠವಾಗಿದ್ದು ಶರೀರದ ಅಂತಃಕಾಲದಲ್ಲೂ ಬ್ರಹ್ಮಾನಂದವನ್ನು ಪಡೆಯುವನು. ನಿಷ್ಕರ್ಷೆ: ಕೆಲವು ಮಂದಿ ಪ್ರಾಯಶಃ ಹೇಳುವರು, ಎರಡನೇ ಅಧ್ಯಾಯದಲ್ಲಿ ಗೀತೆಯ ಪೂರ್ಣವಾಯಿತು, ಆದರೆ ಕರ್ಮದ ಹೆಸರು ಹೇಳಿದ ಮಾತ್ರಕ್ಕೆ ಕರ್ಮವು ಪೂರ್ತಿಯಾಯಿತು ಎಂದು ತಿಳಿದರೆ ಗೀತೆಯು ಮುಗಿದಂತೆಯೇ ಸರಿ. ಈ ಅಧ್ಯಾಯದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಇದನ್ನೇ ಹೇಳಿರುವನು. ಅರ್ಜುನ, ನಿಷ್ಕಾಮಕರ್ಮ ಯೋಗದ ಬಗ್ಗೆ ಹೇಳುವೆ, ಕೇಳು. ಇದನ್ನು ತಿಳಿದು ನೀನು ಸಂಸಾರ ಪಾಶದಿಂದ ಬಿಡುಗಡೆ ಹೊಂದುವೆ. ಕರ್ಮ ಮಾಡುವುದರಲ್ಲಿ ನಿನಗೆ ಅಧಿಕಾರ ಉಂಟು, ಫಲದಲ್ಲಿ ಮಾತ್ರ ಎಂದಿಗೂ ಇಲ್ಲ. ಕರ್ಮ ಮಾಡುವುದರಲ್ಲಿ ಅಶ್ರದ್ಧೆ ಎಂದಿಗೂ ಬೇಡ, ನಿರಂತರವೂ ಮಾಡುವುದರಲ್ಲಿ ತತ್ಪರನಾಗಿರು. ಇದರ ಪರಿಣಾಮ ಸ್ವರೂಪವಾಗಿ ನೀನು ಪರಂ ದೃಷ್ಟ್ವಾ ಪರಮ ಪುರುಷನನ್ನು ಸಂದರ್ಶಿಸಿ ಸ್ಥಿತಪ್ರಜ್ಞನಾಗುವೆ, ಪರಶಾಂತಿಯನ್ನು ಪಡೆಯುವೆ. ಆದರೆ ಕರ್ಮವೇನೆಂಬುದನ್ನು ಮಾತ್ರ ಹೇಳಲಿಲ್ಲ. ಈ ಸಾಂಖ್ಯಯೋಗವೆಂಬುದು ಅಧ್ಯಾಯವಲ್ಲ, ಈ ಹೆಸರು ಶಾಸ್ತ್ರಕಾರರು ಕೊಟ್ಟದ್ದಲ್ಲ, ಟೀಕಾಕಾರರು ಕೊಟ್ಟಿದ್ದು. ಅವರು ತಮ್ಮ ಬುದ್ಧಿಗೆ ಅನುಸಾರವಾಗಿ ಗ್ರಹಿಸುವರೆಂದರೆ ಅದರಲ್ಲಿ ತಪ್ಪೇನಿಲ್ಲ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಕರ್ಮದ ಗರಿಮೆ, ಅದನ್ನು ಮಾಡುವಾಗ ತಿಳಿದುಕೊಳ್ಳಬೇಕಾದ ಎಚ್ಚರಿಕೆ, ಸ್ಥಿತಪ್ರಜ್ಞನ ಲಕ್ಷಣಗಳು ಇವುಗಳನ್ನೆಲ್ಲ ವಿವರಿಸಿ ಅರ್ಜುನನ ಮನಸ್ಸಿನಲ್ಲಿ ಕರ್ಮದ ಬಗ್ಗೆ ಕುತೂಹಲ ಉಂಟಾಗುವಂತೆ ಮಾಡಿರುವನು. ಕೆಲವು ಪ್ರಶ್ನೆಗಳನ್ನು ನೀಡಿ ಆತನನ್ನು ಎಚ್ಚರಿಸಿರುವನು. ಆತ್ಮವು ಶಾಶ್ವತ ಸನಾತನ, ಅದನ್ನು ತಿಳಿದು ತತ್ವದರ್ಶಿಯಾಗು. ಇದರ ಪ್ರಾಪ್ತಿಗೆ ಎರಡು ಸಾಧನಗಳು, ಜ್ಞಾನಯೋಗ ಮತ್ತು ನಿಷ್ಕಾಮಕರ್ಮಯೋಗ. ತನ್ನ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಲಾಭಹಾನಿಗಳನ್ನು ಸ್ವತಃ ನಿರ್ಣಯಿಸಿ ಕರ್ಮ ಮಾರ್ಗದಲ್ಲಿ ಪ್ರವೃತ್ತವಾಗುವುದು ಜ್ಞಾನಯೋಗ ಹಾಗೂ ಇಷ್ಟವನ್ನು ನಂಬಿ ಸಮರ್ಪಣ ಭಾವದಿಂದ ಅದೇ ಮಾರ್ಗದಲ್ಲಿ ಕರ್ಮ ಮಾಡುವುದು ನಿಷ್ಕಾಮ ಕರ್ಮ ಮಾರ್ಗ ಅಥವಾ ಭಕ್ತಿ ಮಾರ್ಗ. ಗೋಸ್ವಾಮಿ ತುಳಸೀದಾಸರು ಇವೆರಡರನ್ನೂ ಈ ರೀತಿ ಚಿತ್ರಿಸಿರುವರು. ಮೋರೆ ಪ್ರೌಢತನಯ ಸಮಜ್ಞಾನಿ ಬಾಲಕ ಸುತ ಸಮದಾಸ ಅಮಾನಿ ಜನಹಿ ಮೋರ ಬಲ ನಿಜಬಲ ತಾಹಿ ದುಹುಕಃ ಕಾಮ ಕ್ರೋಧ ರಿಪು ಆಹಿ. ನನ್ನನ್ನು ಭಜಿಸುವವರೀರ್ವರು ಓರ್ವ ಜ್ಞಾನಿ ಮತ್ತೊಬ್ಬ ಭಕ್ತಿ ಮಾರ್ಗಿ. ನಿಷ್ಕಾಮ ಕರ್ಮಯೋಗಿ ಅಥವಾ ಭಕ್ತಿ ಮಾರ್ಗಿಯಾದವನು ಶರಣಾಗತನಾಗಿ ನನ್ನ ಆಶ್ರಯವನ್ನು ಪಡೆಯುತ್ತಾ ನಡೆಯುವನು. ಜ್ಞಾನಯೋಗಿಯು ತನ್ನ ಶಕ್ತಿಯನ್ನು ಮುಂದಿಟ್ಟುಕೊಂಡು ತನ್ನ ಲಾಭಹಾನಿಗಳನ್ನು ವಿವೇಚಿಸಿ ತನ್ನ ಭರವಸೆಯಂತೆ ನಡೆಯುವನು. ಈ ಇರುವರಿಗೂ ಶತ್ರು ಒಬ್ಬನೇ. ಜ್ಞಾನ ಮಾರ್ಗಿಯಾಗಲಿ ಭಕ್ತಿ ಮಾರ್ಗಿಯಾಗಲಿ ತನ್ನ ದಾರಿಯಲ್ಲಿ ಅಡ್ಡ ಬರುವ ಕಾಮ ಕ್ರೋಧಾದಿಗಳನ್ನು ಶತ್ರುಗಳೋಪಾದಿಯಲ್ಲಿ ನಿಗ್ರಹಿಸಿ ಅವುಗಳನ್ನು ಗೆಲ್ಲಬೇಕಾಗುವುದು. ಕಾಮನೆಗಳ ದಾರಿಯನ್ನು ಇರುವರೂ ತ್ಯಜಿಸಬೇಕು. ಈ ಎರಡೂ ಮಾರ್ಗಗಳಲ್ಲಿ ಮಾಡುವ ಕರ್ಮವೂ ಒಂದೇ. ಈ ಕರ್ಮದ ಪರಿಣಾಮವಾಗಿ ನೀನು ಪರಮಶಾಂತಿಯನ್ನು ಹೊಂದುವೆ. ಅರ್ಜುನನ ಮನದಲ್ಲೂ ಕರ್ಮದ ಬಗ್ಗೆ ಜಿಜ್ಞಾಸೆ. ಮೂರನೇ ಅಧ್ಯಾಯದ ಆರಂಭದಲ್ಲೇ ಆತನು ಕರ್ಮದ ವಿಷಯವಾಗಿ ಪ್ರಶ್ನೆಯನ್ನು ಮುಂದಿಡುವನು. ಆದ್ದರಿಂದ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸುಪನಿಷತ್ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೀ ಶ್ರೀ ಕೃಷ್ಣಾರ್ಜುನ ಸಂವಾದೆ ಕರ್ಮ ಜಿಜ್ಞಾಸಾ ನಾಮ ದ್ವಿತೀಯೋಧ್ಯಾಯ. ಶ್ರೀಮದ್ ಭಗವದ್ಗೀತಾ ರೂಪಿಯಾದ ಉಪನಿಷತ್ತು ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀ ಕೃಷ್ಣಾರ್ಜುನ ಸಂವಾದದಲ್ಲಿ ಕರ್ಮ ಜಿಜ್ಞಾಸೆ ಎಂಬ ಎರಡನೇ ಅಧ್ಯಾಯ ಮುಗಿಯುವುದು. ಇತಿ ಶ್ರೀಮತ್ ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತಿ ಶ್ರೀಮದ್ ಭಗವದ್ಗೀತಾಯ ಯಥಾರ್ಥ ಗೀತಾ ಭಾಷ್ಯೆ ಕರ್ಮ ಜಿಜ್ಞಾಸಾ ನಾಮ ದ್ವಿತೀಯೋಧ್ಯಾಯ. ಈ ರೀತಿ ಶ್ರೀ ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರ ಕೃತಿ ಶ್ರೀಮದ್ ಭಗವದ್ಗೀತೆಯ ಸಾರ ಯಥಾರ್ಥ ಗೀತಾ ಭಾಷ್ಯೆ ಕರ್ಮ ಜಿಜ್ಞಾಸಾ ನಾಮದ ಎರಡನೇ ಅಧ್ಯಾಯವು ಸಮಾಪ್ತಿಯಾಗುವುದು.